சஞ்சீவயத்யகிலசக்திஹரஸ்வநாம்ந்யாம்த்யஹஸ்தசரணஸ்ரவணத்வாதீன் பிராணான் நமோ பகவதே புருஷாய யஸ்மாத் கம்பேந்திர ருத்ராதி தேவதானாம் ஸ்ரேயோபிச ஞானஸ்ஃபூர்த்தி சதா தஸ்மை ஹரயே குரவே நமஹ. வியாசாய பவநாசாய ஸ்ரீஷாய குணராசையே ஹ்ருத்யாய சுத்த வித்யாய மத்பாய ச நமோ நம. லசது ஸ்ரீமதானந்த தீர்த்தேந்து நோ ஹிருதம்பரே யத்வச்சந்திரிகா ஸ்வாந்த சந்தாபம் நிகிருந்தனி வாணிதே கரவாண்யம்ப சரணோ ஹிருதி சர்வதா மத்வாக்கிய சரணிர்பூயா ஸ்ரீமதாச்சாரிய பாவகா. ஹராய பஜகா நிஷ்டஹராய புரவைரிணே பவாய பவதே பூயாத் சிவாய சிரசா நம. உமே சாத்தியா புராவோகம் கீடே சேதோ விபாகித யூயம் சர்வே பிரகுருத மனோமே மத்வபாவகம். ஸ்ரீமத்வஹ கல்பவிஷ்டஸ்து ஜயாரிய தாமதுஸ்மிருத சிந்தாமணிஸ்து ஆச்சாரிய முனித்ரயமுதாஹிருதம் வாதிராஜகுருன் வந்தே ரகுத்தமகுருன் ததா ராகவேந்திரான் ததா சர்வான் சத்குருன் பிரணதோஸ்மி. பிருத்வீமண்டலமத்யஸ்தாஹ பூர்ணபோஷமதானுகாம விஷ்ணவா விஷ்ணுஹ்ருதயாஹ தான் நமஸ்தே குரு மம. ஸ்ரீகுருப்யோ நம. ஹரி ஓம். காந்தாய கல்யாண குணைதம்மே நவத்யுநாத பிரதிவப்ரபாய நாராயணாய அகில காரணாய ஸ்ரீ பிராணநாதாய நமஸ்கரோமி. ಸಶರೀರರಾಗಿ ಮಹಾಪದೇಗೆ ತೆರಳದಂತಹ ಅತ್ಯಂತ ವಿಶಿಷ್ಟವಾದ ಮಹಾಪರ್ವಕಾಲ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಶರೀರ ಬೃಂದಾವನ ಪ್ರವೇಶ ಮಾಡಿದ್ದು ಜಗತ್ತಿಗೆ ಗೊತ್ತಿದೆ. ಅವರು ವೃಂದಾವನದಲ್ಲಿ ಕೂತು ದೇಹವನ್ನು ತ್ಯಾಗ ಮಾಡಿದ್ದಾರೆ. ಆದರೆ ಆಚಾರ್ಯರು ಹಾಗಲ್ಲ, ಇವತ್ತಿಗೂ ಸಹ ಬದರಿಯಲ್ಲಿ ಅದೇ ರೀತಿಯಲ್ಲಿದ್ದಾರೆ. ತಮ್ಮ ದೇಹವನ್ನು ತ್ಯಾಗ ಮಾಡಿಲ್ಲ. ಒಟ್ಟು ದೇವತೆಗಳು ಭೂಲೋಕಗಳ ಅವತಾರ ಮಾಡಿದಾಗ ಶ್ರೀಮದ್ ಆಚಾರ್ಯರು ವಿಶೇಷವಾಗಿ ಎಷ್ಟು ವರ್ಷಗಳ ಕಾಲ ಭೂಲೋಕದಲ್ಲಿ ಇರ್ತಾರೆ ಅಂದರೆ ಶ್ರೀ ವಾದಿರಾಜ ಸ್ವಾಮಿಗಳು ಸರಸ್ವಭಾರತಿ ವಿಲಾಸ ಎಂಬ ಗ್ರಂಥದಲ್ಲಿ ಹೇಳುತ್ತಾರೆ, ಶರಚ್ಚತಿ ವ್ಯತೀತೇತು ದೇವಾರಾಮ ಅಧ್ಯಯ ಪ್ರಭೋಹು. ದೇವತೆಗಳ 100 ವರ್ಷಗಳಷ್ಟು ಕಾಲ ಭೂಲೋಕದಲ್ಲಿರ್ತಾರೆ. ದೇವತೆಗಳ 100 ವರ್ಷ ಅಂದರೆ ವರ್ಷಮಾನದಲ್ಲಿ 36,000 ವರ್ಷ ಆಗುತ್ತೆ. 36,000 ವರ್ಷಗಳ ಕಾಲ ಅವರು ಭೂಲೋಕದಲ್ಲಿರ್ತಾರೆ. ಇಲ್ಲಿ ಜಗತ್ತಿಗೆ ಕಾಣಾಗಿದ್ದು 80 ವರ್ಷ ಆಚಾರ್ಯರು. ಅಂದರೆ ಉಳಿದ 3,520 ವರ್ಷಗಳ ಕಾಲ ಬದರಿಯಲ್ಲಿ ಅದೇ ದೇಹದಲ್ಲಿ ಹಾಗೆ ಇರ್ತಾರೆ. ಇದು ವಿಶಿಷ್ಟವಾದಂಥ ಆಚಾರ್ಯರ ಹಿರಿಮೆ. ಅದರ ಒಂದು ಸ್ಮರಣೆಗೋಸ್ಕರವಾಗಿ ಶ್ರೀಮಂತರೋಗಿ ಅಂತಕ್ಕಂಥದ್ದು ಮತ್ತೆಲ್ಲ ಮನುಷ್ಯರ ಆಚರಣೆ ಮಾಡೋದಲ್ಲ, ದೇವತೆಗಳು ಸಹ ಆಚರಣೆ ಮಾಡ್ತಕ್ಕಂಥ ಪವಿತ್ರವಾದ ದಿವಸ ಶ್ರೀಮಧ್ವನು. ಸುಮಧ್ವ ಇದರಲ್ಲಿ ಕೊನೆ ಹೇಳ್ತಾರೆ, ದೇವತೆಗಳು ಒಂದು ಸ್ತೋತ್ರ ಮಾಡ್ತಾರೆ ಆಚಾರ್ಯರನ್ನು. ಅಹರೋ ದುರಾಗಮ ಸಮಸ್ವ ಗೋಗಣೈ ಅಕರೋಹೋ ಮುಕುಂದ ಗುಣ ವೃಂದ ದರ್ಶನ ಅಜಯ ಚತುರ್ದಶ ಜಗಂತಿ ಸದ್ಗುರು. ನೀವು ದುರಾಗಮಗಳ ಕತ್ತಲೆಯನ್ನು ಪರಿಹಾರ ಮಾಡಿದಿರಿ, ಧರ್ಮಾತ್ಮರ ಗುಣಗಳನ್ನು ಪ್ರಕಾಶನ ಮಾಡಿದಿರಿ, 14 ಲೋಕಗಳಲ್ಲೂ ವಿಶಿಷ್ಟವಾದಂತಹ ಹರಿಮಹತ್ಯವನ್ನು ಪ್ರಕಾಶಗೊಳಿಸಿರಿ ಅಂತ ಹೇಳಿ ದೇವತೆಗಳು ಸಹ ಕೊಂಡಾಡ್ತಕ್ಕಂಥ ಅಪೂರ್ವವಾದ ಕಾರ್ಯ ಇದು. ಕೆಲವು ಕಾರ್ಯಗಳನ್ನ ಊರಿನ ಮಟ್ಟದಲ್ಲಿ ಕೊಂಡಾಡುತ್ತಾರೆ, ಕೆಲವು ಕಾರ್ಯಗಳನ್ನು ತಾಲೂಕು ಮಟ್ಟದಲ್ಲಿ ಕೊಂಡಾಡುತ್ತಾರೆ, ಕೆಲವನ್ನು ಜಿಲ್ಲಾ ಮಟ್ಟದಲ್ಲಿ, ಕೆಲವನ್ನು ರಾಜ್ಯ ಮಟ್ಟದಲ್ಲಿ, ಕೆಲವರು ರಾಷ್ಟ್ರ ಮಟ್ಟದಲ್ಲಿ, ಕೆಲವು ವಿಶ್ವ ಮಟ್ಟದಲ್ಲಿ. ಮತ್ತು ವಿಶ್ವ ಮಟ್ಟದಲ್ಲಿ ಅಲ್ಲ, 14 ಲೋಕಗಳಲ್ಲಿ ಕೂಡ ಆಚಾರ್ಯರ ಹಿರಿಮೆ ಮತ್ತು ವಿಶಿಷ್ಟವಾದಂಥ ಹಿರಿಮೆ. ಅದನ್ನೇ ಕನ್ನಡದಲ್ಲಿ ಹೇಳಬೇಕಾದ್ರೂ ಕೂಡ, ಕ್ಷಿತಿಯೊಳಗೆ ಮಡಿಮಂತ ಮೊದಲಾದತಿ ದುರಾತ್ಮರು ವಂದಧಿಕ ವಿಂಶತಿ ಗುಭಾಷ್ಯ ವರದಿತೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳವ ತೆರೆಸಿ ಭಾರತಿ ರಮಣ ಮಧ್ವಾಭಿಧಾನದಲ್ಲಿ ಚತುರದಶ ಲೋಕದಲ್ಲಿ ಮೆರೆದ ಪ್ರತಿಭಾ ವಂದಿಸುವೆ. ಚತುರ್ದಶ ಲೋಕದಲ್ಲಿ, ಚತುರ್ದಶ ಅಂದ್ರೆ 14, ಹದಿನಾಲ್ಕು ಲೋಕಗಳಿಗೂ ಆಚಾರ್ಯರು ಶ್ರೀಮದ್ ಆಚಾರ್ಯರು. ಅವರ ವಿಶಿಷ್ಟವಾದ ಗುರುತ್ವವನ್ನ ದೇವತೆಗಳು ಮಾನ ಮಾಡ್ತಾರೆ ಎಂಬುದರ ವಿಷಯ. ಅಂತಹ ಮಧ್ವ ನವಮಿ ಒಟ್ಟು ಸಾಧನೆಯನ್ನ ಜ್ಞಾಪಕ ಮಾಡಿಕೊಳ್ಳೋದಕ್ಕೆ ವಿಶಿಷ್ಟವಾದಂತಹ ಸಾಧನೆ. ಅವರು ಮೂಲತಃ ಪ್ರಥಮದಲ್ಲಿ ಹನುಮಂತ, ದ್ವಿತೀಯದಲ್ಲಿ ಕರಿಭೀಮ, ತೃತೀಯದಲ್ಲಿ ಗುರುಮಧ್ವ ಮುನಿಯು ಎನಿಸಿ ಹನುಮಂತನಾಗಿ ರಾಮದೇವರ ಸೇವೆ ಮಾಡಿದಂತಹ, ಭೀಮಸೇನಾಗಿ ಶ್ರೀ ಕೃಷ್ಣದೇವರ ಸೇವೆ ಮಾಡಿದಂತಹ ವಾಯುದೇವರೇ ಶ್ರೀ ಮಧ್ವ ರೂಪದಿಂದ ಶ್ರೀ ವೇದವ್ಯಾಸರ ಸೇವೆಗೋಸ್ಕರವಾಗಿ ಅವತಾರ ಮಾಡಿ ಬಂದಿದ್ದಾರೆ ಎಂಬುದು ಅವರ ಮೊದಲ ವಿಶೇಷ. ತುಂಬಾ ಜನರು ಯಾತಕ್ಕೆ ಅವತಾರ ಬಿಟ್ಟು ಬರುತ್ತಾರೆ ಅಂದ್ರೆ ತಾವು ಮಾಡಿದ ಕರ್ಮವನ್ನು ಸಲ್ಲಿಸಬೇಕು ಅಂತ ಬಿಟ್ಟು ಬರ್ತಾರೆ. ಕರ್ಮ ಪಾಪ ಕರ್ಮ ಸಲ್ಲಿಸಬೇಕು, ಯಾವುದೋ ಒಂದು ಕರ್ಮ ಅನುಭವಿಸಬೇಕು ಬರ್ತಾರೆ. ಆಚಾರ್ಯರು ಹಾಗಲ್ಲ, ದೇವರ ಸೇವೆಗೋಸ್ಕರವಾಗಿ ಬರ್ತಾರೆ. ಇದು ಬಹಳ ವಿಶಿಷ್ಟವಾದದ್ದು. ದೇವರ ಸೇವೆಗೋಸ್ಕರವಾಗಿ ಅವತಾರ ಮಾಡಿ ಬಂದಿದ್ದಾರೆ ಅಂದ್ರೆ ಅವ್ರು ಹುಟ್ಟಿ ಬರತಕ್ಕಂತಹ ಯಾವ ಪಾಪ ಕಾರ್ಯಗಳು ಶ್ರೀಮದ್ ಆಚಾರ್ಯರಿಗಿಲ್ಲ. ಅನಾಥ್ಯನಂತ ಕಾಲದಲ್ಲಿ ಯಾವ್ದಾದ್ರು ತಪ್ಪು ಮಾಡಿದ್ರೆ ಪಾಪ ಕಾರ್ಯ ಬರುತ್ತೆ. ಎಂದೆಂದೂ ತಪ್ಪು ಮಾಡದವರಾದ್ರಿಂದ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ ಭೃಗೋದರ, ಪರಿಶುದ್ಧವಾದ ಧರ್ಮವನ್ನ ಒಂದು ದಿವಸ ಪೂರ್ತಿ ಮಾಡೋದು ಕಷ್ಟ. ಜಪದ ಕಾಲಕ್ಕೆ ವರಿಷ್ಠ ನಮ್ಮ ಚೆಲ್ಲ ಹೋಗೋ ಸಂಭವ, ಬೇರೆ ಕೆಲಸ ಮಾಡಬೇಕಾದ್ರಲ್ಲ. ಅಂತವತ್ತಿನ ಒಂದೇ ಒಂದು ಸರ್ತಿ ಕೂಡ ಕೆಟ್ಟ ವಿಚಾರ ತಲೆಯಲ್ಲಿ ಬಂದಿಲ್ಲ ಅಂದರೆ ಅದು ವಾಯುದೇವರ ವಿಶಿಷ್ಟವಾದ ಹಿರಿವೆ. ಮೂಲ ರೂಪದಲ್ಲಿ ಹಾಗೆ, ಅವತಾರ ರೂಪದಲ್ಲೂ ಹಾಗೆ ಬರುತ್ತೆ. ಅವತಾರ ರೂಪಗಳಲ್ಲಿ ಎಷ್ಟೋ ಸರ್ತಿ ದೇವತೆಗಳೇ ದಾರಿ ತಪ್ಪರು. ಭೂಲೋಕದ ಅನ್ನ, ಇಲ್ಲಿಯ ವಾತಾವರಣ ಅದು ಮನುಷ್ಯ ಡಿಸ್ಟರ್ಬ್ ಮಾಡುತ್ತೆ ಅಂತ ಹೇಳಿದ್ದ. ಆದ್ರೆ ಆಚಾರ್ಯ ಯಾವ ಅವತಾರಗಳಲ್ಲೂ ಯಾವ ಡಿಸ್ಟರ್ಬೆನ್ಸ್ ಬರಲೇ ಇಲ್ಲ. ವಿಶ್ವದೇವ ಅವತಾರೇಶು ಹರಿಭಿ ಅಪಹೃಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ ಸ್ವಚ್ಛ ಸ್ವಚ್ಛಂದ ಮೃತ್ಯು ಸುಖ ಯತಿ ಸುಜನಂ ದೇವಕಿಂ ಚಿತ್ರಮತ್ರ ತ್ರಾತ ಯಶ್ಚ ತ್ರಿಧಾಮ ಜಗದುತ ವಶಗಂ ಕಿಂಕರ ಶಂಕರಾಧ್ಯಾ. ಮೂರು ಅವತಾರಗಳು ಕಾಮನ್ ಫ್ಯಾಕ್ಟರ್ ಹೇಳುತ್ತೆ ವಾಯುಸ್ತುತಿ. ವಿಶ್ವಪೇವ ಅವತಾರೇಶು ಹರಿಭಿ ಅಪಹರಣಂ ಹಿಂಸಿತೋ ನಿರ್ವಿಕಾರ. ಎಷ್ಟು ಶತ್ರುಗಳು ಹಿಂಸೆ ಮಾಡಿದ್ರೆ ಕೂಡ ವಾಯುದೇವರು ಏನೂ ಆಗಲಿಲ್ಲ. ಹನುಮಂತನನ್ನ ರಾವಣನ 80 ಕೋಟಿ ಸೇನಾಧಿಪತಿಗಳಿಂದ ಸೈನ್ಯ ಆಕ್ರಮಣ ಮಾಡಿದ್ರು ಒಬ್ಬ ಹನುಮಂತನನ್ನ. ಹನುಮಂತನಿಗೆ ಒಂದ್ಸರ್ತಿ ಹಾಯ್ ಅನ್ನಲಿಲ್ಲ, ಒಂದ್ಸರ್ತಿ ಒಂದು ಹನಿ ರಕ್ತ ಬರಲಿಲ್ಲ ಮೈಯಿಂದ. ಅಷ್ಟು ಜನ ರಾಕ್ಷಸರು, ಕೋಟಿ ಕೋಟಿ ರಾಕ್ಷಸರು ಬಂದ್ರೆ ಮುಳ್ಳು ತುಳಿದ್ರೆ ಬರಲಿಲ್ಲ ಮನುಷ್ಯನಿಗೆ. ಊರು ಕಟ್ಕೊಂಡೇ ಬರೋ ರಕ್ತ ಬರ್ಸ್ಕೋತಾರೆ ಅಷ್ಟೊತ್ತಾನ. ಅಂಥದ್ದು ಅಷ್ಟು ಜನ ಶಿವನವರದಿಂದ ಕೂಡಿದ ರಾಕ್ಷಸರು ಚಿತ್ರವಿಚಿತ್ರ ಆಯುಧದಿಂದ ಹೊಡೆದ್ರು ಏನೂ ಆಗಲಿಲ್ಲ. ಅದಕ್ಕೆ ಅರಿಭಿ ಅಪಹರಣಂ ಹಿಂಸಿತ ನಿರ್ವಿಕಾರ ಅಪಹರಣ ನಿರ್ದಯದಿಂದ ನಿಷ್ಕಾರುಣ್ಯದಿಂದ ಹಿಂಸೆ ಮಾಡಿದರೂ ಕೂಡ ಯಾವ ವಿಕಾರವೂ ಆಗಲಿಲ್ಲ. ಚಿತೋ ನಿರ್ವಿಕಾರ ಸರ್ವಜ್ಞ ವಿಶ್ವಪೇ ವಾವತಾರೇಶು ಸರ್ವಜ್ಞ. ಮೂರು ಅವತಾರಗಳಲ್ಲೂ ಸರ್ವಜ್ಞರೇ. ಇವತ್ತು ವಾಲಿ ಅವತಾರದಲ್ಲಿ ತಪ್ಪು ಮಾಡ್ತಾರೆ, ಅರ್ಜುನನಾಗಿ ಇಂದ್ರದೇವರು ಒಳ್ಳೆ ಸೇವೆ ಮಾಡ್ತಾರೆ, ವಾಲಿ ಅವತಾರದಲ್ಲಿ ಮಾಡೋದಿಲ್ಲ. ಅದೇ ರೀತಿ ಕರ್ಣನಾಗಿ ಸೇವೆ ಮಾಡೋದಿಲ್ಲ, ಸುಗ್ರೀವನಾಗಿ ಸೇವೆ ಮಾಡ್ತಾರೆ ಸೂರ್ಯ. ಆಚಾರ್ಯ ಹಾಗಲ್ಲ, ವಿಶ್ವಪೇವ ಅವತಾರೇಶು ಸರ್ವಜ್ಞ. ಮೂರು ಅವತಾರಗಳಲ್ಲೂ ಸರ್ವಜ್ಞ. ಸರ್ವಶಕ್ತಿ, ಎಲ್ಲ ವಿಧವಾದ ಶಕ್ತಿ ತುಂಬಿದೆ ಅವರ. ಚೂರು ಶಕ್ತಿನ ಕೊರತೆ ಇಲ್ಲ ಆಚಾರ್ಯರು. ಮತ್ತು ವಾಲಿಗೆ ಕೊರತೆ ಬಂತು, ಅರ್ಜುನನಿಗೆ ಎಷ್ಟೋ ಸಹಾಯ ಬೇಕಾಯಿತು, ದಾಂಡೇವ ಬೇಕಾಯಿತು, ಭತ್ತರಿಗೆ ಬೇಕಾಯಿತು, ರಥ ಬೇಕಾಯಿತು, ಸಾರಥಿ ಮೇಲೆ ಧ್ವಜ ಎಷ್ಟು ಬೇಕು ಅರ್ಜುನನಿಗೆ ಗೆಲ್ಲಬೇಕಾದ್ರೆ. ಅಷ್ಟಿದ್ರು ಗೆಲ್ಲದೆ ಇರೋರಿದ್ದಾರೆ, ಆ ವಿಚಾರ ಬೇರೆ. ಅಷ್ಟಿದ್ದು ಅರ್ಜುನ ಗೆದ್ದ. ಆದ್ರೆ ಭೀಮಸೇನಿಗೆ ಏನಿಲ್ಲ, ಬರೀ ಕೈ ಹೋದ್ರೆ ಸಾಕು, ಯಾರು ಆಟ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಸರ್ವಜ್ಞ ಸರ್ವಶಕ್ತಿ. ಹನುಮಂತ ಏನು ಇದ್ದಿದ್ದ ಅಲ್ಲಿ ಹೋಗಿದಾಗ, ಏ ಬರೀ ಕೈ ಹೋಗಿದ್ದಷ್ಟೆ. ಒಂದು ಬರೀ ಸಾಮಾನ್ಯ ಮನುಷ್ಯ ಬರೀ ಕೈಲಿ ಯಾವುದು ಕೋಲಕ್ಕೂ ಸಾಧ್ಯ ಇಲ್ಲ. ಅಷ್ಟರ ಬಗ್ಗೆ ಮನುಷ್ಯ ಡಿಪೆಂಡೆಂಟ್ ಆಗಿರ್ತಾನೆ. ರಾವಣನಂತಹ ಮಹಾರಾಕ್ಷಸನ ಮೇಲೆ ಅವನ ಬಿಚ್ಚಿ ಮತ್ತೆ ತಮ್ಮದಲ್ಲ, ಅಲ್ಲಿ ಬರೀ ಕೈ ಹೋಗ್ತಾರೆ ಅಂತ ಕೇಳಿದರೆ ಎಂಥ ಶಕ್ತಿ, ಎಂಥ ಧೈರ್ಯ. ಅವತ್ತು ಏನೋ ಸುರಕ್ಷಿತ ವಾಪಸ್ ಬಂದರೆ ಹೊರತು, ಲಂಕಾ ದಹನ ಮಾಡಿ ಬಂದಿದ್ದೆ ಹೊರತು ಏನೂ ಆಗಲಿ. ಸರ್ವಶಕ್ತಿ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಅಪೂರ್ಣ ರೂಪ ಪ್ರಗಲ್ಭ. ಬರೀ ಸರ್ವಶಕ್ತಿ ಸರ್ವಜ್ಞತ್ವ ಅಲ್ಲ, ಎಲ್ಲ ಗುಣಗಳಿಂದ ಕೂಡಿದವರು. ಏ ಗುಣ ನಾಮ ಜಗತ್ ಪ್ರಸಿದ್ಧ ಎಂ ತೇಷು ತೇಷು ಸ್ವ ನಿದರ್ಶಯಂತಿ. ಇದು ವಾಯುದೇವರ ಹಿರಿಮೆ. ಇದು ಮೂರು ಅವತಾರಗಳಿಗೂ ಕಾಮನ್, ಅದನ್ನು ನೆನಪಿಕೊಂಡಿರ್ಬೇಕು ಯಾವಾಗಲೂ ಕೂಡ. ಎಷ್ಟೋ ಜನ ಮೂರು ವರ್ಷದಲ್ಲೇನೆ ಫಸ್ಟ್ ಇಯರ್ ಸೆಕೆಂಡ್, ಮೂರು ವರ್ಷ ಒಂದೇ ರೀತಿ ಮಾಡಿಸಿರ್ಬೇಕು ಅಂತಿಲ್ಲ, ಹೆಚ್ಚು ಕಡಿಮೆ ಆಗಿಬಿಡಬಹುದು. ಒಂದೊಂದು ಸಬ್ಜೆಕ್ಟ್ ಟ್ಯಾಲಿ ಆಗದೆ ಇರಬಹುದು. ಆದ್ರೆ ಆಚಾರ್ಯ ಏನಿಲ್ಲ, ಒಳ್ಳೆ ರೀತಿ ಇದ್ದಾರೆ. ಯಾವಾಗಲೂ ದೇವೋತ್ತಮರು ದೇವೋತ್ತಮ. ಸ್ವಚ್ಛ ಸ್ವಚ್ಛಂದ ಮೃತ್ಯು ಸ್ವಚ್ಛ ವೆರಿ ಕ್ಲೀನ್. ಯಾವ ಥರ ಕ್ಲೀನು, ದೇಹದಲ್ಲಿ ಅಲ್ಲ, ಮನಸ್ಸು, ದೇಹ, ತ್ರಿಕರಣಗಳು, ಇಂದ್ರಿಯಗಳು ಎಲ್ಲದರಲ್ಲೂ ಕೂಡ 100ಕ್ಕೆ 100ರಷ್ಟು ಶುದ್ಧರು. ಪರಿಶುದ್ಧರು ಅಂದ್ರೆ ಪರಿಶುದ್ಧರು. ಎಷ್ಟೋ ಸತ್ತ ಆಭರಣಗಳಲ್ಲಿ ಮಿಕ್ಸ್ ಮಾಡಿರ್ತಾರೆ, ಪ್ಯೂರ್ ಚಿನ್ನದಿಂದ ಆಭರಣ ಮಾಡೋಕ್ಕಾಗೋದಿಲ್ಲ, ಮಿಕ್ಸ್ ಮಾಡ್ತಾರೆ. ಆ ಆಚಾರ್ಯ ಚೊಕ್ಕ ಚಿನ್ನ ಅಂದ್ರೆ ಚೊಕ್ಕ ಚಿನ್ನನೇ. ಸತ್ವ ಸತ್ವ ಮಹಾಸತ್ವ ಸುಷ್ಟ ಸತ್ವ ಚತುರ್ಮುಖ. ಪರಿಶುದ್ಧ ಚತ್ವಗುಣದ ಪರಾಕಾಷ್ಠೆ ನೋಡಬೇಕು ಅಂದ್ರೆ ನವರತ್ನಗಳಿಗಿಂತ ಪರಿಶುದ್ಧವಾದ ದೇಹ ಅವರು. ಸ್ವಚ್ಛಂದ ಮೃತ್ಯು, ಮೂರು ಅವತಾರಗಳಲ್ಲೂ ಸ್ವಚ್ಛಂದ ಮೃತ್ಯುತ್ವ. ನಿನ್ನೆ ಕೃಷ್ಣಾಷ್ಟಮಿ ನೋಡಿದ್ದೇವೆ, ವಿಶ್ವ ಇಚ್ಛಾವರಣ ವರ ಇತ್ತು ಅಂತ ಕೇಳುತ್ತೆ. ಇಚ್ಛಾವರಣ ವರ ಇತ್ತು ಭೀಷ್ಮರಿಗೆ, ಅದರಿಂದಾಗಿ ಅವರು 800 ವರ್ಷಗಳ ಬದುಕಿ ಕೊನೆಗೆ ಶರಮಂಚದಲ್ಲಿ ಮಲಗಿ ದೇಹವನ್ನು ತ್ಯಾಗ ಮಾಡುತ್ತಾರೆ. ಸ್ವಚ್ಛಂದ ಮೃತ್ಯುಗಳು ಆಚಾರ್ಯರು ಭೀಷ್ಮರಿಗಿಂತ ಸ್ವಚ್ಛಂದ ಮೃತ್ಯುಗಳು. ಭೀಷ್ಮರು ಅಂತ್ಯಕಾಲದಲ್ಲಿ ಕಷ್ಟಪಡಬೇಕಾಯ್ತು, ಮೈತುಂಬಾ ಬಾಣಗಳು ಶಾಪದಿಂದಾಗಿ ಮೈತುಂಬಾ ಬಾಣಗಳವರಿಗೆ ಶರಮಂಚದಲ್ಲಿ 50 ದಿವಸಗಳ ಮೇಲೆ ಮಲಗಿರ್ತಾರೆ. ಪಾಪ ಮೈಲೊಂದು ಹನಿ ರಕ್ತ ಇಲ್ಲ, ವಿಚಿತ್ರ. ಅವರು ಶಾಪದಿಂದಾಗಿ ಅಷ್ಟು ಅನುಭವಿಸಬೇಕಾಯ್ತು. ಆದ್ರೆ ಇವರಿಗೆ ಎಂತದ್ದೇನೇನು ಇಲ್ಲ, ಅವರಿಗೆ ಶಾಪದಿಂದಾಗಿ ದುಃಖ, ವರದಿಂದಾಗಿ ಸ್ವಚ್ಛಂದ ಬರುತ್ತಿತ್ತು. ಎರಡೂ ಇದೆ ಅವರು, ಒಂದು ಕಡೆ ಶಾಪ ಒಂದ್ ಕಡೆ ವರ, ಇವರಿಗೆರಡೂ ಇಲ್ಲ. ಬೈ ನೇಚರ್ ಅಷ್ಟು ಗ್ರೇಟಿದ್ದಾರೆ. ಸ್ವಚ್ಛ ಸ್ವಚ್ಛಂದ ಮೃತ್ಯು. ಭೀಮಸೇನನ್ನ ಎಲ್ಲಿ ನೋಡಿದರೂ ಕೂಡ ಬಿಡೀ ಮಹಾಭಾರತ ಯುದ್ಧದಲ್ಲಿ ಬೆಟ್ಟು ತಿಂದೇ ಇದ್ದವರೇ ಇಲ್ಲ. ಆ ರೀತಿ ಅಭಿಮನ್ಯು ಅರ್ಜುನನು ಕೂಡ 2 ಸಲ ಮೂರ್ಛೆತನ ಆಗ್ತಾರೆ ಯುದ್ಧದಲ್ಲಿ. ಭೀಮಸೇನೆ 1 ಸತ್ಯನೂ ಏನೂ ಆಗೋದಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಅವರ ಹಿರಿವೆ ಇರ್ತದೆ ಅಗಾಧ ಅಂತ ಗೊತ್ತಾಗ. ಭೀಷ್ಮರು ಸ್ವಚ್ಛಂದ ಮೃತ್ಯುತ್ವವನ್ನು ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿದರು. ವಿಷ್ಣು ಸಹಸ್ರನಾಮವನ್ನು ಜಗತ್ತಿಗೆ ಹೇಳೋದಕ್ಕೋಸ್ಕರ ಉಪಯೋಗ ಮಾಡುತ್ತಾರೆ. ಧರ್ಮರಾಜ ಪ್ರಶ್ನೆ ಮಾಡುತ್ತಾನೆ, ಶುತ್ವಾ ಧರ್ಮಾನ್ ಅಶೇಷೇನ ಪಾವನಾನಿಜ ಸರ್ವಶಃ ಯುಧಿಷ್ಠಿರ ಶಂತನವಂ ಪುನರೇವ ಅಭ್ಯಭಾಷತ ಕಿಮೇಕಂ ದೈವತಂ ಲೋಕೇ ಕಿಂ ವಾಪ್ಯೇಕಂ ಪರಾಯಣಂ ಕಿಮಸ್ತಿ ಜಪಂತಃ ಕಿಂ ಅತ್ಯಂತ ಪ್ರಾಪ್ನೋಯು ಮಾನವಾಶುಭಂ ಅಂತ ಪ್ರಶ್ನೆ ಮಾಡುತ್ತಾರೆ. ಕಿಮೇಕಂ ದೈವತಂ ಲೋಕೆ, ಸರ್ವೋತ್ತಮ ದೇವರು ಯಾರು, ಯಾರನ್ನ ಕುರಿತು ಜಪ ಮಾಡಬೇಕು, ಯಾರನ್ನ ಕುರಿತು ಧ್ಯಾನ ಮಾಡಬೇಕು, ಯಾವುದು ಧರ್ಮ ಅಂತ ಸ್ಪಷ್ಟ ಪ್ರಶ್ನೆ ಕೇಳಿದಾಗ ಅವರು ಉತ್ತರ ಕೊಟ್ಟರು, ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸುವರ್ಣಾಮ ಸಹಸ್ರೇನ ಅಂತ ಹೇಳ್ತಾ, ವಿಶ್ವಂಬಿಷ್ಣರು ವಶತ್ಕಾರೋ ಭೂತ ಭವ್ಯ ಭವತ್ ಪ್ರಭು ಅಂತ ಹೇಳಿ ಜಗತ್ತಿಗೆಲ್ಲ ಸಂದೇಶವನ್ನು ಕೊಟ್ಟು ವಿಷ್ಣು ಸಹಸ್ರನಾಮ ಬಂತು. ಇದು ಭೀಷ್ಮರು ಸ್ವಚ್ಛಂದ ವೃತ್ತಿಯಿಂದ ಮಾಡಿದ ಸಾಧನೆ. ಯುದ್ಧರಂಗದಲ್ಲಿ ದೇಹ ಬಿಟ್ಟಿದ್ರೆ, ಆಗ್ಲೇ ಬಿಟ್ಟಿದ್ರೆ ಕೆಲಸ ಮಾಡಕ್ಕೆ ಆಗ್ತಿರಲಿಲ್ಲ. ಅಷ್ಟಿತ ಸರಮಂಚದ ಮರಿಗಿದ್ದಕ್ಕೆ ಅನುಕೂಲ ಮಾಡಕ್ಕಾಯ್ತು. ಆದರೆ ಭೀಮಸೇನ ದೇವರು ಭದ್ರಾಚಾರ್ಯರಾಗಿ ಮಾಡಿದ ಕೆಲಸ ಭೀಷ್ಮರು ವಿಷ್ಣು ಸಹಸ್ರನಾಮವನ್ನು ಬೆಳಕಿಗೆ ತಂದ್ರೆ ಅದು ಅರ್ಥ ಬೆಳಕಿಗೆ ತಂದಿದ್ದ ಆಚಾರ್ಯ. ಪ್ರತಿಯೊಂದು ವಿಷ್ಣು ಸಹಸ್ರನಾಮ ದಾನಮಕ್ಕೂ ಕೂಡ ಅತಿ ಕಡಿಮೆ ಅಂದ್ರೆ 100 ಅರ್ಥ. ಅದು ಭೀಷ್ಮರು ಹೇಳಲಿಲ್ಲ, ಭದ್ರಾಚಾರ್ಯ ಹೇಳಿದ ಅರ್ಥ. ಅಂದ್ರೆ ಭೀಷ್ಮರ ಸ್ವಚ್ಛಂದ ಮೃತ್ಯುತ್ವ ಲಿಮಿಟೆಡ್ ಆಯಿತು. ಅವರು ಟೆಕ್ಸ್ಟ್ ಕೊಟ್ರೆ ಇವರು ಕಾಮೆಂಟ್ರಿ ಕೊಟ್ಟರು. ವಿಶ್ವಂಬಿಟ್ಟರು ವಶತ್ಕಾರ ಅನ್ನೋದಕ್ಕೆ ಆಚಾರ್ಯ ಹೇಳ್ತಾರೆ, ತ್ರಯೋರ್ಥ ಸರ್ವವೇದೇಶು ದಶಾರ್ಥ ಸರ್ವ ಭಾರತೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ವೇದಗಳಿಗೆ ಅತಿ ಕಡಿಮೆ ಅಂದ್ರೆ 3 ಅರ್ಥ, ಮಹಾಭಾರತಕ್ಕೆ ಅತಿ ಕಡಿಮೆ ಅಂದ್ರೆ 10 ಅರ್ಥ, ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೂ ಕೂಡ ಅತಿ ಕಡಿಮೆ ಅಂದ್ರೆ 100 ಅರ್ಥ ಇದನ್ನು ಹೇಳಿದ್ದ ಆಚಾರ್ಯ. ಅಂದ್ರೆ ಎಷ್ಟು ಅದ್ಭುತವಾದಂತಹ ಅರ್ಥಾವಿಷ್ಕಾರವನ್ನ ಜಗತ್ತಿನ ಇತಿಹಾಸದಲ್ಲೇನೆ ಈ ಗ್ರಂಥಗಳಿಗೆ ಇಷ್ಟು ಅಪೂರ್ವ ಅರ್ಥ ಇದೆ ಅಂತ ಹೇಳಿ ಯಾರು ಯೋಚನೆ, 1 ಅರ್ಥ ಇದೆ ಅಂತ ಒಪ್ಪಲಕ್ಕುತ್ತಾ ಇರೋ ಜನ ಇದ್ದಾರೆ ಎಷ್ಟೋ ಜನಗಳು. 1 ಅರ್ಥನೂ ತಿಳಿದಕ್ಕೆ ಬರದೇ ಇದ್ದವರಿದ್ದಾರೆ. ಅಂತ ಹೊತ್ತಿನಲ್ಲಿ 8 ಅರ್ಥ ಹೇಳಿದವರು ಆಚಾರ್ಯ. ಅಂದ್ರೆ ಭೀಷ್ಮರ ಸ್ವಚ್ಛಂದ ಮೃತ್ಯುತ್ವಕ್ಕೂ ಆಚಾರ್ಯರ ಸ್ವಚ್ಛಂದ ಮೃತ್ಯುತ್ವಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಮತ್ತೆ ಎಲ್ಲೂ ಆಯಾಸದ ಹೆಸರಿಲ್ಲ, ಅದಕ್ಕೆ ನೋಡ್ತಾರೆ ಅದೃಶ್ಯರಾಗಿರ್ತಾರೆ ಆಚಾರ್ಯ. ಎಲ್ಲರೆದುರಿಗೆ ಆ ಕ್ಷಣಕ್ಕೇನೆ ಲೀಲಾಜಾನವಾಗಿ ಅದೃಶ್ಯರಾಗ್ತಾರೆ. ಸ್ವಚ್ಛಂದ ಮೃತ್ಯು ಸುಖಯತಿ ಸುಜನಂ, ಬರೀ ಸಜ್ಜನರಿಗೆ ಅತ್ಯಂತ ಆನಂದ ಕೊಡ್ತಕ್ಕಂಥವ್ರು ಆಚಾರ್ಯರು. ಭೀಷ್ಮರು ಏನ್ ಮಾಡಿದರಂತೆ, ದುರ್ಯೋಧನಾದಿಗಳು ಸಂತೋಷಗೊಳ್ಳಕ್ಕೆ ಹೋಗ್ತಾರೆ. ಸತ್ಯ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾದಂ ವಿನದ್ಯೋಚ್ಚೈ ಶಂಖಂ ದತ್ನೌ ಪ್ರತಾಪವಾನ್. ಭಗವದ್ಗೀತೆ 1ನೇ ಅಧ್ಯಾಯದಲ್ಲೇ ಬರುತ್ತೆ. ದುರ್ಯೋಧನ ಬಹಳ ಡಿಪ್ರೆಸ್ ಆಗಿಬಿಟ್ಟ, ಪಾಂಡವರ ಸೈನ್ಯ ನೋಡಿ. ಓ ಭೀಮಸೇನ ಇದಕ್ಕೆ ನಾಯಕನಾಗಿದ್ದಾನೆ, ಭಾರಿ ಕಷ್ಟ ಅಂತ ಯೋಚನೆ ಮಾಡಿದಾಗ ಏನ್ ಮಾಡಿದ್ರು ಭೀಷ್ಮರು, ಅವನಿಗೆ ಸಂತೋಷ ಉಂಟು ಮಾಡಲಿಕ್ಕೆ ಅಂತ ಶಂಖ ಊದಿದ್ರು ಸಿಂಹನಾದ ಮಾಡಿದ್ರು. ಅಯೋಗ್ಯರಿಗೆ ಸಂತೋಷ ಉಂಟು ಮಾಡಕ್ ಹೊರಟರು. ಆದ್ರೆ ಭೀಮಸೇನ ಸುಖ ಇದ್ದು ಸುಜನ, ಒಳ್ಳೆಯವರಿಗೆ ಮಾತ್ರ ಉಪಯೋಗ ಆಗಬೇಕು, ದುಷ್ಟರಿಗೆ ಪ್ರಯೋಜನ ಆಗಬಾರದು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ, ಅದನ್ನು ಭಗವತ್ ಕಾರ್ಯ ಅಂತ ಕರೀತಾರೆ. ಸಜ್ಜನರಿಗೆ ಹಿತ ಆಗಲೇಬೇಕು, ದುಷ್ಟನಿಗೆ ಹಿತ ಆಗಲೇ ಕೂಡುವ ರೀತಿಯ ಬದುಕನ್ನ ಭಗವತ್ ಕಾರ್ಯ ಅಂತ ಕರೆದಿದ್ದು. ಅದಕ್ಕೆ ಅವರು ಭಗವತ್ ಕಾರ್ಯ ಸಾಧಕ ಅಂತ ಕರೀತಾರೆ. ಭೀಷ್ಮರು ದುರ್ಯೋಧನ ಕಾರ್ಯ ಸಾಧಕರು ಆಗಿಬಿಟ್ಟು, ಆದರೆ ಭೀಮಸೇನ ಆಗಲ್ಲ, ಬರೀ ಕೃಷ್ಣ ಸಾಧಕ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಸ್ವಲ್ಪ ಯೋಚನೆ ಮಾಡಿ, ಇಡೀ ದಿವಸದಲ್ಲಿ 1 ದಿವಸ ಸರಿಯಾಗಿ ದೇವ್ಪೂಜೆ ಮಾಡೋ ಸಿಗೋದೇ ಬಹಳ ದುರ್ಲಭ ಕಾಲ ಇದೆ. ಅಂತ ಧನಾಜ್ಯನಂತ ಕಾಲದಲ್ಲಿ ಪ್ರತಿ ಕೆಲಸನೂ ದೇವ್ಪೂಜೆ ಅಂತ ಮಾಡಬೇಕಾದ್ರೆ ಎಷ್ಟು ಗ್ರೇಟ್ ಇರಬೇಕು. ದೇವ್ಪೂಜೆನೆ ದೇವ್ಪೂಜೆ ಅಂತ ಮಾಡೋದ್ರ ಬದಲು ಫಲಪ್ರಾಪ್ತಿ ಅರ್ಥ ಮನುಷ್ಯ ಮಾಡ್ತಾನೆ ಸರಿಯಾಗಿ ಮಾಡಿದಾಗಲೂ ಕೂಡ. ಅಂತ ಹೊತ್ತಿನಲ್ಲಿ ಒಂದೇ ಒಂದು ಸತ್ಯ ಕೂಡ ತಮಗೆ ಅಂತ ಒಂದು ರಿಸರ್ವ್ ಮಾಡಿಕೊಳ್ಳಿಲ್ವ, ತಮಗೆ ಅಂತ ಎಂದೆಂದೂ ಮಾಡಿಕೊಳ್ಳಿಲ್ಲ. ಪ್ರತಿಯೊಂದು ಭಗವತ್ ಕಾರ್ಯ ಸಾಧಕ ಅಷ್ಟೇ. ಕೂತ್ರೆ ಎದ್ರೆ ನಿಂತ್ರೆ ಮಾತಾಡಿದ್ರೆ ಓಡಾಡಿದ್ರೆ ಎಲ್ಲವೂ ಕೂಡ ಹರಿಕಾರ್ಯಕ್ಕೆ ಬರ್ತಾರೆ. ಆಫೀಸ್ ಮನೆಗೆ ಅಷ್ಟೇ ಉಪಯೋಗಿಸೋದು ಲೆಕ್ಕ ಹಾಕಿರೋಡತ್ತೆ. ಆಫೀಸ್ ಮನೆಯಲ್ಲೇ ಅಂತಿರುತ್ತೆ ಎಷ್ಟೋ ಜನ ಮನೇಲಿ, ಆಫೀಸಲ್ಲಿ ಇರೋದೇ ಕಡಿಮೆ. ಅದು ಆಚಾರ್ಯರಾಗಲ್ಲ, ಕೇವಲ ಭಗವತ್ ಕಾರ್ಯ ಸಾಧಕರೇ ಹೊರತು ಅನ್ಯ ಕಾರ್ಯ ಮಾಡಲಿಲ್ಲ. ಅದಕ್ಕೆ ಅವರಿಗೆ ಅಷ್ಟು ವೈಭವದಿಂದ ದೇವತೆಗಳು ಯಾಕೆ ಉತ್ಸವ ಮಾಡ್ತಾರೆ ಅಂದ್ರೆ ಅಂತ ಪರಿಶುದ್ಧವಾದ ಜೀವನಕ್ಕೋಸ್ಕರ ಉತ್ಸವವನ್ನು ಮಾಡ್ತಾರೆ. ಸ್ವಚ್ಛ ಸ್ವಚ್ಛದ ಮೃತ್ಯು ಸುಖೈಷು ಜನಂ ದೇವ ಕಿಂ ಚಿತ್ರ ಮಾತ್ರ. ಇದೆಲ್ಲ ಮಾಡ್ತೀರಿ, ಏನು ದೊಡ್ಡ ವಿಚಾರ ಅಲ್ಲ. ತ್ರಾತಾಯ ಚತ್ರಿಧಾಮ, ನಿಮ್ಮನ್ನು ಕಾಪಾಡ್ತಕ್ಕಂಥವ್ರು ಯಾರು ಯಾವಾಗಲೂ ಅಂದ್ರೆ ಸಾಕ್ಷಾತ್ ತ್ರಿಧಾಮ, ಮೂರು ನೆರೆ ಹೊಂದಿರತಕ್ಕಂಥ ಶ್ವೇತದ್ವೀಪ ಅನಂತಾಸನ ವೈಕುಂಠ ಅನ್ನ ಮೂರು ಧಾಮ ಹೊಂದಿರತಕ್ಕಂಥ ಕಾರಣಕ್ಕೆ ವಿಷ್ಣುವಿಗೆ ತ್ರಿಧಾಮ ಅಂತ ಹೆಸರು. ಅಂತ ವಿಷ್ಣುವೇ ನೀವು ರಕ್ಷಕನಾಗಿರ್ಬೇಕಾದ್ರೆ ಯಾವುದು ಆಶ್ಚರ್ಯ ಅಲ್ಲ. ಕಿಂಕಾರ ಶಂಕರಾಜ್ಯಾ ಜಗದೃತ ವಚಗಂ ಕಿಂಕಾರ ಶಂಕರಾಜ್ಯಾ. ಒಂದು ಕಡೆ ಮೇಲೆ ನೋಡಿದರೆ ಲಕ್ಷ್ಮೀನಾರಾಯಣರು ರಕ್ಷಕರು, ಉಳಿದವರೆಲ್ಲ ಸೇವಕರು. ಅಂದ್ಮೇಲೆ ಅವ್ರಿಗೇನು ಬೇರೆ ಇದೇ ಇಲ್ಲ, ಯಾವ ರೀತಿಯಾದ ತೊಂದರೆ ಬರೋ ಸಾಧ್ಯತೆನೇ ಇಲ್ಲ ಅಂತ ಒಂದು ಹಿರಿಮೆ ವಾಯುದೇವರಿಗಿದೆ. ವಾಯುಸ್ತುತಿಯ ಶ್ಲೋಕ ಸರಿಯಾಗಿ ಮನನ ಮಾಡಿದರೆ ಮೂರು ಅವತಾರಗಳಲ್ಲೂ ಕಾಮನ್ ಶಾಸ್ತ್ರ ಏನೇನಿದೆ ಎಂಬುದನ್ನು ಒಂದೇ ಕಡೆ ಪಟ್ಟಿ ಮಾಡಿದಂಥ ಅದ್ಭುತವಾದ ಶ್ಲೋಕ ವಾಯುಸ್ತುತಿಯ ಶ್ಲೋಕ. ತ್ರಿಷು ಅಪಿ ಏವ ಅವತಾರೇಶು ಪಲ್ಲವಿಯರು, ಮೂರು ಅವತಾರಗಳಲ್ಲೂ ಕೂಡ ಹೀಗೇ ಇದ್ದೀರಿ ನೀವು ಅನ್ನೋದನ್ನು ತಿಳಿಸಿದಂಥದ್ದು. ಅಷ್ಟೇ ಅಲ್ಲ, ಮೂರು ಅವತಾರದಲ್ಲೂ ಕೂಡ ಎಲ್ಲ ಕಾಲಕ್ಕೂ ಒಂದೇ ರೀತಿ ಇದ್ರು. ಮತ್ತೆ ಎಲ್ಲ ಕಾಲಕ್ಕೂ ಚಿಕ್ಕಂದಿನಲ್ಲೂ ಹಾಗೆ, ಮಧ್ಯ ವಯಸ್ಸಿನಿಂದ ಹಾಗೆ, ತಾರುಣ್ಯದಲ್ಲಿ ಹಾಗೆ, ವೃದ್ಧಾಪ್ಯದಲ್ಲಿ ಹಾಗೆ, ಅವತಾರ ಪರಿಸಮಾಪ್ತಿ ಕಾಲಕ್ಕೂ ಹಾಗೆ. ನೋ ಚೇಂಜ್. ಎಷ್ಟೋ ಜನರು ಎಲ್ಲ ಎರಡು ರೀತಿ ಚೇಂಜ್ ಆಗುತ್ತೆ, ಫಿಸಿಕಲ್ ಚೇಂಜ್ ಆಗುತ್ತೆ, ಇಂಟೆಲೆಕ್ಚುಯಲ್ ಚೇಂಜ್ ಆಗುತ್ತೆ. ಫಿಸಿಕಲ್ ಚೇಂಜ್ ಅಂದ್ರೇನು? ಬಂದು ಚಿಕ್ಕ ಮಗು ಶಕ್ತಿ ಬಂದಿರೋದಿಲ್ಲ, ಮುದುಕ ಶಕ್ತಿ ಇರೋದಿಲ್ಲ, ಹೋಗಿಬಿಟ್ಟಿರುತ್ತ. ಮೊದಲು ಶಕ್ತಿ ಬಂದಿಲ್ಲ ಅಂದ್ರೆ ಶಕ್ತಿ ಉಳಿದಿಲ್ಲ. ಈ ಎರಡು ಸ್ಟೇಜ್ ಅಲ್ಲಿ ಇರ್ತಾರೆ ಮನುಷ್ಯ. ಆಚಾರ್ಯ ಎರಡು ಯೋಚನೆಯೂ ಇಲ್ಲ, ಮೂರು ತಿಂಗಳು ಕೂಸು ಹುರುಳಿ ತಿನ್ನಿಸ್ತಾರೆ, ಕೆಜಿಗಟ್ಟೆ ಹುರುಳಿ ತಿನ್ನಿಸಿದ್ರೆ ಏನೂ ಆಗಲಿ, ತದುತಾಶ್ಚ ಜೀರ್ಣಂ, ಕಾಲ ಕೂಡ ಜೀರ್ಣ ಮಾಡ್ಕೊಂಡ ಹಾಗೆ ಜೀರ್ಣ ಮಾಡ್ಕೊಂಡಿರ್ತಾರೆ. ಅಂದ್ರೆ ಮೂರು ತಿಂಗಳ ಮಗುವಿಗೂ ಅಷ್ಟೇ ಶಕ್ತಿ. ಆಚಾರ್ಯರಿಗೆ ಸುಮಾರು 12 ವರ್ಷ. ಆಗ ವಿಷ್ಣುಮಂಗಲ ಕಾಸರಗೋಡಿನ ವಿಷ್ಣುಮಂಗಲ ಅಂತಿದೆ, ಅಲ್ಲಿಗೆ ಹೋಗಿದ್ದ ಕಾಲಕ್ಕೆ ಒಬ್ಬ ವ್ಯಕ್ತಿ ಭಿಕ್ಷೆ ಮಾಡುತ್ತಾನೆ. ಮಾಡಿಸಿ ಅವರ ಮುಂದೆ ಅಷ್ಟೊತ್ತಿಗೆ ಅವರು ಬಹಳ ವಾಯುದೇವರ ಅವತಾರ ಆಗುವ ಸೂಚನೆ ಜನಕ್ಕೆ ಬಂದಿರುತ್ತೆ. ಪರೀಕ್ಷೆ ಮಾಡಲಿಕ್ಕೆ ಒಬ್ಬ ಪ್ಲೇನ್ ಮಾಡಿದನಂತೆ, 200 ಬಾಳೆಹಣ್ಣು ತಂದು ಬಿಟ್ಟನು, ದ್ವಿತ ಶಾತಿ ಕೈಗೆ ಅಂತ ಹೇಳಿದ. 200ಕ್ಕಿಂತ ಹೆಚ್ಚು ಬಾಳೆಹಣ್ಣು ತಂದು, ಅದು ಊಟ ಆದ್ಮೇಲೆ, ಮೊದಲಲ್ಲ, ಊಟ ಆದ್ಮೇಲೆ ಕೊಟ್ಟು ತಿನ್ನಬೇಕು ಅಂತ ಕೇಳಿದರೆ ತಿಂದರೆ ಒಪ್ತೀನ, ವಾಯುದೇವರ ಒಪ್ಪದಿಲ್ಲ. ಆಚಾರ ತಕ್ಷಣ ಅದಿಷ್ಟು ತಿಂದ್ರೆ ಊಟ ಆದ್ಮೇಲೆ, ಊಟಕ್ಕಿಂತ ಮುಂಚೆನೂ ತಿನ್ನಕ್ಕೆ ಆಗೋದಿಲ್ಲ ಬಿಡಿ, ಊಟ ಆದ್ಮೇಲೆ ಅಷ್ಟು ತಿಂದ್ರಂತೆ. ಇದನ್ನು ನೋಡಿ ಅವರಿಗೆ ಅಲ್ಲ ಗುರುಗಳಿಗೆ ಆಶ್ಚರ್ಯ ಆಯ್ತದೆ, ಏನಿದು ಇಷ್ಟು ಬನ್ನಿ ಒಳಗೆ ಹೋಗೋಣ ಅಂತ ಕರ್ಕೊಂಡು ಹೋದ್ರೆ ಒಳಗಡೆ ತಮುಫ್ವರೆ ಅಂತ ಹೇಳ್ತಾರೆ, ಕರ್ಕೊಂಡು ಹೋಗ್ಬಿಟ್ಟು, ಏನಿದು ಇಷ್ಟೆಲ್ಲ ತಿಂದ್ರಿ ಭೋಜನ ಆದಮೇಲೆ? ಮೊದಲನೇ ಆಶ್ಚರ್ಯ. ಎರಡನೇ ಆಶ್ಚರ್ಯ, ತನೂದರೇ ನಾಸ್ತಿ ಗರಿಷ್ಠತಾ ಕಥಂ, ನಿಮ್ಮ ಸಣ್ಣ ಹೊಟ್ಟೆ ತೆಳಗಿನ ಹೊಟ್ಟೆ ಆಮೇಲೆ ಅಷ್ಟೇ ತೆಳಗಿದೆಯಲ್ಲ ಅಂತ ಕೇಳಿದ. ಮೊದಲು ಎಷ್ಟು ತೆಳಗಿತ್ತೋ ಆಮೇಲೆ ಅಷ್ಟೇ ತೆಳಗಿದೆಯಲ್ಲ, ಏನು ಆಶ್ಚರ್ಯ? ಎರಡನ್ನ ಕಾರಣ ಕೊಡಿ ಅಂತ ಕೇಳುತ್ತಾರೆ. ಆಗ ಆಚಾರ್ಯ ಹೇಳುತ್ತಾರೆ, ಬಹಳ ಸುಲಭವಾದ ಕಾರಣ, ನಾವು ಯಾವಾಗಲೂ ಜೀರ್ಣಶಕ್ತಿ ಇರಬೇಕಾದ್ರೆ ಜಠರಾಜ್ಞಿ ಅಂತ ಕರೀತಾರೆ. ಜಠರಾಜ್ಞಿ ಇದ್ರೆ ಜೀರ್ಣಶಕ್ತಿ ಇಲ್ಲದ ಹೋದರೆ ಇಲ್ಲ. ಜಠರಾಜ್ಞಿ ಇದ್ದಾಗಿ ಮನುಷ್ಯ ತಿಂದ ಜೀರ್ಣ ಮಾಡಿಕೊಡುತ್ತಾನೆ. ನನ್ನ ಎಲ್ಲರೂ ಜಠರಾಜ್ಞಿ ಸ್ವಲ್ಪ ಇದ್ದೇ ಮನುಷ್ಯ ಮಾಡ್ತಿರ್ತಾರೆ, ತಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳುತ್ತಾರೆ. ರುದ್ರದಲ್ಲಿ ಹೆಬ್ಬೆರಳು ಗಾತ್ರರಾಗಿ ಯಾವಾಗಲೂ ಉರಿತಿರುತ್ತದೆ, ಅದಕ್ಕೆ ಏನು ತಿಂದರೂ ಇನ್ಸ್ಟೆಂಟ್ ಆಗುತ್ತೆ, ಇನ್ಸ್ಟೆಂಟ್ ಡೈಜೆಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಟೈಮ್ ಗ್ಯಾಪೇ ಬೇಡ, ತಿಂತಿರ್ಲಿಕ್ಕೆ ಡೈಜೆಸ್ಟ್ ಆಗೋದ್ರಿಂದ ನನಗೆಂದೂ ಕೂಡ ಈ ಒಂದು ಹೆಚ್ಚಾಗೋ ಪ್ರಶ್ನೆನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದು ಸ್ವಲ್ಪ ದಿನ ಎಷ್ಟು ವಿಶ್ವದ ಹಂಚೆ ವಿತ್ತಾತಂ, ವಿಶ್ವವನ್ನೇ ಸುತ್ತಾಗುವ ಶಕ್ತಿ ಇದೆ ಅಂತ ಹೇಳಿದರೆ. ಇದು ಆಚಾರ್ಯರ ಮೊದಲ ಯಶಸ್ಸಿನ ಮೊದಲ ಗುರುತು ಅಂದರೆ ವೃಕೋದರ ಅವರು, ಅಗ್ನಿಗೆ ವೃಕ ಅಂತ ಹೇಳ್ತಾರೆ. ಅಂತ ವೃಕ ಅನ್ನೋ ಅಗ್ನಿ ಯಾವಾಗಲೂ ಉರಿತಿರೋದ್ರಿಂದ ಹಾಕಿದ್ದಾರೆ. ಇದು ಜೀರ್ಣಶಕ್ತಿಯ ಹಿನ್ನೆಲೆ. ಅದಕ್ಕೆ ಭೀಮಸೇನ ದೇವರ ಆಗಿದ್ದಾಗಲೂ ಹಾಗೇನೆ, ಬಂಡಿ ಅನ್ನುವ ಉಂಡಿತು ಕೂಸು ಅಂತ ಹೇಳಿದ್ದಾರೆ. ಮೂಲ ರೂಪದಲ್ಲಿ ಮತ್ತು ಅವತಾರ ರೂಪದಲ್ಲಿ ಕಾಲಕೂಟವನ್ನು ದುರ್ಯೋಧನ ಹಾಕಿದಾಗಲೂ ಕೂಡ ಜೀರ್ಣ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ವಿಷನು ಜೀರ್ಣ ಆಗುತ್ತೆ, ಏನು ಕೊಟ್ಟರು ಜೀರ್ಣ ಆಗುತ್ತೆ, ಆ ಕ್ಷಣದಲ್ಲಿ ಏನೇನು ಚೇಂಜಸ್ ಆಗದಂತೆ ಆಗುತ್ತೆ. ಇದು ಕಾರಣ ಹೇಳಿದ್ದು ಅವರ ಉದರದಲ್ಲಿ ಅಂಥ ವಿಚಿತ್ರವಾದ ಮೃಗ ಅನ್ನೋ ಕಿಚ್ಚು ಇರೋದಕ್ಕೋಸ್ಕರ ಏನು ತಿಂದರೂ ಜೀರ್ಣ ಆಗುತ್ತೆ. ನಮಗೆ ಸ್ವಲ್ಪ ತಿಂದರೂ ಅಜೀರ್ಣ ಯಾತಕ್ಕಾಗುತ್ತೆ ಅಂದರೆ ನಮ್ಗೆ ಆ ಕಿಚ್ಚಿಲ್ಲ, ಈ ಹೊಟ್ಟೆ ಕಿಚ್ಚು ಅಂತಾರಲ್ಲ ಅದಿರ್ತದೆ, ಅದಕ್ಕೋಸ್ಕರ ತಿಂದಿದ್ದು ಜೀರ್ಣ ಆಗೋದಿಲ್ಲ. ಅವರು ತಿಂತಾರಲ್ಲ ತಿಂತಾರೆ, ಇನ್ನು ಅಜೀರ್ಣ ಮಾಡ್ಕೊಂಡ್ಬಿಡ್ತಾರಂತೆ. ಹೊಟ್ಟೆ ಕಿಚ್ಚು ಅಂದ್ರೆ ಅಸೂಯೆ ಪಡುವ ಸ್ವಭಾವ. ಈ ಜನಸ್ನೇಹಿತರ ತರ ಬಹಳ ಕೆಟ್ಟದ್ದು, ನಿರ್ಮತ್ಸರಾಣಾಂ ಸತಾಂ, ಅವರಿಗೆ ಅಂತ ಪ್ರಸಕ್ತಿಯೇ ಇಲ್ಲ, ಹಾಗೆ ಜೀರ್ಣ ಆಗುತ್ತೆ. ಒಂದು ಭಾಗ. ಇನ್ನೊಂದು ಭಾಗ, ಯಾಕೆ ದೊಡ್ಡದಾಗಲಿಲ್ಲ, ಜೀರ್ಣ ಆಯ್ತು ದೊಡ್ಡದಾಗಲೇ ಇಲ್ಲ, ಮೊದಲು ಹೇಗಿತ್ತು ಆಮೇಲೆ ಹಾಗೇ ಇದೆ. ಇನ್ನೊಂದು ತತ್ವವನ್ನು ಹೇಳ್ತಾರೆ ಮಧ್ವಾಚಾರ್ಯ ಯಾತಕ್ಕೆ ಜ್ಞಾಪಕ ಮಾಡ್ಕೋಬೇಕು ಅಂದ್ರೆ, ಅವರು ತಿಂದು ಜೀರ್ಣ ತಿಂದು ಜೀರ್ಣ ಮಾಡಿಕೊಂಡ್ರು ಯಾತಕ್ಕೆ ಅಂದ್ರೆ, ಎಲ್ಲರ ತಿಂದು ಜೀರ್ಣವಾಗೋದೇ ಅವರಿಂದ, ನಮ್ಮಿಂದ ಜೀರ್ಣ ಆಗೋದಿಲ್ಲ. ಎಲ್ಲರೂ ಏನೇ ತಿನ್ನ ತಿಂದ್ರು, ಜಗತ್ತಿನಲ್ಲಿ ಯಾರು ಪ್ರಾಣಿ ತಿಂದ್ರು ಕೂಡ ಜೀರ್ಣ ಮಾಡಿಕೊಡೋದು ಯಾರು ಅಂದ್ರೆ ವಾಯುದೇವರು. ಅದನ್ನ ಯಾರು ಹೇಳ್ತಾರೆ? ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಈ ಐದು ರೂಪಗಳಿಂದ ವಾಯುದೇವರು ಒಣಗಿದ್ದಾರೆ. ಅವರ ಮೂಲಕ ನಾನು ಜೀರ್ಣ ಮಾಡ್ತೇನೆ ಅಂತ ಪರಮಾತ್ಮ ಹೇಳಿದ ಮೇಲೆ ಇನ್ನ ಅವರಿಗೆ ಅಜೀರ್ಣ ಆಗ ಚಾನ್ಸಸ್ ಇದೆ ಎಂದಾದರೂ ಕೂಡ ಸಾಧ್ಯವೇ? ಜಗತ್ತಿನಲ್ಲಿ ಪ್ರತಿಯೊಬ್ಬರ ಜೀರ್ಣಶಕ್ತಿಯು ವಾಯುದೇವರ ಅಧೀನವಾಗಿರೋದ್ರಿಂದ ಅವರು ಜೀರ್ಣ ಮಾಡಿಕೊಂಡಿದ್ದು ಏನೂ ಆಶ್ಚರ್ಯ ಅಲ್ಲ. ಅದಕ್ಕೆ ಅವರ ಹೊಟ್ಟೆ ಮೊದಲೇ ಆಗಿತ್ತು, ಆಮೇಲೂ ಹಾಗೆ ಇತ್ತು. ಇದನ್ನ ನಂಬಬೇಕಾ? ಇದು ನಮ್ಮ ಪ್ರಶ್ನೆ. ಇದು ನಂಬಲೇ ಸಾಧ್ಯ ಉಂಟು? ಸ್ವಲ್ಪ ಚೇಂಜ್ ಆಗ್ಬೋದಲ್ಲ ಅಂತ ಅನಿಸುತ್ತ, ಸ್ವಲ್ಪ ಚೇಂಜ್ ಆಗ್ಬೋದಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ ಆಗೋದಿಲ್ಲ. ಪ್ರಾಕ್ಟಿಕಲಿ ನೋಡಿ, ವೈಜ್ಞಾನಿಕವಾಗಿ ನೋಡಿ, ಒಂದು ಕ್ಲಾಪಿ ಇರುತ್ತೆ, ಚಿಡಿ ಇರುತ್ತೆ, ಖಾಲಿ ಚಿಡಿ ತಗೊಳ್ತಾರೆ, ವೇ ಮಾಡಿ ಅದನ್ನು ಹಾಗೆ ಇರುತ್ತೆ, ಸೈಜ್ ನೋಡಿ ಹಾಗೆ ಇರುತ್ತೆ. ಅದ್ರ ಕಂಪ್ಯೂಟರ್ ಲೋಡ್ ಮಾಡ್ತಾರೆ, ಅದು ಚೇಂಜ್ ಆಗುತ್ತೆ ಲೆಕ್ಕ ಹಾಕಿರೋಣಂತೆ. ಅಷ್ಟು ವಿಷಯ ಲೋಡ್ ಮಾಡಿದಾಗ ಅಷ್ಟೇ ಇರುತ್ತೆ, ಏನೇನು ಚೇಂಜ್ ಆಗಿದ್ರು ಅಪತ್ತೆ ಗಳಿಕೆ ಬರ್ತಿರ್ಲಿಲ್ಲ, ಹಾಗೆ ಉಳ್ಕೊಂಡ್ಬಿಡ್ತೀವಿ. ವೇಟು ಚೇಂಜ್ ಆಗೋದಿಲ್ಲ, ವೇಟು ಚೇಂಜ್ ಆಗಲ್ಲ, ಅದು ಚೇಂಜ್ ಆಗಲ್ಲ, ಹಾಗೆ ಇರುತ್ತೆ. ಅಂದ್ರೆ ಮದ್ದು ಅಂತ ಫೈನೆಸ್ಟ್ ಸೀಡಿ ಅಂದ್ರೆ ಮದ್ರಾಚಾರ ಹೊಟ್ಟೆ, ಅದರಷ್ಟು ಪರ್ಫೆಕ್ಟ್ ಆಗಿ ಲೋಡ್ ಇದು ಕೆಟ್ಟಾರ ಹೋಗ್ಬೋದು, ಕೊನೆ ಪಚ್ಚ ಸೀಡಿ ಬರ್ ಮಾಡ್ಬೇಕಾದ್ರೆ ಹಾಳಾಗ್ಬೋದು, ಏನಾಗೋದಿಲ್ಲ, ಅದೇ ರೀತಿ ಇರುತ್ತೆ. ಇನ್ನು ತಿಳ್ಕೊಂಡ್ಬಿಟ್ರೆ ಹುಡುಗ ಏನೋ ಓದಿದ್ದಾನೆ ಅಂತ ಹೇಳ್ತಾರೆ, ತಲೆ ವೇಟ್ ಮಾಡಿ ನೋಡಲ್ಲ, ಯಾರು ವೇ ಮಾಡಿ ನೋಡಲ್ಲ, ತಲೆ ಮೊದಲಿದ್ದಾಗ ಇರುತ್ತೆ, ತಲೆ ಚೇಂಜ್ ಆಗೋದಿಲ್ಲ, ವಿಷಯಗಳು ಸೇರಿಕೊಂಡಿರುತ್ತೆ. ಅಂದ್ರೆ ತಲೆನೇ ಒಂದು ಸೀಡಿ, ತಲೆನೇ ಸೀಡಿ, ತಲೆನೇ ಫ್ಲಾಪಿ. ಅದರ ಒಳಗಡೆ ಮಾತ್ರ ಎಷ್ಟಿದ್ರು ಕೂಡ ನಾಲೆಡ್ಜ್ ಅಬ್ಸ್ಟ್ರಾಕ್ಟ್, ಜ್ಞಾನ ಅಬ್ಸ್ಟ್ರಾಕ್ಟ್, ಅದು ಎಷ್ಟಿದ್ರು ಕೂಡ ಅದ್ರಲ್ಲಿ ಹೇಗೆ ದೊಡ್ಡದಾಗೋದಿಲ್ಲೋ, ಆಚಾರ್ಯರ ಅನ್ನವನ್ನು ಕೂಡ ಜ್ಞಾನದಂತೆ ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ. ಅದಕ್ಕೆ ಸರ್ವಜ್ಞ ಸರ್ವಶಕ್ತಿ ಅಂತ ಕರೀತಾರೆ. ಆ ರೀತಿ ಕನ್ವರ್ಟ್ ಮಾಡಿಕೊಳ್ಳುವ ಶಕ್ತಿ ಅವರಿಗಿರೋದ್ರಿಂದಾನೆ ಅವರ ಹೊಟ್ಟೆ ದೊಡ್ಡದಾಗಲೇ ಇಲ್ಲ. ಇದು ನಡೆದಿತ್ತು 12 ವರ್ಷ ಸುಮಾರು ಆಗ ನಡೀತಿದ್ದು ಆಚಾರ್ಯ 25 ವರ್ಷ. ಮತ್ತೆ ನೋಡಿ ಚೇಂಜ್ ಆಗೋದಿಲ್ಲ ಅಂತ ಹೇಳೋದಕ್ಕೆ ಹೇಳ್ತಿರೋದು, ಬದಲಿ ಕೊಟ್ಟಿದ್ದಾರೆ ಆಚಾರ್ಯರು. ಮೊದಲ ಬದರಿ ಯಾತ್ರೆ ಅದು, ಅಲ್ಲಿ ಒಂದು 10-20 ಜನ ವಿಷ್ಣು ಭಕ್ತರ ಮನೆಗಳಿದ್ವಂತೆ ಬದರಿಯಲ್ಲಿ ಆಗಿನ ಕಾಲಕ್ಕೆ. ಇದು ಬಹಳ ಹೊಸ ಇತಿಹಾಸ, ಸುಮಧ್ವಜ ಹೇಳುತ್ತದೆ. ಅಗ್ನಿಶರ್ಮ ಮುಖ ಪಂಚಶೈರ್ ವಿಜಯಿ. ಸ್ವಲ್ಪ ಜನ ಬ್ರಾಹ್ಮಣರಿದ್ರು, ಆಚಾರ್ಯ ಭಿಕ್ಷೆ ಮಾಡಿಸ್ಬೇಕು ಅಂತ ಕಾಯ್ತಿದ್ರು. ಯತಿಗಳು ಬಂದಾಗ ಭಿಕ್ಷೆ ಮಾಡಿಸೋದು ಯಥೌ ರತ್ತಮ್ ಅನಂತಕಂ ಅಂತ ಕರೀತಾರೆ. ಎಲ್ಲರೂ ಕೇಳಿಕೊಂಡು ಆಚಾರ್ಯ ಏನು ಸ್ವೀಕಾರ ಮಾಡಲಿಲ್ಲ, ಇಲ್ಲ ಕಾಷ್ಟಮವನ್ನು ವ್ರತ ಮಾಡ್ತೇವೆ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು. ಕಾಷ್ಟಮೌನ ಮದಧಾದು ಉಪವಾಸಂ ಶುದ್ಧ ಮತ್ತಕೃತ ಶುದ್ಧ ಹೃದಯ ತಗೊಳ್ಳಿಲ್ಲ. ಆಯ್ತು ಅಂತ ಸುಮ್ಮನೆ ಇದ್ರು. ಅವರು ಆಚಾರ್ಯ ಮಹಾಬದರಿಗೆ ಹೋಗಿ ಬಂದರು, ವಾಪಸ್ ಬಂದರು. ಈಗಾರ ತಗೊಳ್ಳಿ ಅಂತ ಕೇಳಿದ್ರು, ಇಲ್ಲ ಹೆಚ್ಚಿಸಿರೋದೆಲ್ಲ ವಾಪಸ್ ಹೋಗಬೇಕಾಗಿದೆ ಬೇಗ ಅಂತ ಹೇಳಿ. ಮೊದಲು ನೋಡಿದರೆ ಉಪವಾಸ ಅಂದ್ರೆ, ಈಗ ನೋಡಿದರೆ ಅರ್ಜೆಂಟ್ ಅಂತೀರಿ, ಮತ್ತೆ ಭಿಕ್ಷೆ ಮಾಡಿಸ್ಲೇಬೇಕಲ್ಲ ಅಂತ ಅವ್ರು ಹೇಳಿದ್ರು. ತಕ್ಷಣ ಆಚಾರ್ಯರು ಭಾಷೆ ಬರೆದ್ಬಿಟ್ಟಿದ್ದಾರೆ, ಸತ್ಯನೇ ವಾಪಸ್ ಹೋಗ್ಲಿಕ್ಕೆ ತಯಾರಾಗಿರ್ತಾರೆ. ಅವ್ರು ತುಂಬಾ ಮುಖ ಇಷ್ಟ ಮಾಡ್ತಾರೆ, ಬೇಜಾರ ಕೆಲವರು ಸದ್ಯ ಪೀಡೆ ತಪ್ಪಿದ ಒಂದು ಜನ ಇರ್ತಾರೆ, ಹೇಗೋ ಡೇಟ್ ಕೊಟ್ಟಿದ್ರೆ ಕ್ಯಾನ್ಸಲ್ ಆಯ್ತು, ನಮ್ಮಿಂದ ಕ್ಯಾನ್ಸಲ್ ಆಗಲಿಲ್ಲ ಪಾಪ ಬರಲ್ಲ ತಿಳ್ಕೊಂಡ್ಬಿಡ್ತಾರೆ. ಅವ್ನು ಆಗಲ್ಲ ತಗೊಳ್ಳೇಬೇಕು ಅಂತ ಹೇಳಿದ್ರು. ಅಷ್ಟು ಜನ ಭಿಕ್ಷೆ ಹೋಗೋರ ಉಳ್ಕೊಂಡ್ರೆ ಎಷ್ಟು ದಿವಸ ಉಳ್ಬೇಕಲ್ಲಿ, ಅರ್ಜೆಂಟ್ ಭಾಷೆಯನ್ನು ಪಬ್ಲಿಷ್ ಮಾಡ್ಬೇಕು ಆಚಾರ್ಯರು. ಅದಕ್ಕೇನು ಮಾಡಿದ್ರಂತೆ, ಆಯ್ತು ನೀವೆಲ್ಲರೂ ಕೂಡ ಹಿಂದಿನ ಕಾಲಕ್ಕೆ ಮಠದಲ್ಲಿ ಅಡಿಗೆ ಮಾಡೋ ಅಭ್ಯಾಸ ಇರಲಿಲ್ಲ, ಮನೆಯಲ್ಲಿ ಮಾಡಿದ ಅಡಿಗೆ ಸ್ವಾಮಿಗಳು ತಗೊಳ್ತಿದ್ರು ಭಿಕ್ಷೆ, ಅಂತ ಕಾಲ ಇತ್ತು. ಇವೆಲ್ಲ ಅಡಿಗೆ ಮಾಡಿಕೊಂಡು ತಂದುಕೊಡಿ ತಗೊಳ್ತೇವೆ ಅಂತ ಹೇಳಿದ್ದಾರೆ. ಒಬ್ಬೊಬ್ರು ಎಷ್ಟು ಮಾಡಬೇಕು, ನಮಗೆ ನಮ್ಮ ಪರಿವಾರಕ್ಕೆ ಎಷ್ಟು ಮಾಡ್ತೀರೋ ಒಬ್ಬರು ಅಷ್ಟು ಮಾಡಿ, ಎಲ್ಲ ತಂದು ಒಟ್ಟಿಗೆ ಇಡಿ ಅಂತ ಹೇಳಿದ್ರಂತ ಆಚಾರ್ಯ. ಎಲ್ಲ ತಂದು ಒಟ್ಟಿಗೆ ಇಟ್ಟು ಆಚಾರ್ಯ ಏನು ಮಾಡಿದಾರಾಗ, ಶಿಷ್ಯರಿಗೆ ಬೇಕಾದ ಉಳಿಸ್ಬಿಟ್ಟು ಉಳಿದೆಲ್ಲ ತಾವೊಬ್ಬರ ತಗೊಂಡ್ಬಿಟ್ಟದ ಅಷ್ಟು ಜನದ್ದು ಕೂಡ. ಇದು ಮತ್ತೊಂದು ದೊಡ್ಡ ದಾಖಲೆ. 25 ವರ್ಷದ ನೋ ಚೇಂಜ್, ಅದೇ ರೀತಿ ತಗೊಳ್ತಾರೆ ಆಚಾರ್ಯ. ಇವತ್ತು ಅಷ್ಟೇನೆ, ಸಾಮಾನ್ಯವಾಗಿ ತುಂಬಾ ಜನ ಜಾಸ್ತಿ ಆಗಿದ್ದಾರೆ ಅಂತ ಹೇಳಿ ಭಿಕ್ಷುಗಳು ಮಾಡೋದುಂಟು. ಚಾತ್ರ ಮಾಡ್ತಾರೆ 50 ಭಿಕ್ಷ 60 ಭಿಕ್ಷ ಆಗಿಬಿಡುತ್ತೆ. ಸಾವುಗಳು ಮಾತ್ರ 50 ಜನದಲ್ಲಿ ಊಟ ಮಾಡೋದಿಲ್ಲ, ಮಾಮೂಲು ಎಷ್ಟು ಮಾಡ್ತಾರೆ ಅಷ್ಟು ಮಾಡ್ತಾರೆ. 20 ಅಷ್ಟಾರ ಮಾಡಿದ್ರೆ ಭಿಕ್ಷೆ ಮಾಡೋದಿಲ್ಲ ಮಿಜರುಗಳು, ಅದು ಬೇರೆ ಸ್ಟಾಪ್ ಮಾಡ್ಬಿಡೋದಕ್ಕೆ ಇನ್ನು ಅನುಕೂಲ ಆಗುತ್ತೆ ಅಂತ ಮಾಡಿಬಿಡ್ತಾರೆ. ಪಂಚಾಮೃತ 1000 ಜನ ಸೇವೆ ಕೊಟ್ಟರು ಕೂಡ ಇಷ್ಟೇ ಹಾಕೋ, ಜಾಸ್ತಿ ಏನು ಹಾಕೋದಿಲ್ಲ. ಅವ್ರ ಆಚಾರ್ಯ ಹಾಗಲ್ಲ, ಅಷ್ಟು ಜನದ್ದು ಫುಲ್ ಮಾಡಿಸಿ ತಾವು ಒಬ್ಬರೇ ತಗೊಂಡ್ರು ಅಂತ ಕೇಳಿದರೆ 25 ವರ್ಷಕ್ಕೂ ನೋಚೆ ಅಂದ್ರೆ ತ್ರೋಟ್ ಹೇಗಿದ್ದಾರೆ ಲೆಕ್ಕ. ಆಮೇಲೆ ಆಚಾರ್ಯರು 2ನೇ ಸತ್ಯ ಬದರಿ ಯಾತ್ರೆ ಮಾಡಿಕೊಂಡು ಬರ್ತಾ ಇದ್ದಾರೆ. ವಾಪಸ್ಸು ಗೋವಾ ಪ್ರಾಂತ್ಯಕ್ಕೆ ಬಂದಿರ್ತಾರೆ. ಗೋವಾ ಪ್ರಾಂತ್ಯದಲ್ಲಿ ಬಂದ ಕಾಲಕ್ಕೆ ಅಲ್ಲಿ ಒಬ್ಬ ಶಂಕರಾಚಾರ್ಯ ಅಂತ ಒಬ್ಬ ಬ್ರಾಹ್ಮಣ ಆತ ಯೋಚನೆ ಮಾಡ್ತಾರೆ, ಪರೀಕ್ಷೆ ಮಾಡಬೇಕು ಆಚಾರ್ಯರನ್ನ. ಅವರಲ್ಲ, ಅದ್ವೈತ ಮತ ಸ್ಥಾಪಕರು ಶಂಕರಾಚಾರ್ಯರನ್ನ, ಅವ್ರ ಕಾಲದಿರುವ ತುಂಬಾ ದಿವಸ ಡಿಫರೆನ್ಸ್ ಇದೆ. ಶಂಕರಾಚಾರ್ಯ ಹೆಸರಿನ ಬ್ರಾಹ್ಮಣ ಇದ್ದ, ಆತೇನ್ ಮಾಡಿದ ಆಚಾರ್ಯ ಬಗ್ಗೆ ಕೇಳಿದ್ದ, ಪರೀಕ್ಷೆ ಮಾಡಬೇಕು ಅಂತ ಅನ್ಕೊಂಡ. ಆಚಾರ್ಯ ಬಂದು ಬಾಯಣ್ಣ ತಂದಿದ್ದ, ಯಥಾಪ್ರಕ ಊಟ ಆಯ್ತು ಬಿಡ್ತೇನೆ ಹಂಗೆ ಹೇಳ್ಬಿಡ್ಬೇಡಿ, ಬಾಯಣ್ಣ ಕೇಳಿದ್ರೆ ಗೊತ್ತಾಗತ್ತೆ ಎಷ್ಟಿದ್ರು ಅಂತ ಹೇಳಿ 4000 ಬಾಯಣ್ಣ ತಂದಿತ್ತ. 4000 ಎಷ್ಟು ಜಾಗ ಆಗ್ಬೋದು ಇಮ್ಯಾಜಿನ್ ಮಾಡಿ. ಅಷ್ಟು ತಂದಿಟ್ಟು ಜೊತೆಗೆ 30 ಕೊಡ ಹಾಲಿತ್ತಂತೆ ಕುಡಿಲಿಕ್ಕೆ. 30 ಕೊಡ ಹಾಲು, 30 ಕೊಡ ಹಾಲು ಸಿಗೋದೇ ಕಷ್ಟ ಅಷ್ಟ ಅಂತ ಕಾಲ ಇದು. ಅಷ್ಟು ಬಾಳೆಹಣ್ಣು, ಅದು ಸಣ್ಣ ಬಾಳೆಹಣ್ಣಲ್ಲ, ಏಲಕ್ಕಿ ಬಾಳೆಹಣ್ಣಲ್ಲ, ರಾಜಕೀಯ ಬಾಳೆಹಣ್ಣು ಅಂತ ಕರೀತಾರೆ. ದೊಡ್ಡ ದೊಡ್ಡ ಬಾಳೆಹಣ್ಣುಗಳನ್ನು ತಂದು 4,000 ಇಟ್ಟು ಸಮಯ ತಗೊಳ್ಬೇಕು ಅಂತ ಕೇಳುತ್ತೆ. ವಾಯುದೇವರನ್ನು ಪ್ರೂವ್ ಮಾಡ್ಬೇಕಲ್ಲ ನೀವು ಕಷ್ಟ ಆಚಾರ್ಯರು ಆಯ್ತಾ ಎಷ್ಟು ತಂದಿದ್ದೀಯ ಅಂತ ಕೇಳ್ತಾರೆ. ಹ್ಞೂ ಅಂತ ಮತ್ತೆ ತಿನ್ನಕ್ಕೆ ಎದುರಿಗೆ ಮತ್ತೆ ಒಳಗೋ ತಿಂದು ಬರ್ತೀನಿ ಅಂತ ಬರಲಿಲ್ಲ. ತಿನ್ನುವಾದ ಪರೀಕ್ಷೆ ಅಲ್ಲ ಅದು. ಎದುರು ಎಲ್ಲರ ಎದುರು ಮಾಡ್ಬೇಕು, ಎಲ್ಲ ತಿಂದಿರತ್ತೆ ಬಾಳೆಹಣ್ಣೆಲ್ಲ ಎಲ್ಲ ಖಾಲಿ ಅಷ್ಟು ಕೊಡ ಹಾಲು ಕೊಡಿದ್ರಂತೆ. ಆಗ ಅವ್ರು ವಾಯುದೇವರದ್ದು ಕನ್ಫರ್ಮ್ ಆಗುತ್ತೆ. ಇದು ಯಾತಕ್ಕೆ ಹೇಳ್ತಾರೆ ಭದ್ವೀಜದಲ್ಲಿ ಅಂದ್ರೆ ಕೆಲವು ಜನರಿಗೆ ಚಟ ಇಂಥ ಅವತಾರ ಅಂತ ಹೇಳ್ಕೊಳ್ಳೋದು. ಸ್ವಲ್ಪ ದೊಡ್ಡ ಸಿಗೆ ಬಂತೋ ಇಲ್ಲೋ, ಸಣ್ಣ ಪುಟ್ಟ ವ್ಯಕ್ತಿ ಇರಲಿ ಕೇಳ್ಬಹುದು, ದೇವತೆನೇ ಇರಬೇಕು ತಾನೇ ತಿಳ್ಕೊಂಡ್ಬಿಡ್ತಾನೆ. ನಾನು ಗುರುಜ ದೇವಾಂಶ ಭೂತ ಇರಬೇಕು ಅಂತ ತಿಳ್ಕೊಂಡ್ಬಿಡ್ತಾನೆ. ಎಲ್ಲ ಕಡೆ ಒಬ್ಬರೇ ಇನ್ವೆಸ್ಟ್ ಮಾಡ್ತಾನೆ ಶಿಷ್ಯರಿಗೆಲ್ಲ. ರುಜು ಪ್ರಾಕ್ಟಿಯಲ್ಲಿ ತೋರಿಸ್ಬೇಕಾದ್ರೆ ಎಷ್ಟೋ ಇರು, ನಾವೇ ಭಗವಾನ್ ಅಂತ ಕರ್ಕೊಳ್ಳೋ ಜನ ಸಿಗೋದಿಲ್ಲ ಇವತ್ತು. ಅಂಥವ್ರಿಗೆ ಮದ್ದು ವಿಜಯ ಎಚ್ಚರಿಕೆ ಕೊಡ್ತಾ ಇದೆ, ಕರ್ಕೊಳ್ಳಿ ಬಟ್ ಪ್ರೂವ್ ಮಾಡ್ಬೇಕು ನೀವು ಅದನ್ನು ಕರ್ಕೊಂಡ್ಬೇಕು. ಮತ್ತೆ ಐಸ್ತಂದು ಬೆಂಕಿ ಅಂತ ಕರೆ ಯಾರು ಹೋಗ್ತಾರ, ಅದನ್ನ ಬೆಂಕಿಗೆ ತನ್ನದೇ ರಕ್ಷಣೆ ಇದೆ, ಬೆಂಕಿಗೆ ಬರ್ನಿಂಗ್ ಕೆಪಾಸಿಟಿ ಇದೆ, ಅದನ್ನ ಬೆಂಕಿ ಅಂತ ಕರೀತಾರೆ. ಭಗವಾನ್ ಅಂದ್ರೆ ವಿಶ್ವದ ಸಮಸ್ತ ಕರ್ತೃ ಆಗಿದ್ದಾನೆ ಭಗವಂತ. ಇವತ್ತು ಆಚಾ ವಾಯುದೇವರಂದ್ರೆ ಇಂಥ ಅದ್ಭುತ ಶಕ್ತಿ ಇರತಕ್ಕಂಥವು. ಅವಾಗೆಲ್ಲ ತಿಂದು ಆಗಲೇ ಕುಡಿದು ತೋರಿಸಿದ್ರಂತೆ, ಯಥಾಪ್ರಕಾರ ಹೊಟ್ಟೆ ದೊಡ್ಡದಾಗಲಿಲ್ಲ ಹಾಗೆ ಇದೆ ಪುನಃ, ಏನು ಚೇಂಜ್ ಇಲ್ಲ. ಇದು 50 ವರ್ಷ ಆಚಾರ್ಯರಿಗೆ ಆಟ, 3 ತಿಂಗಳು 12 ವರ್ಷ 25 ಮತ್ತೆ ಡಬಲ್ 25-50ಕ್ಕೆ ಬಂದರು ಏನು ಚೇಂಜ್ ಇಲ್ಲ ಅಂತ. ಇನ್ನೂ ತಗೊಂಡ್ರೆ ಇನ್ನೊಂದು ಭಾಗ ಬಂತು, ಆಚಾರ್ಯ 79 ವರ್ಷ ಈಗ 79th year ರನ್ನಿಂಗ್. ಆಗ ಆಚಾರ್ಯರು ಸಂಚಾರ ಮಾಡ್ತಾ ಉಡುಪಿ ಪ್ರಾಂತದಲ್ಲಿದ್ದಾಗ 5-6 ಜನ ಬಂದ್ರಂತ, ಶಿವಾಗ್ನಿ ಪೂರ್ವೈಹಿ ಅಂತ ಕರೀತಾರೆ. ಶಿವಾಗ್ನಿ ಪೂರ್ವೈಹಿ, ಶಿವ ಅಗ್ನಿ, ಶಿವಚರ್ಮ ಅಗ್ನಿಚರ್ಮ ಅಂತ ಹೇಳಿ ಬ್ರಾಹ್ಮಣರ ಗುಂಪುಗಳು ಅವರೆಲ್ಲ ಬಂದು ಬೇಕಾಷ್ಟು ರಾಶಿ ರಾಶಿ ಇಟ್ಟರೆ ತಗೊಳ್ಬೇಕು ನೀವು ಅಂತ. ಅಷ್ಟೊಂದು ಆಚಾರ ತಗೊಂಡಂತೆ, ಅಷ್ಟೊಂದು ಕೂಡ 79 ವರ್ಷದಲ್ಲೂ ಚೇಂಜ್ ಆಗಿಲ್ಲ. ಇವತ್ತು ನಮ್ಮ ಜನರು ಎಷ್ಟೋ ಜನ ಊಟ ಮಾಡಬೇಕಾದ್ರೆ ಪಕ್ಕದಲ್ಲಿ ಹೇಳ್ತಿರ್ತಾರೆ, ಏನಯ್ಯ 20 ವರ್ಷ ಜಾಸ್ತಿ ತಿನ್ನೋ, ನಾನು 20 ವರ್ಷದ ಎತ್ತಿ ಎಷ್ಟಿದ್ದೆ ಗೊತ್ತಾ ಅಂತ ಹೇಳ್ತಾರೆ. 20 ವರ್ಷ ತಿಂದಿದ್ದೆ, 30 ವರ್ಷ ತಿಂದಿದ್ದೆ, ಎಲ್ಲ ಸುಳ್ಳು ಸುಳ್ಳು ಹೇಳ್ತಿರ್ತಾರೆ. 20 ವರ್ಷ ತಿಂದಿದ್ದೆ ಈ ತಿಮ್ಮದಿಲ್ಲ ಅದೇ ಗ್ಯಾರಂಟಿ, ಅಷ್ಟು ಅವಾಗ ತಿಂದಿದ್ದೆ ಅಂತ ಹೇಳ್ತಾರೆ. ಶಕ್ತಿ ಇಲ್ಲ ಅಂತ ಒಪ್ಕೋತಾರೆ ಅವರೇನೆ, ಆದರೆ ಏನು ಯೋಚನೆ ಇಲ್ಲ. 79th year ಹಾಗೆ ಇದ್ದಾರೆ. ಇದೇನು ತೋರಿಸ್ತಾ ಇದೆ, ಸರ್ವಜ್ಞ ಸರ್ವಶಕ್ತಿ ಥ್ರೋ ಎಲ್ಲ ಅವತಾರಗಳಲ್ಲೂ ಸರ್ವಶಕ್ತರು, ಎಲ್ಲ ಅವತಾರಗಳ ಎಲ್ಲ ಸ್ಟೇಜಲ್ಲೂ ಸರ್ವಶಕ್ತರು, ಎಲ್ಲ ಸ್ಟೇಜಲ್ಲೂ ಒಂದೇ ರೀತಿಯಾದಂಥ ಶಕ್ತಿ ಇದೆ ಅಂದ ಮೇಲೆ ಅವರಿಗೆ ಮುಪ್ಪಿನ ಪರಿಣಾಮ ಆಗೋದಿಲ್ಲ. ಇದು ವಾಯುದೇವರ ಹಿರಿಮೆ. ವಾಯುಸ್ಥಿತಿಯಲ್ಲಿ ಪ್ರತಿನಿತ್ಯ ಹೇಳ್ತೇವೆ, ಮಾತರ್ಮೇ ಮಾತರಿಶ್ವನ್ ಪಿತರತರ ಗುರು ಭ್ರಾತಃ ಇಷ್ಟ ಆಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಅಜರ ಅಂತೇಳಿ ಜರ ಇಲ್ಲದವರು, ಜರ ಅಂದ್ರೆ ಮುಪ್ಪು, ಮುಪ್ಪಿಲ್ಲದವರು, ದೇಹಕ್ಕೆ ಎಂದೂ ಮುಪ್ಪಾಗದೇ ಇರತಕ್ಕಂಥವರು ವಾಯುದೇವರಾದ್ದರಿಂದ ಅವರು ಇವತ್ತಿಗೂ ಹಬದರಿಯಲ್ಲಿ ಹಾಗೇ ಇದ್ದಾರೆ. ಒಂದು ಭಾಗ. ಇನ್ನೊಂದು ಭಾಗ, ಕನ್ನಡದಲ್ಲೂ ಕೂಡ ಮಾತು ಬರ್ತದೆ, ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣಧರತೆ ಸತ್ವ ಪ್ರಚುರ ವಾಣಿಯ ಮುಖ ಸರೋಜ ಇನ ಗರುಡ ಶೇಷ ಶಶಾಂಕ ದಳ ಶೇಖರರ ಜನಕ ಜಗದ್ಗುರುವೆ ಪ್ರಚರಣಗಳಿಗೆ ಅಭಿವಂದಿಸದೆ ಬಾಲಿಕುರು ಸನ್ಮತಿಯ. ಇದರಲ್ಲಿ ಸ್ಪಷ್ಟವಾಗಿ ನಿರ್ಜರ ಅದು ಎರಡಿಸಿ ಒದ್ಕೊಳಕ್ ಬರುತ್ತೆ, ನಿರ್ಜರ ಸಭಾ ಸಂಸೇವ್ಯ ಒನ್ವರ್ಣ, ನಿರ್ಜರ ಸಭಾ ಸಂಸೇವ್ಯ, ನಿರ್ಜರ ಸಭಾ ಸಂಸೇವ್ಯ ಅಂತ ತಿಳ್ಕೊಂಡಾಗ ಜರ ಇಲ್ಲದವರೇ ಅಜರ ವಾಯುಸ್ಥಿತಿಯ ಅನುವಾದದ ರೀತಿ ಇರ್ತಕ್ಕಂಥ ಮಾತು. ದೇವರಿಗೆ ನಿರ್ಜರರು ಅಂತ ಹೆಸರು, ಮುಪ್ಪಿಲ್ಲ ದೇವತೆಗಳಿಗೆ, ಮೂಲ ರೂಪದಲ್ಲಿ ಇಲ್ಲ, ಅವತಾರ ರೂಪದಲ್ಲಿದೆ ಅವರಿಗೆ, ವಾಯುದೇವರಿಗೆ ಅವತಾರ ರೂಪದಲ್ಲೂ ಮುಪ್ಪಿಲ್ಲ. ಆದ್ದರಿಂದ ಅದು ವಿಶಿಷ್ಟವಾದ ಹಿರಿಮೆ ಹೊಂದಿದ್ದವರು, ಸರ್ವಜ್ಞ ಸರ್ವಶಕ್ತಿ ಅಂತ ಪುರುವಾಯಿತು ಅಂದ ಮೇಲೆ ಆಚಾರ್ಯರನ್ನ ನಾವು ಯಾತಕ್ಕೆ ವಾಯುದೇವರು ಅಂತ ಕರೀತೇವೆ ಎಂಬುದಕ್ಕೆ ಅದು ಪ್ರೂಫ್. ಅದು ಇನ್ನು ಶಕ್ತಿ ಹೀಗಿದೆ, ಜ್ಞಾನ ಸರ್ವಜ್ಞ, ಮತ್ತೆ ಚಿಕ್ಕ ಮಗುವಾಯ್ದು ಸರ್ವಜ್ಞ, ಎಲ್ಲ ಸ್ಟೇಜಲ್ಲೂ ಸರ್ವಜ್ಞರು. ಮತ್ತೆ ನಮ್ಮಲ್ಲಿ ಚಿಕ್ಕವರಿಗೆ ಜ್ಞಾನ ಇರೋದು, ಎಲ್ಲ ವಯಸ್ಸಾದ್ರೆ ಅರುಣಮರಣ ಆಗಿರುತ್ತೆ, ಎರಡು ಮತ್ತೆ ಚೇಂಜ್. ಬಾಡಿ ವಯಸ್ಸಾಗಿದೆ ಬಿಟ್ಬಿಡಿ ಪಾಪ, ವಯಸ್ಸು ಏನೋ ಮಾತಾಡ್ತಾರೆ, ಡೋಂಟ್ ಅಷ್ಟು ಕೇರ್ ಮಾಡಬೇಡಿ ಅಂತ ಹೇಳ್ಬಿಡ್ತಾರೆ. ಎಷ್ಟು ಕಡೆ ಹೇಳ್ತಾನೆ ಮಾತನ್ನ, ವೃದ್ಧರ ವೃದ್ಧಾನಾಂ ವಚನಂ ಗ್ರಾಹ್ಯಂ, ಆದರೆ ಅತಿವೃದ್ಧರ ಮಾತು ಕೇಳಬಾರದು, ಯಾಕೆಂದ್ರೆ ಪುನರ್ಪಾಲಾಗಿದೆ ಮತ ಅಂತ ಹೇಳ್ಬಿಡ್ತಾರೆ. ಅತಿವೃದ್ಧರದ ಮಕ್ಕಳಿದ್ದಾಗಿ ಅಂದ್ರೆ ಅವರಿಗೆ ಕನ್ಫ್ಯೂಷನ್ ಜಾಸ್ತಿ ಅಂತ. ಆಚಾರ್ಯರಿಗೆ ಎಲ್ಲ ವಯಸ್ಸಿನಲ್ಲೂ ಅಷ್ಟೇ ಕಾಮನ್ ಫ್ಯಾಕ್ಟರ್. ಆಚಾರ್ಯರ ವಯಸ್ಸು 4-5 ವರ್ಷದ ಹುಡುಗ ಅಷ್ಟೇ, ಆಚಾರ್ಯ 4-5 ವರ್ಷದ ಹುಡುಗ, ತಂದೆ ಅಕ್ಷರಾಭ್ಯಾಸ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಅಕ್ಷರಾಭ್ಯಾಸ ಮಾಡಿಸ್ಬೇಕು, ಒಂದು ದೊಡ್ಡ ಬಂಡೆ ತಗೊಂಡ ಮೇಲೆ, ಹಿಂದಿನ ಕಾಲ ಪದ್ಧತಿ ಸೇತು ಹೇಳ್ತಾನೆ ಇರಲಿ ಕಾಲ ಅಲ್ಲ, ಅದು ಬಂಡೆ ಮೇಲೆ ಮರಳು ಹಾಕಿಬಿಟ್ಟು ಅದರಲ್ಲಿ ಬರ್ತದೆ, ಮರಳು ಹಾಕ್ತಾರೆ, ಎಲ್ಲ ಪೂಜೆ ಗೀಜೆ ಮಾಡಿಸಿಬಿಟ್ಟು ಶ್ರೀಕಾರ ಹಾಕಿ ಕೆಲವು ಅಕ್ಷರಗಳು ಬರೆದು ಬಿಡ್ತಾರೆ. ಬರೋದು ಮತ್ತೆ ಬರೀಲಿಕ್ಕೆ ಹೋಗ್ತಾರೆ, ಅಷ್ಟ ಕಷ್ಟ ಕೇಳಿದ್ರಂತೆ. ಅಪ್ಪ ನಿನ್ನೆ ಬರೆದಿದ್ರಲ್ಲಿ ಎಲ್ಲ ಕೂಡ ಲಿಪಿಕುಲಂ ನಾನು ತಾತ ಗತೆ ಇದೇನೆ ಲಿಖಿತಮೇವ ಪುನರ್ಲಿಖಿತಂ ಕುತಃ, ಮತ್ತೆ ಅದಕ್ಕೆ ಬರ್ರಿ ಎಲ್ಲ ಬರುತ್ತೆ ಅಂತ ಬರ ತೋರಿಸ್ಬಿಟ್ಟು ಇಮ್ಮಿಡಿಯೇಟ್ ಆಗಿ. ಅವ್ರಿಗೆ ಆಶ್ಚರ್ಯ, ಮೊದಲೆಲ್ಲ ಹುಡುಗರಿಗೆ ಮಾಡಬೇಕಾದ್ರೆ ಹುಡುಗಿ ಎಲ್ಲೋ ನೋಡ್ತಿರ್ತಾರೆ, ನೋಡೋದೆ ಇಲ್ಲ ಮತ್ತಲ್ಲಿಗೆ, ಇವರೇ ಎಲ್ಲೋ ಕೈ ಹಿಡ್ಕೊಂಡಿಕ್ಕೆ ಬೇಕು ಆ ಕಡೆ ನೋಡೋದು ಮಾಡ್ತಿರ್ತಾರೆ. ಬಹಳ ಆಶ್ಚರ್ಯ ಆಗೋಯ್ತು ಅವ್ರಿಗೆ. ಇವತ್ತಿಗೂ ಬಂಡೆ ನೋಡ್ಬೋದು, ಪಾಜಕ ಕ್ಷೇತ್ರಕ್ಕೆ ಹೋದ್ರೆ ಅಕ್ಷರಾಭ್ಯಾಸ ಮಾಡಿಸಿದ ಶಿಲೆ ಇವತ್ತು ಹಾಗೆ ಇದೆ, ಹಾಗೆ ಪ್ರಿಸರ್ವ್ ಮಾಡಿದ್ದಾರೆ. ಅದು ಶಿಲೆ ನಮ್ಮ ಕಂಡಿ ಶಿಲೆ ಅಷ್ಟೇ, ರಕ್ತಕ್ಕಿಂತ ಮೋಸ್ಟ್ ವ್ಯಾಲ್ಯೂಯಬಲ್. ಅದು ಆಂಟಿಕ್ ವ್ಯಾಲ್ಯೂ ಅಂತ ಹೇಳ್ತೇವಲ್ಲ, ಅದನ್ನ ಪರದೇಶ ಲೆಕ್ಕ ಕಟ್ಟಿದ್ರೆ ಕೋಟ್ಯಂತರ ಡಾಲರ್ ಬೆಲೆ ಕೊಡ್ತಾರೆ. ಅದಕ್ಕೆ ನಮ್ಮಲ್ಲಿ ಏನು ಕಟ್ಟೋದಿಲ್ಲ, ಅರ್ಥನೇ ಆಗೋದಿಲ್ಲ ಅವರಿಗೆ. ಅಂತ ಪೂರ್ವವಾದ ಶಿಲೆ ಅಲ್ಲಿದೆ, ಅದನ್ನು ಮುಟ್ಟೋದೇ ಜನ್ಮ ಜನ್ಮಗಳ ಭಾಗ್ಯ. ಇನ್ನು ಅದಕ್ಕಿಂತ ಮುಂಚೆ ತಂದೆ ಪುರಾಣ ಹೇಳ್ತಾ ಇರ್ತಾರೆ ತಂದೆ, ಅದಕ್ಕಿಂತ ಮುಂಚೆ ಶಿವಭಟ್ಟ ಅಂತ ಪುರಾಣ ಹೇಳ್ತಿರ್ತಾರೆ. ಕೃತವಲ್ಲಿ ನೇಯಂಪಲ್ಲಿ, ಇವತ್ತು ನೇಯಂಪಲ್ಲಿ ಇದೆ, ಉಡುಪಿಯಿಂದ ನಾವು ಬ್ರಹ್ಮಾವರಕ್ಕೆ ಹೋಗೋ ದಾರಿಯೊಳಗೆ ಆ ಊರು ಬರುತ್ತೆ. ಆಚಾರ್ಯ ಅಲ್ಲಿ ಹೋದ ಕಾಲಕ್ಕೆ ಒಬ್ಬ ದೊಡ್ಡ ಪುರಾಣಿಕ, ಬಹಳ ಹೆಸರು ಮಾಡಿದ ಪುರಾಣಿಕ ಪ್ರವಚನ ಮಾಡ್ತಾ ಇರ್ತಾರೆ. ಆಚಾರ್ಯರು ಚಿಕ್ಕ ಮಗು, ತಾಯಿ ಎಷ್ಟೊಂದು ತಡೆ ಮೇಲೆ ಕೂಡ ಕೂತಿರ್ತಾರೆ ಅಷ್ಟೇ, ವೇದವತಿ ದೇವಿ ತಡೆ ಮೇಲೆ ಕೂತ್ಕೊಂಡಿರ್ತಾರೆ, ಆ ಪುರಾಣ ಹೇಳ್ತಾ ಇರ್ತಾರೆ. ತಕ್ಷಣ ಪುರಾಣ ಹೇಳ್ತದ ಆಚಾರ್ಯ ಕೇಳ್ತಾರೆ, ಏನು ತಪ್ಪು ಹೇಳ್ತಿರಲ್ಲ ಆಚಾರ್ಯ ಅಂತ ಕೇಳಿ, ತಪ್ಪು ಹೇಳ್ತೀರ? ಇಲ್ಲ, ನೆನ್ಪಿಟ್ಟುಕೊಳ್ಳಿ, ತಡೆ ಮೇಲೆ ಕೂತಿರೋ ಮಗು ಹೇಳ್ತಾರೆ, ತಪ್ಪು ಹೇಳ್ತಾ ಇದ್ದೀರಿ, ಸರಿಯಲ್ಲ ಅದು. ಯಾಕೆ ಅಂತ ಆಚಾರ್ಯ ಕೇಳ್ತಾರೆ, ಹಾಗಿಲ್ಲ ಅಂತ ಹೇಳಿದ್ರೆ ತಕ್ಷಣ ಅವ್ರು ಉತ್ತರ ಕೊಡಕ್ಕೆ ಬರಲೇ ಇಲ್ಲ ಪುರಾಣಿಕನಿಗೆ. ಅದು ಬಹಳ ಪ್ರಸಿದ್ಧ ಪುರಾಣಿಕ, ಪರಿಷದ ನಿತರಾಂ ಪರಿವಾರಿತ, ಫುಲ್ ಪ್ಯಾಕ್ಡ್ ಕ್ರೌಡ್ ಇರ್ತದ, ಆಡಿಯನ್ಸ್ ಪ್ಯಾಕ್ಡ್ ಇರ್ತದ. ಆ ಉತ್ತರ ಸುಮ್ಮನೆ ತಬ್ಬಿ ಬಾಯಿ ಬಿಡ್ತಾರೆ. ತಕ್ಷಣ ಜನಗಳೆಲ್ಲ ತಿಳಿದಿದ್ರು, ಮಗು ನೀನೇ ಹೇಳು ಅಂದ್ರೆ. ತಕ್ಷಣ ಆಚಾರ್ಯ ಹೇಳ್ಬಿಟ್ರೆ, ಸರಿಯಾಗಿ ಅರ್ಥ ಹೀಗೆ ಹೇಳಬೇಕು ಅಂತ ಹೇಳಿದ್ರೆ. 3 ವರ್ಷದ ಕೂಸು ಆಚಾರ್ಯ ಎಷ್ಟು ಅದ್ಭುತವಾದ ಜ್ಞಾನವನ್ನು ತೋರಿಸ್ತಾರೆ. ಮೊದಲ ಸುಮಧ್ರ ವಿಜಯ ಅಂದ್ರೆ ಅದೇನೆ, ಶಿವಭಟ್ಟನ್ನು ಪರಾಜಯಗೊಳಿಸಿದ್ದೆ ಮೊದಲ ಸುಮಧ್ರ ವಿಜಯ ಆಯ್ತು. ಆದ್ರೆ ತಂದೆ ಪುರಾಣ ಹೇಳ್ತಿರ್ತಾರ, ತಂದೆ ಪುರಾಣ ಹೇಳ್ತಾ ಇರ್ತಾರೆ. ದೊಡ್ಡ ಲಿಸ್ಟು, ನೂರಾರು ಗಿಡಗಳ ಹೆಸರು ಬರ್ತದೆ ಮಹಾಭಾರತದಲ್ಲಿ. ಈ ದ್ವಾರಕಾಪಟ್ಟಣ ವರ್ಣನೆ ಮಾಡಬೇಕಾದ್ರೆ ವನಪರ್ವದಲ್ಲಿ ಒಂದು ಭಾಗ ಬರುತ್ತೆ, ಅದರಲ್ಲಿ 8-10 ಶ್ಲೋಕಗಳು ಬರೀ ಗಿಡಗಳ ಹೆಸರೇನೆ. ಇವತ್ತು ಓದ್ಕೊಂಡ್ರೆ ಮಹಾಭಾರತ ಈ ಪಾಟ್ನಿ ಹೋದವರಿಗೆ ಸಪ್ಲೈ ಮಾಡ್ತದೆ ಗೊತ್ತಾಗ್ತದೆ. ಬರೀ ಚಿತ್ರ ವಿಚಿತ್ರ ಗಿಡಗಳ ಹೆಸರು ಹೇಳ್ತಾರೆ ಮಹಾಭಾರತದಲ್ಲಿ. ಅದಕ್ಕೆ ಮಹಾಭಾರತವನ್ನ ವಿಶ್ವಕೋಶ ಅಂತ ಕರೆಯೋದು. ಇತಿಹಾಸ್ತಿ ತದನ್ಯತ್ರ ಎನ್ನೇ ಆಸ್ತಿ ನ ತತ್ಕೋಚಿ, ಅಷ್ಟು ಹಿರಿಮೆ ಇಲ್ಲಿ. ಅದೆಲ್ಲ ಓದ್ತಾ ಇರ್ತಾರೆ, ಹೆಸರನ್ನ ಅರ್ಥ ಹೇಳ್ತಾ ಹೋಗ್ತಾರೆ. ದೇವರ ದೊಡ್ಡ ಪಂಡಿತರು ಪಾಪ ಎಲ್ಲ ಉಳ್ತಾ ಹೋಗ್ತಾರೆ. ಎಷ್ಟು ವಿಷಯ ಗೊತ್ತಿತ್ತು ಪಾಪ, ಇವತ್ತು ಎಲ್ಲರೂ ಹೇಳೋದಕ್ಕಾಗಲ್ಲ. ಪಾಠ ಮಾಡ್ಬೇಕಾದ್ರೆ ನಮ್ಮ ಕಡೆ ಹೀಗಂತ ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ಅನ್ಬೇಕಷ್ಟೇ. ಎಷ್ಟೋ ಕಡೆ ಸಂಸ್ಕೃತ ಬರೋ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ನಮಗೆ ಗೊತ್ತಿರೋದು ಹೇಳ್ತೇವೆ, ಯಾಕಂದ್ರೆ ನಿಮ್ ಕಡೆ ಹೇಳ್ತಾರೋ ಗೊತ್ತಿ, ನೀವೇ ತಿಳ್ಕೊಳ್ಳಿ ಅಂತ ಹೇಳ್ಬಿಡ್ತಾ. ಆದ್ರೆ ದೇವರ ಒಳ್ಳೆ ಬುದ್ಧಿವಂತ ಎಲ್ಲ ಹೇಳಿದ್ರಂತೆ ಜನ ಖುಷಿ ಪಡ್ತಿದ್ದಾರೆ. ಆಚಾರ್ಯ ತಪ್ಪ ಇದಕ್ಕೆ ಯಾಕೆ ಹೇಳಿಲ್ಲ ಅಂತ ಕೇಳಿದ್ರೆ, ಒಂದು ಅಕ್ಷರ ಬಿಟ್ಟೋಗ್ಬಿಟ್ಟಿದೆ ಒಂದು ಪದ ಅದರೊಳಗೆ. ಎಲ್ಲರಿಗೂ ಆಚಾರ್ಯ, ಎಲ್ಲ ತನೇ ಹಾಕಿದವರು ಯಾರು ಅಬ್ಸರ್ವ್ ಮಾಡಿಲ್ಲ. ತಕ್ಷಣ ಯಾವುದೊಂದಿಗೆ ಲಿಕುಚ ಅಂತ ಹೇಳಿದ್ದಾನೆ. ನಿಕುಚ ನಮ್ಮನಿ ಸದಾ ಅನುದಿತ ಅರ್ಥಕ್ಕೆ, ಯಾತಕ್ಕೆ ಅರ್ಥ ಹೇಳಿಲ್ಲ ಅಂತ ತಕ್ಷಣ ಮದುವೆ ಆಗಿಬಿಟ್ರು ಮಾತಾಡಲಿ, ಸುಮ್ಮನೆ ಕೂತ್ಬಿಡ್ತಾರೆ. ಯಾಕೆಂದ್ರೆ ಅರ್ಥ ಗೊತ್ತಿದ್ದಿಲ್ಲ ಅವರಿಗೆ. ಅವ್ರು ಎಷ್ಟು ಜಾಣರು ಅಂದ್ರೆ ಗೊತ್ತಿದ್ದಿಲ್ಲ, ಹೇಳಿಲ್ಲ, ತಪ್ಪು ಹೇಳಿಲ್ಲ. ಜೀವಭಟ್ಟ ಬಾಯಿ ಬಂದು ನೋಡಿದ್ ಮುಗಿಸ್ಬಿಟ್ಟಿದ್ದ ಹಾಗೇನೆ. ಆ ರಾಜಾರ ಹಾಗೆ ಹೇಳಿ, ತಪ್ಪು ಹೇಳಿಲ್ಲ, ಅವ್ರು ಸುಮ್ಮನೆ ಕೂತ್ಬಿಟ್ಟು. ಇದು ಜಾಣತನ, ಯಾವಾಗಲೂ ಕಡಿಮೆ ಹೇಳಿದ್ರೆ ತಪ್ಪಲ್ಲ, ತಪ್ಪು ಹೇಳಬಾರದು. ಅನುಕ್ತಿ ಎಂಬುದು ದೋಷ ಅಲ್ಲ, ವಿರುದ್ಧೋಕ್ತಿ ದೋಷ. ಅದಕ್ಕಾಗಿ ಅವ್ರು ಹೇಳಿದ್ದಿಲ್ಲ ಪಾಪ, ಅವ್ರು ಹೇಳ ಉತ್ತರ ಕೊಡ್ಲಿಕ್ಕಾಗಲಿಲ್ಲ. ತಕ್ಷಣ ಜನಗಳು ಬಿಡ್ತಾರ, ಯಾವಾಗಲೂ ಪ್ರಶ್ನೆ ಕೇಳೋರು ಪ್ರಶ್ನೆ ಕೇಳೋ ಸ್ಟೈಲ್ ನೋಡ್ಕೊಂಡು ಉತ್ತರ ಗೊತ್ತಿದೆಯಲ್ಲ ಗೊತ್ತಾಗುತ್ತೆ ಅವ್ರಿಗೆ. ಇದು ಯಾಕೆ ಹೇಳಿದ್ರೆ ಗೊತ್ತಿದೆ ಅಂತ ಅರ್ಥ ಅವ್ರಿಗೆ. ಮಗು ನೀನೇ ಹೇಳು ಅಂತ ಕೇಳಿದ್ರು. ತಕ್ಷಣ ಆಚಾರ್ಯ ಹೆಬ್ಬಲತ್ತು ಅಂತ ಹೇಳ್ಬಿಟ್ಟು ಇಮ್ಮೆಯತ ಉತ್ತರ ಕೊಟ್ಟರು. ಆಗ ಆಶ್ಚರ್ಯ ಆಗುತ್ತೆ ಎಲ್ರಿಗೂ ಕೂಡ, ಎಂಥ ದಿವ್ಯ ಜ್ಞಾನ. ಅಷ್ಟು ಇದರಿಂದ ಎರಡು ತೋರಿಸ್ತಾರೆ, ಅಷ್ಟು ಹೇಳಿದ್ದು ಸರಿ, ನೀವು ಇದನ್ನ ಯಾಕೆ ಹೇಳಿಲ್ಲ? ಸೊ ಇನ್ನೋ ನಾನ್ ಅದರ್ ಥಿಂಗ್ಸ್ ಅಂತ ಅರ್ಥ. ಆಯ್ತಾ, ಸತ್ಯಶಾಸ್ತ್ರ ಪಾರಂಗತರು ಅಂತ ಆಯ್ತಾ, ಸತ್ಯಶಾಸ್ತ್ರ ಪಾರಂಗತರು ಹೇಳಿಲ್ಲ. ಇದು ಒಂದು ಜ್ಞಾನ ಅಲ್ಲ, ಇನ್ನೊಂದು ಜ್ಞಾನ ಇದೆ ಅದರೊಳಗೆ. ಆ ದಿಕ್ಕುಜಾರನ ಪದ ಒಂದು ಹೆಸರು, ಅದಕ್ಕೇನು ಅರ್ಥ ಹೇಳಿಲ್ಲ. ಯಾಕೆ ಸೀರಿಯಸ್ ತಗೊಂಡ್ರ ಆಚಾರ್ಯರು ಅಂತ ಪ್ರಶ್ನೆ. ಯಾಕೆ ಸೀರಿಯಸ್ ತಗೋಬೇಕಾಗಿತ್ತು ಅಂದ್ರೆ, ಅವತ್ತು ಗೊತ್ತಾಗಲಿಲ್ಲ ಜನಕ್ಕೆ, ಆಮೇಲೆ ಗೊತ್ತಾಯ್ತು. ಆ ದಿಕ್ಕುಜಾರ ಆಚಾರ್ಯ ವಂಶದಲ್ಲಿ ಬಂದ ತಿರುಕುರು ಪಂಡಿತಾಚಾರ್ಯರೇನೆ ವಾಯುಸ್ತುತಿ ಬರೆದಿತ್ತು. ಆ ವಂಶದ ನಾರಾಯಣ ಪಂಡಿತಾಚಾರ್ಯ ಸುಮಧ್ರ ವಿಜಯ ಬರೆದಿತ್ತು. ಅದನ್ನ ಆಚಾರ್ಯ ಮೊದಲೇ ಹಿಟ್ ಮಾಡಿಬಿಟ್ಟಿದ್ದಾರೆ. ನನಗೆ ಬಹಳ ಫೇವರೇಟ್ ನೇಮ್ ಅಂತ ಹೇಳಿದ್ದಾರೆ ಆಚಾರ್ಯರಿಗೆ, ಶಿಷ್ಯರ ಹೆಸರು. ಆಯ್ನ ಕಾಲಕ್ಕೆ ಯಾರಿಗೂ ಗೊತ್ತಾಗಲಿಲ್ಲ, ಮುಂದೆ ಗೊತ್ತಾಗಿತ್ತು. ಚಿಕ್ಕ ಮಗು ಇದು ಭವಿಷ್ಯ ಹೇಳಿದ್ದಾರೆ ಅಂತ ಅರ್ಥ ಆಯ್ತಂತೆ. ಇದು ಆಚಾರ್ಯ ಹಿರಿವೆ ಇನ್ನೊಂದು ಮುಖ, ಎಂಥ ಜ್ಞಾನ ಲೆಕ್ಕ ಹಾಕಬೇಕು. ಇದು 3 ಕೇಸ್ ಆಯ್ತು. ಮತ್ತೊಂದು ಕಡೆಗೆ ಗುರುಗಳು ಪಾಪ ಪಾಠ ಹೇಳ್ತಾ ಇರ್ತಾರೆ. ಆಚಾರ್ಯರು ಪಾಠಶಾಲೆಯಲ್ಲಿ ಎಲ್ಲ ಶಿಷ್ಯರ ಸಮೇತ ಸ್ಥಿತಿಗಿದ್ದಾರಲ್ಲ, ಎಲ್ಲ ಓಡಾಡ್ತಾ ಇರ್ತಾರೆ. ಆಟ ಪಾಠದಲ್ಲಿ ಎಲ್ಲರ ಮಾದರಿ ಆಚಾರ್ಯ ನಂಬರ್ 1. ಗ್ರಹಣೆ ನಿಗ್ರಹಣೆ ಗ್ರಹಣೆ ದೃಢೆ ಗುರುಭರ ಉದ್ಧಾರಣಾದಿ ವಿಧವು ಪಟವು. ಗ್ರಹಣ ಜೋರ ಹಿಡ್ಕೊಳ್ಳೋದು, ಈ ಕಬಡಿ ಗಿಬಿಡಿ ಹಿಡ್ಕೊತಾರ ಆತ ಹಿಡ್ಕೊಳ್ಳೋದು. ನಿಗ್ರಹಣ ಮತ್ತೆ ತಾಳ ಹಿಡ್ಕೊಳ್ಳೋದು. ಗ್ರಹಣ ನಿಗ್ರಹಣೆ ದೃಢೆ ಹಿಡ್ಕೊಂಡಿದ್ರೆ ಬಿಡ್ಸ್ಕೊಂಡ್ಬರೋದು ತಕ್ಷಣ. ಇನ್ನೊಬ್ಬರು ತಾಳ ಹಿಡಿಯೋದು, ತಮ್ಮ ಹಿಡಿದ್ರೆ ಬಿಡ್ಸ್ಕೊಂಡು ಬರೋದು. ಗುರುಭರ ಉದ್ಧಾರಣಾದಿ ವಿಧವು ಪಟವು, ವೇಟ್ ಲಿಫ್ಟಿಂಗ್ ಹೆವಿ ವೇಟ್ ಅನ್ನು ಎತ್ತೋದು. ಆಮೇಲೆ ಲಾಂಗ್ ಜಂಪ್ ಹೈ ಜಂಪ್ ಎಲ್ಲರೂ ನಂಬರ್ 1 ಅವರೇ. ಇದು ಮತಾಚಾರ್ಯ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡೋದಲ್ಲಿ ಯಾರು ಕೂಡ, ಬರೀ ಮೇಸ್ಟ್ರಿಗೆಲ್ಲ ಈ ರೀತಿ ಮಾಡಿರೋ ಗತಿ ಏನಾಗ್ತದೆ? ಟೀಚರ್ಸ್ಗೆಲ್ಲ ಸಾರ್ ಸ್ಟ್ರೆಂತ್ ತೋರಿಸಿ ಅಂತ ಕೇಳಿದ್ರೆ ರಿಸೈನ್ ಮಾಡಿ ಓಡೋಗ್ಬಿಡ್ತಾರೆ, ಯಾರೇ ತಮ್ಮ ಸಬ್ಜೆಕ್ಟಲ್ಲಿ ಜ್ಞಾನ ಇದ್ರೆ ಸಾಕು ಅವರಿಗೆ. ಅವರು ಜಗದ್ಗುರುಗಳಾಗೋದಿಲ್ಲ, ಕ್ಲಾಸ್ ಟೀಚರ್ಸ್ ಆಗ್ತಾರೆ. ಆಚಾರ್ಯ ಜಗದ್ಗುರುಗಳಾದ್ರಿಂದ ಎಲ್ಲರೂ ನಂಬರ್ 1 ಆಗಬೇಕು, ಎಲ್ಲ ಮಾಡ್ತಿದ್ರಂತೆ. ಫೈಟಿಂಗ್ ನಲ್ಲಿ ಎಲ್ಲ ಶಿಷ್ಯರು ಸರೋದು ಇವರೊಬ್ಬರೇ ಗೆಲ್ಲೋದು. ಗುರುಗಳಿಗೆ ಒಂದು ಬೇಸರ ಆಯ್ತು, ಎಲ್ಲಾದ್ರೂ ಹುಡುಗ ಸರಿ ಇದ್ದಾನೆ, ಈ ಪಾಠ ಮಾತ್ರ ಆಚಾರ ಕೇಳ್ತಾನೆ ಇದ್ದೀನಿ ಅಂತ. ಆ ಕಡೆ ಅವ್ರು ಗುರು ಹೇಳ್ತಾ ಯಾಕಡೆ ಅನ್ಯ ಮನಸ್ಕಾರ ಅಂತ, ಅನ್ಯ ಮನಸ್ಸೇನು ಯಾಕಡೆನೋ ಆಬ್ಜೆಕ್ಟ್ ಬೇಡ ಇದ್ ಬಿಡ್ತಿದ್ದಾರೆ. ಅವ್ರಿಗೆ ಸ್ವಲ್ಪ ಇನ್ಸಲ್ಟ್ ಆದಾಗ ಆಯ್ತು. ಒಂದ್ ದಿವಸ ಕೇಳ್ತಾರೆ ವಾಸುದೇವ, ಇದೇನಿದು? ಎಲ್ಲರೂ ಕೂಡ ಪಠಸಿ ನೋ ಶಥ ಸಖಿ ಸಮಂ, ನಿನ್ನ ಸ್ನೇಹಿತರನ್ನ ಓದ್ತಾರೆ ನೀನ್ಯಾಕೆ ಓದೋದಿಲ್ಲ ಅಂತ ಕೇಳಿದ್ದಾರೆ. ಸ್ವಲ್ಪ ಸಿಟ್ಟಾಗಿ ಮನಸ್ಸಿ ಬೇಜಾರಾಗಿತ್ತು ಪಾಪ ಅವರಿಗೆ. ಆಚಾರ ಅಂತಾರೆ ಗುರುಗಳೇ ತಪ್ಪು ತಿಳ್ಕೋಬೇಡಿ, ಗುಣನಿಕ ಚರಣಾಧಿಕ ಗೋಚಾರ ನಮಮ ಹೃದಯಿತ. ನೀವು ಲೈನ್ ಬೈ ಲೈನ್ ಹಡ್ತೀರಲ್ಲ ಮತ್ತೆ ಮತ್ತೆ ಹೇಳು ಹೇಳು ಅಂತ ಹೇಳಿ ನಾನು ಬೇಜಾರು ಹೊಡೆದ್ರೆ ನಾ ಓದಕ್ಕಾಗಲ್ಲ, ಬೋರ್ ಹೊಡಿತೇನೆ ಇಷ್ಟ ಇದೆ ಅಂದ್ಬಿಟ್ರು. ಅವ್ರ ಮೇಲೆ ಕಾಮೆಂಟ್ ಈಗ ನಿಮ್ಮ ಪಾಠ ಕ್ರಮನೇ ಸರಿ ಇಲ್ಲ ಅಂತೇಳಿ, ಇನ್ನೂ ಸಿಟ್ಟು ಜಾಸ್ತಿ ಆಯ್ತು, ನನ್ನೇ ಕಾಮೆಂಟ್ ಮಾಡ್ತೀಯ ಅಂತ ಹೇಳಿ ಅದು ಕಂಟ್ರೋಲ್ ಮಾಡ್ಕೋತಾರೆ. ನೀ ಅಷ್ಟು ಬುದ್ಧಿವಂತನ ಹಾಗೆ ವದ ವಿಶಾರದವಾದ ತಮುಪರಿ ಇತ್ಯವದ ಧರಣಿ ಸುರ, ಅಷ್ಟು ಬುದ್ಧಿವಂತನ ಹಾಗಿದ್ರೆ ಹೇಳ್ಕೊಟ್ಟಿದ್ದೆಲ್ಲ ಮುಂದೆ ಹೇಳಿ ನೋಡೋಣ ಅಂದರಂತೆ. ಅಷ್ಟ ಆಚಾರ್ಯರು ಮುಂದಿಂದು ಅಂದ್ರೆ ಅಲ್ಲಿ ಯಾರಿಗೂ ಪಾಠನೇ ಆಗಿಲ್ಲ, ಮಹಾನಾನ ಉಪಶತ್ತನ ಪಟ 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 ಹೇಳ್ಬಿಟ್ರು ತಕ್ಷಣ. ನೋಡ್ತಾರೆ ಪರಮಾಶ್ಚರ್ಯ ಆಗೋಯ್ತು, ನಾವು ಯಾರಿಗೂ ಹೇಳ್ಕೊಟ್ಟಿಲ್ಲ, ಅದನ್ನ ಅವ್ರು ಪೂರ್ತಿ ಒಪ್ಪಿಸ್ತಾ ಇದ್ದಾರೆ. ಬರೀ ಒಪ್ಪಿಸೋದಲ್ಲ, ಅತ್ಯಂತ ಸುಸ್ವರವಾಗಿ ಹೇಳ್ತಾ ಇದ್ದಾರೆ. ಹೇಳ್ತಾರೆ ಸುರಗುರು ದೇವತೆಗಳಿಗೂ ಆಶ್ಚರ್ಯವಾಯ್ತಂತೆ, ಅಷ್ಟು ಕ್ರಮಬದ್ಧವಾದ ಮಂತ್ರೋಚ್ಚಾರಣೆ ಮಾಡ್ತಾರೆ. ಆಗ ಅರ್ಥ ಆಯ್ತು ಅವರಿಗೆ, ಓಹೋ ನಮ್ಮ ಶಿಷ್ಯ ಶಿಷ್ಯ ಅಲ್ಲ ಆತ, ನಿಜವಾಗ್ಲೂ ಗುರು ಅಂತ ಅರ್ಥ ಮಾಡ್ಕೊಂಡ್ರು. ಅದೇ ಸಮಯಕ್ಕೆ ಭಾರಿ ಶಾಕ್ ಆಯ್ತು ಅವ್ರಿಗೆ, ಏನ್ ಕೇಳಿದ್ರೆ ಹೇಳ್ತಾರಲ್ಲ ಅಂತೇಳಿ. ಅದಕ್ಕಿಂತ ದೊಡ್ಡ ಶಾಕ್ ಆಗಿತ್ತು, ಆಚಾರ್ಯ ನಾನು ಬರ್ತೇನೆ ಗುರುಗಳೇ, ವಿದ್ಯಾಭ್ಯಾಸ ಮುಗಿದಿದೆ, ವಿದ್ಯಾಭ್ಯಾಸ ಮುಗಿದಿಲ್ಲ, ವಿದ್ಯಾಭ್ಯಾಸ ನಾಟಕ ಮುಗಿದಿದೆ ಅಂತೇಳಿ. ಆ ವಿದ್ಯಾಭ್ಯಾಸ ಇಲ್ಲದೆ ಹೋಗಿದ್ದಿರ್ತಾನೆ ಆಗಬೇಕಾಗಿತ್ತು, ನಾನು ನನ್ನ ಮನೆಗೆ ಹೋಗಿ ಬರ್ತೇನೆ, ದಕ್ಷಿಣೆ ಕೊಡ್ಬೇಕಲ್ಲ, ಗುರುದಕ್ಷಿಣೆ ಕೊಡ್ಬೇಕು, ನಮ್ಮಲ್ಲಿ ದಕ್ಷಿಣೆ ಕೊಟ್ಟ ಎಂಟ್ರಿ ಇವತ್ತಿನ ಸಿಸ್ಟಮ್ ಎಲ್ಲ ಫೀಸ್ ಕೊಟ್ಮೇಲೆ ಅಡ್ಮಿಷನ್, ಎಲ್ಲ ಹೋದ್ರೆ ಗೆಟ ಔಟ್ ಅಂದ್ಬಿಡ್ತಾನೆ. ಅಲ್ಲಿ ಹಾಗಲ್ಲ, ಓದ್ ಮುಗಿದ್ಮೇಲೆ ಫೀಸ್ ಕೊಡ್ಬೇಕಂತೆ, ಗುರುದಕ್ಷಿಣೆ ಅಂದ್ರೆ ಕೊನೆಗೆ ಕೊಡ್ಬೇಕು. ಗುರುದಕ್ಷಿಣೆ ಕೊಡ್ತೇನೆ ಕುತ್ಕೊಳ್ಳಿ ಅಂದ್ರದ್ದು ಗುರುಗಳಿ, ಏನು ಕೊಡ್ತಾರೆ ಎಲ್ಲರಿಗೂ ಆಶ್ಚರ್ಯ, ಏನು ಕೊಡ್ತಾರೆ? ಉಳಿದವರೆಲ್ಲ ದೂರ ಇರಿ, ಒಬ್ಬರೇ ಕೊಂಡು ಹೇಳ್ತಿದ್ದಾರಂತೆ. ಸಾಕ್ಷಾತ ಸೋಪನಿಷದೋ ವಿಪುರೈತರೇಯ್ಯ ಪಾಠಕ್ಷಣೇನ ವಿಜನೆ ಅರ್ಥರಥಾನ್ ಬ್ರುವಾಣ ಅಧ್ಯಾಪಕಾಯ ವಿತತಾರ ವಿಮೋಕ್ಷ ಬೀಜಂ ಗೋವಿಂದ ಭಕ್ತಿ ಮುಚಿತಾಂ ಗುರುದಕ್ಷಿಣಾಂಸಃ. ಗುರುಗಳೇ ಐತರೇಯ ಉಪನಿಷತ್ತಿಗೆ ಅರ್ಥ ಹೇಳ್ತೇನೆ, ಸರಿಯಾಗಿದೆ ನೋಡಿ ಅಂತ ಕೇಳಿದ್ರಂತೆ. ಅವ್ರಿಗೆ ಬೇಜಾರಾಗಬಾರ್ದು, ಗುರುಗಳಿಗೆ ತಿಳ್ಕೊಳ್ಳಿ ಅಂತ ಹೇಳೋದಿಲ್ಲ, ಸ್ವಲ್ಪ ನೋಡಿ ಸರಿಯಾಗಿದೆಯಾ ಅಂತ ಹೇಳಕ್ ಶುರು ಮಾಡಿದ್ರಂತೆ. ವಿಜನೆ ಅರ್ಥರಥಾನ್ ಬ್ರುವಾಣ. ಐತರೇಯ ಉಪನಿಷತ್ತನ್ನ ಯಾತಕ್ಕೆ ಸ್ಪೆಸಿಫಿಕ್ ಮೆನ್ಷನ್ ಮಾಡ್ತಾರೆ ಅಂದ್ರೆ, ಉಪನಿಷತ್ತುಗಳೇ ಬೈ ನೇಚರ್ ಭಾರಿ ಅಬ್ಸ್ಟ್ರಾಕ್ಟ್, ಅದಕ್ಕೆ ಉಪನಿಷತ್ತು ಅಂತ ಹೆಸರು. ಅರ್ಥನೇ ಆಗೋದಿಲ್ಲ, ನೋಡಿ ಬಹಳ ಸಿಂಪಲ್ ಲ್ಯಾಂಗ್ವೇಜ್, ಆದರೆ ವಿಷಯ ಮಾತ್ರ ಬಹಳ ಜಟಿಲ ಇರುತ್ತೆ. ಉಪನಿಷತ್ತು ರಹಸ್ಯ ವಿದ್ಯಾ ಅಂತ ಕರೀತಾರೆ. ಐತರೇಯ ಉಪನಿಷತ್ತ ಅದು ವಿಚಿತ್ರವಾದ ಉಪನಿಷತ್ತು ಅಂತಾರೆ. ಉಪನಿಷತ್ತುಗಳಿಗೆ ಉಪನಿಷತ್ತು ಟೋಟಲಿ ಅಬ್ಸ್ಟ್ರಾಕ್ಟ್, ಏನು ಅರ್ಥ ಆಗೋದಿಲ್ಲ ಅಂತ ಉಪನಿಷತ್ತು. ಗುರುಗಳಿಗೆ ತುಂಬಾ ಪ್ರೀತಿ ಅದರ ಮೇಲೆ, ಅರ್ಥ ಆಗ್ತಿದ್ದಿಲ್ಲ ಅವರಿಗೆ, ಅದಕ್ಕೆ ಆಚಾರ್ಯ ಏನು ಮಾಡಿದ ಅರ್ಥ ಎಲ್ಲ ಹೇಳಿದರಂತೆ. ಗುರುಗಳಿಗೆ ನಿಜವಾದ ದಕ್ಷಿಣೆ ಅದು, ಅದಕ್ಕೆ ದೊಡ್ಡ ದಕ್ಷಿಣೆ ಬೇಕಿರಲಿಲ್ಲ. ಈ ಮಾತು ನಮಗೆ ಭಾಗವತ ಪುರಾಣ ಓದಿದಾಗ ಅರ್ಥ ಆಗುತ್ತೆ. ದಕ್ಷಿಣೆ ಅಂದರೆ ಏನು? ಉದ್ಧವ ಕೇಳ್ತಾನೆ ಕೃಷ್ಣನನ್ನು, ಕೃಷ್ಣ ದಕ್ಷಿಣ ಅಂದ್ರೆ ಏನು? ಕೃಷ್ಣ ತಕ್ಷ್ಟ ಉತ್ತರ ಕೊಡ್ತಾನೆ, ದಕ್ಷಿಣ ಜ್ಞಾನ ಸಂದೇಶ. ಅದಕ್ಕೆ ಅಧ್ಯಾಪಕಾಯ ವಿತತಾರ ವಿಮೋಕ್ಷ ಬೀಜಂ, ಜ್ಞಾನದಾನಕ್ಕಿಂತ ದೊಡ್ಡ ದಕ್ಷಿಣೆ ಇಲ್ಲ ಅಂತ ಹೇಳಿದ್ದಾರೆ. ಜ್ಞಾನ ಕೊಡೋದಕ್ಕಿಂತ ದೊಡ್ಡ ದಕ್ಷಿಣೆ ಇಲ್ಲ. ಗುರುಗಳಿಗೆ ಜ್ಞಾನ ಕೊಟ್ಟರಲ್ಲ, ಇಂಥ ಸಿರೀ ಜಗತ್ತಿನ ಇತಿಹಾಸದಲ್ಲಿ ಅಂತವ್ರು ಇಬ್ಬರೇ ಇಬ್ಬರಾಗಿತ್ತು ಅಂತ ಹೇಳಿದ್ದಾರೆ. ಒಬ್ಬ ಕೃಷ್ಣ ಸಾಧ್ಯಜ್ಞಾಚಾರ್ಯರಿಗೆ ತನ್ನ ದರ್ಶನವನ್ನು ಕೊಟ್ಟು ಅಪರೋಕ್ಷ ಜ್ಞಾನವನ್ನು ಕೊಡ್ತಾರೆ. ಶ್ರೀಮದ್ ಆಚಾರ್ಯರು ಉಪನಿಷತ್ತಿನ ಅರ್ಥವನ್ನೇ ಹೇಳಿ ತತ್ವಜ್ಞಾನವನ್ನು ಕೊಡ್ತಾರೆ. ಇದು ಹೇಳಿದಾಗ ಆಚಾರ್ಯರಿಗೆ 7 ವರ್ಷ ಅಷ್ಟೇ, 7 ವರ್ಷದ ಹುಡುಗ ಜಗತ್ತಿಗೆ ಯಾರೂ ತಿಳಿದೇ ಇದ್ದ ರೈತರು ಪಡೆದ ಅರ್ಥವನ್ನು ಹೇಳಿದರಲ್ಲ, ಸರ್ವಜ್ಞ ಮೊದಲು ದರ್ಶನ ಆಯ್ತು. ಸರ್ವಜ್ಞ ಮತ್ತೆ ಸಂಚಾರ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದಾರೆ ಒಂದು ಕಡೆಗೆ, ದೊಡ್ಡ ಸಭೆ, ಸಭೆಯಲ್ಲಿ ಕೂತಿದ್ದಾರೆ. ಆಗ ಆಚಾರ್ಯರ ಮುಂದೆ ಜನಗಳು ಸಮುದ್ರ ಬಂಧ ಬರ್ತಿದ್ರಂತೆ, ಎರಡು ಕಾರಣಕ್ಕೋಸ್ಕರ. ಒಂದು ಕಾರಣ ಅವರು ಅತ್ರಿಂಶ ಲಕ್ಷಣೋಪೇತರು, ಪರಮ ಸುಂದರರು, ಪರಮ ಸುಂದರ ಮಂದಿರಂ ತತ್ ಅಂತ ಹೇಳಿದ್ದಾರೆ. ಸುಸ್ಮಿತೆಂದು ಮರವಿಂದ ಲೋಚನಂ ಸ್ವರ್ಣವರ್ಣ ಅತಿಭದ್ರ ಭಾಷಣಂ ವೀತಭೂಷಮಿ ವಿಶ್ವಭೂಷಣಂ ಸಂದಿದೃಷ್ಟುರನ ಮಾಪದ ಜನ. ಒಂದು ಆಭರಣ ಆಚಾರ ಮೈಮೇನಿಲ್ಲ, ಆದರೆ ಅವರೇ ಆಭರಣ ಅಂತ ಕೂತ ಜಾಗ ಜಗತ್ತಿಗೆಲ್ಲ ಬೆಳಕು ಬಂದ್ಬಿಡ್ತಾ ಇತ್ತು. ಅಂತ ವಿಚಿತ್ರವಾದ ವ್ಯಕ್ತಿತ್ವ ಆಚಾರ್ಯರು. ಅದು ನೋಡ್ಲಿಕ್ಕೆ ಇದ್ದ ಜನ ತಂಡೋಪತಂಡವಾಗಿ ಬರ್ತಾ ಇತ್ತು. ಆ ವಿದ್ವಾಂಸರೆಲ್ಲ ಅವ್ರು ಮಾತಾಡಿದ್ರೆ ಅಂತ ಮಾತಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಗಮನಾಥರ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪ ವರ್ಗದಾತ್ರಿ. ಅದಕ್ಕೆ ಸಂಗೀತ ಹೇಳಿದಾಗ ಹೃದಯ ಕೇಳಬೇಕು ಅಂತ ಹಾಗೆ ಅನಿಸುತ್ತಲ್ಲ, ಅವ್ರ ಪ್ರತಿಯೊಂದು ಮಾತುಗಳು ಕೂಡ ಅವರದ್ದೇ. ಅದನ್ನು ಕೇಳಕ್ಕೆ ವಿದ್ವಾಂಸರು ಬರ್ತಿದ್ರು, ಜನ ತುಂಬ ಕೂತ್ಬಿಟ್ಟಿದ್ದಾರೆ. ಆಗ ಒಬ್ಬ ವಿದ್ವಾಂಸ ಹೇಳ್ತಾನೆ, ಆಚಾರ್ಯನ ಪ್ರಶ್ನೆ ಮಾಡ್ತಾನೆ ಆಚಾರ್ಯ ಅಥವಾ 16 ವರ್ಷ, ಸ್ವಾಮಿ ನಾವು ದೊಡ್ಡ ವಿದ್ವಾಂಸರು ಅಂತ ಕೇಳಿದ್ದೇವೆ, ಐತರೇಯ ಮತ ಕಿಂಚನ ಸೂಕ್ತಂ ಸೂಚಯನ್ ಸದಸಿ ತತ್ರ ಗರಿಷ್ಠ ಶ್ರೋತುಮಿಚ್ಛತಿ ಸಭಾ ಭಗವದ್ಭ್ಯಃ ಸೂಕ್ತ ಭಾವಮಿತಿ ತಾವದುವಾಚ. ನಿಮ್ಮಿಂದ ಐತರಿಯ ಶ್ರುತಿಗೆ ಅರ್ಥ ಬೇಕಾಗಿದೆ ಹೇಳಿ. ಡಿಫಿಕಲ್ಟ್ ಅನ್ಸ್ಕೊಂಡಿದ್ದಾರೆ ಮತ್ತೆ ಆಚಾರ್ಯರಲ್ಲಿ ಆಗಲೇ ಗುರುಗಳು ಎಂದು ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಅವನಿಗೆ. ಭಾರಿ ಡಿಫಿಕಲ್ಟ್ ಅಂತ ತಿಳ್ಕೊಂಡು ಕೇಳ್ತಿದ್ದೆ. ಆಚಾರ್ಯ ಯಾವ್ದು ಕೇಳಿದ್ರು ನೋನೇ, ಪೂರ್ಣ ಪ್ರಜ್ಞರಾದ್ರಿಂದ ಅನ್ನೋನ್ ಯಾವುದೂ ಇಲ್ಲ ಅವರಿಗೆ. ಅದು ಇವರಿಗೆ ಗೊತ್ತಿಲ್ಲ ಅದು. ತಕ್ಷಣ ಆಚಾರ್ಯ ತಕ್ಷಣ ಅರ್ಥ ಹೇಳಿಬಿಟ್ಟು ಆಗ ಆತನಿಗೆ ಆಶ್ಚರ್ಯ ಆಯ್ತು. ಆದ್ರೆ ಹೇಳ್ತಾನೆ, ಸ್ವಾಮಿ ನಾನ್ ತಿಳ್ಕೊಂಡಿರೋ ಅರ್ಥ ಬೇರೆ ಇದಕ್ಕೆ ಅಂತ ತಾನೊಂದು ಅರ್ಥ ಹೇಳಿದ್ರೆ. ಆಚಾರ್ಯ ವಿಶಾಲ ದೃಷ್ಟಿ ನೋಡಬೇಕು ಅವರು. ಹುಡುದವರಾಗಿದ್ದಾರೆ, ಹೇಳಿ ತಪ್ಪು ಅಂತ ಜಾಸ್ತಿ ಬಿಡುವುದಾಗಿತ್ತು. ವಿದ್ವಾಂಸನಾಗಿ ಮಾಡ್ತಾರೆ, ಸರಿಯಲ್ಲಿ ಸರಿ ಹೇಳಿದ್ರು ತಪ್ಪು ಅಂತ ಬಿಡುತ್ತಾರೆ, ಬಿಡೋದಿಲ್ಲ. ಆಚಾರ್ಯ ದೊಡ್ಡ ಮನಸ್ಸವರದ್ದು. ಹೌದು, ನೀ ಹೇಳಿದ್ದು ಸರಿ, ನೀನ್ ಹೇಳಿದ್ದು ಸರಿ ಅಂದ್ರೆ, ನೀನ್ ಹೇಳಿದ್ರು ನಾನು ಹೇಳಿದ್ದು ಸರಿ ಅಂದ್ರೆ, ಸ್ವಾಮಿ ಎರಡು ಸರಿ ಹೇಗಾಗತ್ತೆ ಅಂತ ಕೇಳ್ತಾರೆ. ಒಂದು ವಾಕ್ಯಕ್ಕೆ ಎರಡು ಅರ್ಥ ಹೇಗಿರುತ್ತೆ? ಆಚಾರ್ಯ ಹೇಳುತ್ತಾರೆ, ಹೌದು ಬೇರೆ ಮಾತಿಗೆ ಅರ್ಥ ಇರೋದಿಲ್ಲ, ಇದು ವೇದ ಮಂತ್ರ. ವೇದ ಮಂತ್ರಕ್ಕೆ ಎರಡಲ್ಲ ಮೂರು ಅರ್ಥ ಇರುತ್ತೆ ಅಂತ ಹೇಳ್ತಾರೆ ಆಚಾರ್ಯ. ಅದೇ ಈಗ ಹೇಳಿದ್ದು, ತ್ರಯೋರ್ಥ ಸರ್ವ ವೇದೇಶು. ಒಂದು ವೇದಕ್ಕಲ್ಲ, ಎಲ್ಲ ವೇದದ ಪ್ರತಿ ಮಾತಿಗೂ ಕೂಡ ಅತಿ ಕಡಿಮೆ ಅಂದ್ರೆ ಮೂರರ್ಥ ಇದೆ. ಇವತ್ತಿಗೂ ಕೂಡ ವೈದಿಕ ಸಾಹಿತ್ಯದ ಮೇಲೆ ಈ ಒಂದು ವಿಷಯವನ್ನು ಯಾರೂ ಹೇಳಿಲ್ಲ. ಆಚಾರ್ಯರ ಈ ಒಂದು ವಿಶಿಷ್ಟವಾದಂತಹ ವೇದಾರ್ಥದ ಬಗ್ಗೆ ಬಂದಂತಹ ಬೆಳಕು ಇನ್ನು ಯಾರೂ ಕೊಟ್ಟಿಲ್ಲ. ಇದನ್ನು ಅರವಿಂದಾಶ್ರಮದಲ್ಲಿ ಕಪಾಲಿ ಶಾಸ್ತ್ರಿಗಳು ಅಂತ ಅನೇಕ ವರ್ಷಗಳ ಹಿಂದೆ ಋಗ್ವೇದ ಭಾಷ್ಯವನ್ನು ಎಡಿಟ್ ಮಾಡಬೇಕಾದ್ರೆ ಇಂಟರ್ನ್ಯಾಷನಲ್ ಹೇಳ್ತಾರೆ. ವೇದಗಳಿಗೆ ಮೂರರ್ಥ ಇದೆ ಅನ್ನೋದು ಜಗತ್ತಿಗೆ ಗೊತ್ತಿರಲಿಲ್ಲ. ಆದರೆ ಅರ್ಥವನ್ನು ಮೊದಲ ಬಾರಿಗೆ ಹೇಳಿದವರು ಮಧ್ವಾಚಾರ್ಯರು, ಅಥವಾ ರಾಘವೇಂದ್ರ ಸ್ವಾಮಿಗಳು ಮೊದಲಾದ ವಿಸ್ತಾರ ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡ್ತಾರೆ. ಮೊತ್ತ ಮೊದಲ ಬಾರಿಗೆ ಜಗತ್ತು ಹೇಳಿದವರು ಮಧ್ವಾಚಾರ್ಯ. ತ್ರಯೋರ್ಥ ಸರ್ವ ವೇದೇಶು. ಆತನಿಗೆ ಆಶ್ಚರ್ಯ ಆಯಿತು. ಬಟ್ ಇನ್ನೂ ಗೆಲ್ಲಬೇಕು ಅಂತ ವಿದ್ವಾಂಸರು ಕೊನೆಯವರೆಗೂ ಏನಾದ್ರು ಮಾಡಿ ಗೆಲ್ಲಬೇಕು ಅಂತ ಆಟದೊಳಗೆ ಲಾಸ್ಟ್ ಬಾಲಲ್ಲೂ ಟ್ರೈ ಮಾಡ್ತಾರೆ. ಇನ್ನೂ ಏನಾದ್ರು ಗೆಲ್ಲಕ್ಕೆ ಬರುತ್ತೆ, ಅಟ್ಲೀಸ್ಟ್ ಆರ ಮಾಡ್ಕೊಂಬೋಣ ಅಂಬಟ್ರೆ ಸ್ಟೇಜ್ ಒಂದು ಅಪ್ರೋಚ್ ಇರುತ್ತೆ. ಅದಕ್ಕೆ ಸ್ವಾಮಿ ಮೂರರ್ಥ ಹೇಗಿರುತ್ತೆ ಅಂತ ಕೇಳಿದ್ರೆ, ನಿಂಗೆ ಗೊತ್ತಿಲ್ಲ ಮಹಾಭಾರತಕ್ಕೆ ಹತ್ತರ್ಥ ಗೊತ್ತ ಅಂತ ಹೇಳಿದ್ರು. ಹತ್ತರ್ಥ ಗೊತ್ತ ಸ್ವಾಮಿ? ಹತ್ತರ್ಥನ ಒಂದು ವಾಕ್ಯಕ್ಕೆ ಅಂದ್ರೆ ದಡ್ಡ. ಇನ್ನೊಂದು ವಾಕ್ಯ ವಿಷ್ಣು ಸಹಸ್ರನಾಮ ಇದೆ, ಅದಕ್ಕೊಂದೊಂದು ನಾಮಕ್ಕೆ ನೂರರ್ಥ ಗೊತ್ತ ಅಂತಾರಂತೆ. ತ್ರಯೋರ್ಥ ಸರ್ವ ವೇದೇಶು, ದಶಾರ್ಥ ಸರ್ವ ಭಾರತೆ, ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ಇದು ಸ್ಕಂದವಚೋ ಯಸ್ಮಾತ್ ಅಂತ ಋಗ್ಭಾಷದಲ್ಲಿ ಹೇಳ್ತಾರೆ ಆಚಾರ್ಯ. ಸ್ಕಂದ ಪುರಾಣದ ಮಾತನ್ನು ಕೋಟ್ ಮಾಡಿದರಂತೆ. ಆಗ ಇನ್ನೂ ಅವನಿಗೆ ಆಚೆ ಏನಾದ್ರೂ ಗೆಲ್ಲಬೇಕು ಅಂತೇಳಿ. ಇಷ್ಟು ಹೇಳಿದ್ರೆ ಸಾಕಾಗ್ತಿತ್ತು, ಅವ್ರು ಬಿಡಲಿಲ್ಲ. ಒಂದಕ್ಕೆ ಅರ್ಥ ಹೇಳಿ ಅಂತ ಕೇಳ್ತಾರೆ. ವಿಷ್ಣುದಾದ ಅರ್ಥ ಹೇಳಿಬಿಡಿ ಒಂದಕ್ಕೆ. ಆಚಾರ್ಯರು ಹೇಳ್ತಾರೆ, ಆಯ್ತು ಹೇಳಿಬಿಡ್ತೇನೆ, ಆದ್ರೆ ಒಂದು ಕರಾರು, ನಾನು ಹೇಳ್ತೇನೆ ಅರ್ಥ, ನೂರರ್ಥವನ್ನು ಹೇಳ್ತೇನೆ, ಬಟ್ ನೀವು ಸುಮ್ಮನೆ ಕೇಳಿದ್ರೆ ಬಿಡೋದಿಲ್ಲ, ನಾನು ಎಲ್ಲ ಒಪ್ಪಿಸ್ಬೇಕು ಅಂತ ಹೇಳ್ತೇನೆ. ಅನುವಾದ ಮಾಡ್ಬೇಕು ಎಲ್ಲರೂ ಕೂಡ, ಒಂದು ಚಾನ್ಸ್ ಮತ್ತೊಂದು ಚಾನ್ಸ್ ಕೊಡ್ತೆ, ಎಲ್ಲರೂ ಮಾಡಬಹುದು, ಒಬ್ಬೊಬ್ಬರು ಮಾಡ್ಬೇಕು, ಎಲ್ಲರೂ ಸೇರಿ ಮಾಡಬಹುದು ಅಂತ ಹೇಳ್ಬಿಡ್ತಾರೆ. ಒಬ್ಬರು ಒಂದು ಪಾಯಿಂಟ್ ಬರ್ಕೊಂಡು ಹೇಳ್ಬೋದಲ್ಲ, ಅಲ್ಲಿ ಕೂತವ್ರು ಸಾವಿರ ಜನ ಕೂತಿರ್ತಾರ. ಅದರಿಂದ ಎಲ್ಲರೂ ಸೇರಿ ಹೇಳಿದ್ರು ಸಾಕು ಅಂತಾರೆ. ಕೇಳೋದು ನಾನೊಬ್ಬ, ನೀವೆಲ್ಲರೂ ಹೇಳಿದ್ರು ಸಾಕು. ಅಲ್ಲಿ ಖುಷಿಯಾಯ್ತು. ಮೊದಲೇ ಇವ್ರು ಹೇಳಲಿಕ್ಕೆ ಇಲ್ಲ, ಬೈ ಚಾನ್ಸ್ ಹೇಳಿದ್ರೆ ಸಮ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿ ಎಲ್ಲರೂ ಬಾಢಮಿತ್ತತಿ ದೃಢೋದ್ಯಮ ಮಾಬಹುದು ಅಂತ ಹೇಳಿದ್ರೆ, ಓಹ್ ಹೇಳ್ತೇವೆ ಅಂದ್ರೆ ಕಷ್ಟ ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ಉದ್ಯೋಗ ಹೇಳಬೇಕಾದ್ರೆ ಬರೀ ಭಾವಾರ್ಥ ಹೇಳಿದ್ರೆ ಒಪ್ಪೋದಿಲ್ಲ ಅವರು, ಡೆರಿವೇಶನ್ ತೋರಿಸ್ಬೇಕು ಹೇಗೆ ಬರುತ್ತೆ ಅಂತ ಹೇಳಿ. ಪ್ರತ್ಯಯ ಪ್ರಕೃತಿ ಸಂಗಮ ಭಂಗೀಂ ಶಬ್ದಶಾಸ್ತ್ರ ವಿಹಿತ ಪ್ರತಿದರ್ಶ್ಯ. ವ್ಯಾಕರಣ ನಿರುಕ್ತ ವಿಧಾಂಗಗಳಿಗೆ ಅನುಗುಣವಾಗಿ ಆ ಪದವನ್ನು ಸ್ಪ್ಲಿಟ್ ಮಾಡಿ ಅರ್ಥವನ್ನು ಹೇಳಕ್ಕೆ ಶುರು ಮಾಡ್ತಾರೆ. ಪ್ರತಿಯೊಂದನ್ನು ಹೇಳ್ತಾ ಹೋಗ್ತಾರೆ. ಆ ಕಬ್ಬಿಣ ತಂದಾಗ ಸೌಟ್ ಯಾರ ತೊಗೊಂಬ ಎಳೆ ಯಾರ ತಂದು ಬಿಡ್ತಾರೆ. ಅದು ತಿಂದ್ರೆ ಆವರಣ ತರಬೇಕಾದ್ರೆ ಚೆನ್ನಾಗಿ ಟೆಸ್ಟ್ ಮಾಡಿ ಇನ್ನೊಬ್ಬರಿಗೆ ಟೆಸ್ಟ್ ಮಾಡಿಸಿ ವೇ ಮಾಡಿಸಿ ಎದುರು ಕುತ್ಕೊಂಡು ನೋಡಿ ಕೇರ್ಫುಲ್ ತರ್ತಾರೆ. ಅಂದ್ರೆ ಯಾವಾಗಲೂ ಸುವರ್ಣದ ವಿಚಾರಣೆ ಬೇರೆ, ಸುವರ್ಣ ಶಾಸ್ತ್ರ ಶಾಸ್ತ್ರ ಹೇಳೋ ರೀತಿನೇ ಬೇರೆ. ಪರ್ಫೆಕ್ಟ್ ಹೇಳಿದ್ರಂತೆ, ಒಂದಾಯ್ತು, ಎರಡಾಯ್ತು, ಹತ್ತಾಯ್ತು, ಇಪ್ಪತ್ತಾಯ್ತು, ಮೂವತ್ತಾಯ್ತು, ನಲವತ್ತಾಯ್ತು, ಐವತ್ತಾಯ್ತು, ಇವ್ರ ಕಥೆನೂ ಮುಗೀತು. ಎಲ್ಲ ಎದ್ರಂತೆ ಎದ್ದು ಸಾಕಾಗ ನಮಸ್ಕಾರ ಹಾಕಿ, ಸ್ವಾಮಿ ದಯವಿಟ್ಟು ಪ್ಲೀಸ್ ಸ್ಟಾಪ್ ಅಂತ ಹೇಳಿ, ನಿಲ್ಲಿಸಿಬಿಡಿ ಸಾಕು, ನಮಗೆ ನೆನಪಿಡೋಕೆ ಆಗ್ತಾರೆ ಇಲ್ಲ ಅಂತಾರೆ, ಒಡೆದೋಗ್ತಾ ಇದೆ ಆಗ್ಲೇನೆ, ನಿಲ್ಲಿಸಿಬಿಡಿ ಸಾಕು ಅಂದ್ರಂತೆ. ನಿಮ್ಮ ಪ್ರತಿಭೆ ಎಂಥದ್ದು ಗೊತ್ತಾ? ವಿಶ್ವ ಸಂಚಯ ಪಯೋ ಅಂಧು ಗಣಾವ. ಅವರೆಲ್ಲ ಬುದ್ಧಿವಂತರೇ, ಆದ್ರೆ ಎಂತ ದೊಡ್ಡ ಬಾವಿನೂ ಕೂಡ ಪ್ರಯೋಜಕ ತಡೆಯುತ್ತ? ಸುನಾಮಿ ಬಂದ ಏನಾಯ್ತು ನೋಡಿದ್ರಲ್ಲ, ಎಲ್ಲ ಒಂದು ಸ್ಟ್ರೋಕಿಗೆ ಎಂತ ಜನ ಎಷ್ಟಾದ್ರ ಸತ್ತೋಗ್ತಾರಲ್ಲ ಆ ತರ. ಅಂತ ಆಚಾರ್ಯರ ಒಂದು ವಿದ್ವತ್ತಿನ ಮುಂದೆ ಅವ್ರಿಗೆ ತಡ್ಕೊಳ್ಳೋದಕ್ಕಾಗ್ಲಿಲ್ಲ. ಅವ್ರು ಹೇಳ್ತಾರೆ, ದೇವತಾ ಸ್ವಸುರಮಾ ಪ್ರತಿಭಾತೆ ಮಾನುಷೇಶು ಜಪಲೇಶು ಕಥಾಟ. ಇಂಥ ಪ್ರತಿಭೆ ದೇವತೆಗಳಲ್ಲೂ ಕೂಡ ಇರುತ್ತೆ ಅಂತ ನಂಬಲಕ್ಕೆ ಆಗೋದಿಲ್ಲ ನಮಗೆ, ಇನ್ನು ಮನುಷ್ಯರಲ್ಲಿರೋಕ್ಕೆ ಸಾಧ್ಯ ಉಂಟ? ಕ್ಷಮ್ಯ ಸೌಮ್ಯ ಸಕಲಜ್ಞ ನಮಸ್ತೆ ದೇ ಬ್ರುವಂತ ಇತಿ ತಂ ಕಿಲ ನೇಮುಹು. 16-15 ವರ್ಷದಲ್ಲಿ ಆಚಾರ ಮಾಡ್ತಕ್ಕಂಥ ವಿಕ್ರಮ ನೋಡಿ, ಆಗಿನ ಕಾಲಕ್ಕೆ ದೊಡ್ಡ ದಾಖಲೆಗಳು. ಎಲ್ಲ ಕಾಲಕ್ಕೂ ದಾಖಲೆ ಇದೆ. ಆಚಾರ್ಯರ ಮಹಿಮೆ ವಿಚಿತ್ರವಾದದ್ದು. ಅವರೆಲ್ಲರೂ ಪರಾಜಿತರಾಗ್ತಾರೆ. ಆಚಾರ್ಯರು ಬರೀ ವಿಷ್ಣು ಸಹಸ್ರನಾಮಕ್ಕೆ ನೂರರ್ಥ ಅಂತ ಹೇಳಿದ್ದಷ್ಟೇ ಅಲ್ಲ, ಅದರ ವಿಷ್ಣು ಸರ್ವೋತ್ತಮ ಅಂತ ತೋರಿಸ್ತಾರೆ. ಮತ್ತು ಅನೇಕ ದೇವತೆಗಳ ಸಹಸ್ರನಾಮ ಸ್ತೋತ್ರಗಳಿವೆ, ಆದರೆ ಸಹಸ್ರನಾಮ ಸ್ತೋತ್ರಗಳು ಇದು ಮಾತ್ರಕ್ಕೇನೆ ಎಲ್ಲರೂ ಈಕ್ವಲ್ ಅಲ್ಲ. ಶಾಸ್ತ್ರ ಮತ್ತು ಸ್ತೋತ್ರ ಇದ್ ಮಾತ್ರ ಈಕ್ವಲ್ ಅಲ್ಲ. ಬಿ ಎ ಎಂ ಎ ಎರಡು ಅಕ್ಷರ ಈಕ್ವಲ್ ಆಗಿಬಿಡ್ತಾರೆ ಇಬ್ಬರು ಆಗಿದ್ರೆ. ಎರಡೆರಡು ಅಕ್ಷರನೇ ಬಿ ಎ ಎಂ ಎ ಜೊತೆಗೆ ಬಿ ಎ ಎಂ ಎಗೆ ಡಿಫ್ರೆನ್ಸ್ ಇದೆ ಯೋಚನೆ ಮಾಡಿ. ಎರಡು ಅಕ್ಷರ ಆದರೂ ಕೂಡ ಎಸ್ ಎಸ್ ಎಲ್ ಸಿ ನಾಲ್ಕು ಅಕ್ಷರ ಯಾರು ಎಂ ಎ ನಾನು ಎಸ್ ಎಸ್ ಎಲ್ ಸಿ ಸರ್ ನನಗೆ ಕೊಡಿದ್ದು ಏನು ಮಾಡಬೇಕು ಅದಕ್ಕೆ. ಈಗ ಅಕ್ಷರ ಕೌಂಟ್ ಆಗೋದಿಲ್ಲ, ಅದರ ಕ್ವಾಲಿಟಿ ಕೌಂಟ್ ಆಗ್ತದೆ. ಅದರಿಂದ ಕಮ್ಯುನಿಕೇಟೆಡ್ ಮೀನಿಂಗ್ ಇದೆಯಲ್ಲ ಅದು ಇಂಪಾರ್ಟೆಂಟ್. ಆ ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೆ ನೂರರ್ಥ ಇರೋ ಹಾಗೆ ಬೇರೆ ಯಾವ ದೇವತೆಗಳ ಸಹಸ್ರನಾಮಕ್ಕೂ ಕೂಡ ನೂರರ್ಥ ಇಲ್ಲ. ಆದ್ದರಿಂದ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ. ಪ್ರತಿಯೊಂದು ಅಕೇಶನ್ ಆಚಾರ್ಯ ಏನ್ ಮಾಡ್ತಿದ್ರು ಗೊತ್ತಾ, ವಿಷ್ಣು ಸರ್ವೋತ್ತಮತ್ವ ಕಪ್ಲೈ ಮಾಡ್ತಾ ಇದ್ರಲ್ಲ. ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದಯ. ಪ್ರತಿಯೊಂದನ್ನು ಹೇಗೆ ಅಪ್ಲೈ ಮಾಡ್ತೇವೆ ಅದು ನಮ್ಮ ಊಟಕ್ಕೆ ವ್ಯವಸ್ಥೆ ಅಡ್ಜಸ್ಟ್ ಆದರೆ ಓಕೆ. ಪ್ರತಿಯೊಂದನ್ನು ನಾವು ಹೇಗೆ ಹೊಟ್ಟೆಪಾಡಿಗೆ ಯೋಚನೆ ಮಾಡ್ತೇವೋ ಅವರು ಪ್ರತಿಯೊಂದನ್ನು ಜ್ಞಾನಕ್ಕೆ ಯೋಚನೆ ಮಾಡ್ತೀವಿ. ನಾವು ಬುದ್ಧದ ವಿದ್ಯಾರ್ಥಿ ಏನೇ ಕೊಟ್ಟು ಪುಸ್ತಕ ಓದ್ತಾನೆ, ದಟ್ಟ ವಿದ್ಯಾರ್ಥಿ ಏನೇ ಕೊಟ್ಟು ಸಿನಿಮಾ ಟಿಕೆಟ್ ತಗೋತಾರೆ ಬಿಡೋದಿಲ್ಲ. ಬುದ್ಧಿವಂತ ವಿದ್ಯಾರ್ಥಿ ಅಪ್ರೋಚೇ ಬೇರೆ, ಅವನು ಯಾವಾಗಲೂ ನಾಲೆಜ್ ಓರಿಯಂಟೆಡ್ ಬರುತ್ತಾನೆ. ಇವನು ಯಾವಾಗಲೂ ಕೂಡ ಬೇರೆ ಕಡೆ ಮನಸ್ಸಾಗ್ತಾನೆ. ಆಚಾರ್ಯರ ಜೀವನದಲ್ಲಿ ಮಾತು ಮಾತಲ್ಲಿ ಕಾಡತಕ್ಕಂತ ಹಿರಿಮೆ. ಇನ್ನೊಂದು ಕಡೆಗೆ ಹೋದ್ರು ದೊಡ್ಡ ದೇವಸ್ಥಾನ, ಮತ್ತೆ ಅಲ್ಲಿ ಒಂದು ಪ್ರಸಂಗ ನಡೀತಂತ ಆಮೇಲೆ ಅವರೆಲ್ಲರೂ ಆಚಾರ್ಯ ಶರಣಾಗತರಾಗಿಬಿಟ್ಟು ಸ್ವಾಮಿ ಆಚಾರ್ಯರೇ ತಾವು ಭಿಕ್ಷೆ ಇಲ್ಲೇ ಸ್ವೀಕಾರ ಮಾಡೋದು, ತುಂಬಾ ಅತಿಥಿಗಳು ಬಂದ ಇಲ್ಲೇ ಊಟ ಮಾಡಿ ಅಂತಾರಲ್ಲ. ತಕ್ಷಣ ಆಚಾರ್ಯ ಹೇಳಿದ್ರಂತೆ, ಇಲ್ಲ ನಾವು ವಿಷ್ಣು ದೇವಾಲಯ ಇಲ್ಲದ ಜಾಗದಲ್ಲಿ ಊಟ ಮಾಡೋದಿಲ್ಲ ಅಂತ ಹೇಳಿದ್ರೆ. ಇದು ವೈಷ್ಣವ ದೀಕ್ಷೆ, ವಿಷ್ಣು ದೇವಾಲಯದಲ್ಲಿ ಮಾತ್ರ ಇದ್ದಜಗುರಿನಲ್ಲಿ ಮಾತ್ರ ಮಾಡ್ತೇವೆ, ಇಲ್ಲದೆ ಹೋದ್ರೆ ಅದು ಊಟ ಮಾಡಿದ ಕರಗಾಲ ಮಾಡೋದಿಲ್ಲ ಅಂದ್ರೆ. ಆ ಜನಕ್ಕೆ ಆಚಾರ್ಯ ಬಗ್ಗೆ ಎಷ್ಟು ಗೌರವ ಬಂದಿತ್ತು, ಭಕ್ತಿ ಬಂದಿತ್ತು ಅಂದ್ರೆ ಸ್ವಾಮಿ ನೀವು ಭೋಜನ ಮಾಡಿಕೊಂಡೇ ಹೋಗಬೇಕು, ನಾ ಹೇಳಿದಲ್ಲ ಮಾಡೋದಲ್ಲ ಅಂತ ಹೇಳಿದ್ದೆ. ಆಗ ಹೇಳ್ತಾ ವಿಷ್ಣು ದೇವಾಲಯ ಇರಬೇಕು ಹೌದಲ್ಲೋ, ನೀವು ಮಾಡಿ ಏರ್ಪಾಟ್ ಮಾಡ್ತೀವಿ ಅಂತ ಹೇಳ್ತಾರೆ. ವಿಷ್ಣು ದೇವಾಲಯ ಪ್ರತಿಷ್ಠಾಪನೆ ಮಾಡ್ತಾರೆ ಆಚಾರ್ಯಕ್ಕೆ. ಇವತ್ತಿಗೆ ಆ ಊರಿಗೆ ಹೋಗಿ ವಿಷ್ಣು ದೇವಾಲಯ ಇದೆ, ಅಡೂರು ಅಂತ ಹೆಸರು, ಮಹಾಲಿಂಗೇಶ್ವರ ದೇವಸ್ಥಾನ, ದೊಡ್ಡ ದೇವಸ್ಥಾನ, ಇವತ್ತಿಗೆ ಸಾವಿರಾರು ಕೋಟಿ ದೇವಸ್ಥಾನ ಅದು. ಅದರಲ್ಲಿ ವಿಷ್ಣು ದೇವಾಲಯ ಪ್ರತಿಷ್ಠಾಪನೆ ಮಾಡ್ತಾರೆ ಆಚಾರ್ಯರು, ಆಮೇಲೆ ಭೋಜನ ಮಾಡ್ಕೊಂಡು ಹೋದ್ರೆ. ಇವತ್ತಿಗೂ ವಿಷ್ಣು ದೇವಸ್ಥಾನ ಇದೆ ಅಷ್ಟೇ ಅಲ್ಲ, ಅಲ್ಲಿ ಅರ್ಚಕರು ಮಾತೃರು ಅದಮಾನ ಮಾಡೋ ಶಿಷ್ಯರು. ಅವತ್ತಿನಿಂದ ಅಂದ್ರೆ ದರಿತಲಾಂತರದಿಂದ ಬಂದಿರ್ತಾರೆ ಅರ್ಚಕರ ಹಾಗೆ ಇರ್ತಾರೆ. ಅಂದ್ರೆ ಇದು ವಿಷ್ಣುವಂತ ಬಂದಿಲ್ಲ ವಿಚಾರ, ಅದಕ್ಕೆ ಅವ್ರು ಹೇಳಿದ್ರು ಎಲ್ಲರೂ ನಾವು ಬರದಿಲ್ಲ ಅಂತ ಅವರೇ ಹೇಳಿದ್ದಾರೆ. ಎಲ್ಲ ನಾವು ಬರದಿಲ್ಲ, ಯಾರು ಗುರುದವ್ರಿಗೆ ಎಷ್ಟು ಬೇಕೋ ಅಷ್ಟು ಬರ್ತಿದ್ದೇವೆ ಅಂತ ಹೇಳಿದ್ದಾರೆ. ಇಂಥ ಮಹಿಮೆಯನ್ನು ತೋರಿಸಿದ್ರಿಂದ ಆ ಊರಿಗೆ ಒಂದು ವಿಷ್ಣು ದೇವಸ್ಥಾನ ಬರಹ ಮಾಡಿದ್ರು. ಇವತ್ತಿಗೂ ಉಳ್ಕೊಂಡು ಬಂದಿದೆ, ಮತ್ತೆ ಆಚಾರ ಹೋಗ್ತಾ ಕಿಚ್ಚ ಆಗಲಿಲ್ಲ, ಮತ್ತೆ ಇವತ್ತಿಗೂ ಹಾಗೆ ಇದೆ, ಸುವ್ಯವಸ್ಥಿತವಾಗಿದೆ. ವಿಷ್ಣು ವಿಗ್ರಹ ಉಡುಪಿಯಲ್ಲಿರೋದು ಕೃಷ್ಣ, ಇದು ವಿಷ್ಣು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಆಯ್ತು. ಆಚಾರ್ಯರು ಇನ್ನೊಂದು ಪ್ರತಿಷ್ಠಾಪನೆ ಮಾಡಿದ್ರೆ ಜನ ಗೊತ್ತೇ ಇಲ್ಲ, ಇದು ನೋಡಿದ್ರೆ ಗೊತ್ತಾಗುತ್ತೆ. ಹೌದ, ಅಲ್ಲಿಗೆ ಹೋದಾಗ ಇವೆಲ್ಲ ಕಣ್ಣಾರೆ ಕಂಡು ಬಂದ ದೃಶ್ಯಗಳು. ಇನ್ನೊಂದು ಕಡೆ ಹೋಗ್ತಾರೆ ಆಚಾರ್ಯರು, ಮುಂದಕ್ಕೆ ಹೋಗ್ತಾರೆ. ಎಲ್ಲಿ ಹೋದ್ರೂ ವಿದ್ವತ್ ಪವಾಡಗಳೇ, ಇವರೆಲ್ಲ ಬೂದಿಗಿದಿ ಕೊಡ ಪವಾಣ ಆಚಾರ್ಯ ಮಾಡೋದೇ ಇಲ್ಲ, ಎಲ್ಲ ವಿದ್ವತ್ ಪವಾಡಗಳು. ಮತ್ತೊಂದು ಕಡೆ ಹೋದಾಗ ಎಲ್ಲ ಜನಗಳು ಪ್ಲಾನ್ ಮಾಡ್ತಾರೆ ಆಚಾರ ಪರೀಕ್ಷೆ ಮಾಡಬೇಕು ಅಂತ ಹೇಳಿ, ಸೋತ್ರ ತಮ್ಮ ಮರ್ಯಾದೆ ಹೋಗಬಾರದು ಅಂತ ಹೇಳಿ, ಅನ್ಯ ದೇಶದ ಮುಖಾಹ ತಮ್ಮ ಪೃಚ್ಛ, ಬೇರೆ ವಿದ್ವಾಂಸ ಇಂಪೋರ್ಟ್ ಮಾಡ್ಕೋತಾರೆ, ಕರೆಸ್ಕೊಂಡ್ಬಿಟ್ಟು ಅವ್ರ ಕೈಲೇ ಪ್ರಶ್ನೆ ಕೇಳಿಸ್ತಾರೆ. ಅವ್ರ ಟ್ಯಾಕ್ಟಿಕ್ಸ್ ಏನು ಗೊತ್ತಾ, ವಿದ್ವಾಂಸ ಅಕಸ್ಮಾತ್ ಗೆದ್ದು ಬಿಟ್ರೆ ನಾವೇ ಅವ್ರನ್ನ ಕರೆದಿತ್ತು ಅಂತ ಅನೌನ್ಸ್ ಮಾಡಿಬಿಟ್ಟು ಕ್ರೆಡಿಟ್ ತಾವು ತಗೊಳ್ಳೋದು. ಅಷ್ಟು ಸೋತ್ಬಿಟ್ಟು ತರನೆಲ್ಲ ಕಳಿಸಿ ಅವ್ರು ಸೋತ ನಾವೇನು ಮಾಡೋಣ ರೆಸ್ಪಾನ್ಸಿಬಲ್ ಆಗಿ ಓಡೋಗ್ಬಿಡೋದು. ಎಂತ ಪಂಡಿತ ಎಷ್ಟು ಕಿತಾಪತಿ ಮಾಡ್ತಾರೆ ಎಂಬುದಕ್ಕೆ ನಿದರ್ಶನ ಇದೆ. ಅವರಿಗೆ ಏನೇ ಮಾಡಬೇಕು ಒಂದು ಗುಹಕ ಇಟ್ಕೊಂಡಿರ್ತಾರೆ, ಎಲ್ಲರೂ ಅಲ್ಲ ಒಂದು ವರ್ಗದ ಜನ ಆ ಥರ ಪ್ಲಾನ್ ಮಾಡಿದ್ರಂತೆ. ತಕ್ಷಣ ಆ ಜನ ಅಲ್ಲಿಗೆ ಬಂದರು, ಬರ್ತಿರ್ಲಿಕ್ಕೆ ಅದು ಪಯಸ್ವಿ ನದಿ ತೀರ, ಪಯಸ್ವಿ ನದಿ ತೀರದ ಇನ್ನೊಂದು ದೊಡ್ಡ ಗ್ರಾಮ ಅದು. ಅವರೆಲ್ಲ ಪ್ಲಾನ್ ಮಾಡಿ ಸೂಕ್ತ ಹೇಳ್ಕೊಟ್ಟಿರ್ತಾರೆ ಆತನಿಗೆ, ದಾನ ಸೂಕ್ತ ಅಂತ ಹೇಳಿದ್ರೆ ಅದಕ್ಕೆ. ಸತ್ತದಾದರ ಸುಶಂಚನ ನಿಂದಾ ಕಾರ್ಯ ಸೂಕ್ತಗತ ಭಾವಮುಪೇತ್ಯ. ಆ ಸೂಕ್ತದ ಅರ್ಥ ಏನು ಅಂದ್ರೆ, ಯಾರು ಸತ್ಪಾತ್ರೆಯ ದಾನ ಮಾಡ್ತಾರೋ ಅವರು ತುಂಬಾ ಶ್ರೇಷ್ಠರಾಗ್ತಾರೆ ಅಂತ ಪ್ರಶಂಸೆ ಮಾಡ್ತಾರೆ, ಶಂಸನ. ಯಾರು ಸತ್ತಾತ್ರೆಯ ದಾನ ಮಾಡೋದಿಲ್ಲ ಅವರ ನಿಂದಾಕಾರಿ ಅವರನ್ನು ಬೈತಾರೆ. ಇಂಥ ಸೂಕ್ತ ಆ ಸೂಕ್ತವನ್ನು ಬಂದಿದ್ದು ಸ್ವಲ್ಪ ಅರ್ಥ ಹೇಳಬೇಕು ಅಂತ ಕೇಳಿದ್ದಾರೆ. ಯಾತಕನ್ನ ಸೆಲೆಕ್ಟ್ ಮಾಡಿದ್ರು ಅಂದ್ರೆ, ಸನ್ಯಾಸಿಗಳು ದಾನ ತಗೊಳ್ಬಾರ್ದು, ದಾನ ಕೊಡಬಾರ್ದು. ಇದು ಬಹಳ ಜನ ಗೊತ್ತಿಲ್ಲ, ಅದು ಗೊತ್ತಾದ್ರೆ ಸನ್ಯಾಸಿಗಳು ಆಗೋದಿಲ್ಲ ಯಾರು ಕೂಡ. ದಾನ ತಗೊಳ್ಬಾರ್ದು ಅಂತ ಇನ್ನೇ ಸನ್ಯಾಸ ತಗೊಂಡ್ಬಿಡಿ, ಸನ್ಯಾಸ ತಗೊಳ್ಳೋದೇ ಅದಕ್ಕೆ ಎಕ್ಸೆಪ್ಷನ್ಸ್ ಕಲ್ಲು ಬಿಟ್ಟುಬಿಟ್ರೆ ಬಹಳಷ್ಟು ಜನ ಈ ಸಿಕ್ಕಾಬಟ್ಟೆ ಟೆಕ್ಕಿಂಗ್ ಜಾಬ್ ಅಂದ್ರೆ ಅದು ಒಂದು ತಿಳ್ಕೊಂಡು ಮಟ್ಟಿಗೆ ಆಗಿಬಿಟ್ಟೆ. ಯಾವ ಐ ಟಿ ಇಟ್ಟು ಅಷ್ಟು ದುಡ್ಡು ಬರೋದಿಲ್ಲ, ಅಷ್ಟು ದುಡ್ಡು ಬರಬೇಕು ಅಂತಿದ್ರೆ ಸನ್ಯಾಸಿಗಳಾಗಬೇಕು ಅಂತ ಪದ್ಧತಿ. ಆದರೆ ಯೋಗ್ಯರು ಇದ್ದಾರೆ, ಆದರೆ ಕಡಿಮೆ ಆಗ್ತಿದೆ ಅಷ್ಟೇ. ಅದಕ್ಕೆ ಅವರಿಗೆ ದಾನ ಕೊಟ್ಟು ಗೊತ್ತಿಲ್ಲ, ತಗೊಂಡು ಗೊತ್ತಿಲ್ಲ, ಸೂಕ್ತ ಔಟ್ ಆಫ್ ಸಿಲೆಬಸ್ ಇದ್ದಾಗ ಅವರಿಗೆ ಅದನ್ನು ಕೇಳಿದ್ರಂತೆ ಆಚಾರ್ಯ. ಔಟ್ ಆಫ್ ಸಿಲೆಬಸ್ ಸರ್ವಜ್ಞರು ತಕ್ಷಣ ಅರ್ಥ ಹೇಳಿಬಿಡ್ತಾರೆ ಅದಕ್ಕೆ. ಅವನು ಏನು ಹೆಲ್ಪ್ಲೆಸ್ ಆಗ್ತಾ ಉತ್ತರ ಕೊಡಕ್ಕೆ ಬರೋದೇ ಇಲ್ಲ, ಡಿಬೇಟ್ ಮಾಡ್ಬೇಕಲ್ಲ. ಅಲ್ಲಿ ಪ್ರಣೀಯಾತ್ ಅಂತ ಒಂದು ಧಾತು ಕ್ರಿಯಾಪದ ಬರುತ್ತೆ, ಆ ಕ್ರಿಯಾಪದ ರೂಟ್ ಯಾವುದು ಅಂತ ಕೇಳಿದ್ದಾರೆ. ತಕ್ಷಣ ಆಚಾರ್ಯ ಹೇಳ್ತಾರೆ, ಪ್ರಣ ಧಾತು ಪ್ರಣ ಅಂತ ಹೇಳಿದಾರಂತೆ. ಅವನು ಒಪ್ಪಿಕೋಬೇಕಾದ ತಲೆ ಎತ್ತಿ ಮಾಡ್ತಾನೆ, ಸ್ವಾಮಿ ಅದು ಪ್ರಣ ಆಗೋದಿಲ್ಲ, ಪ್ರೀಯಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಆಚಾರ್ಯ ಸ್ವಲ್ಪ ಬುದ್ಧಿ ಇದೆ ನಿನಗೆ, ಪುಣಿಯ ಅಂತ ಮೊದಲು ಪ್ರಿಯ ಧಾತು ಹೇಗಾಗುತ್ತೆ, ಪ್ರಾಪರ ಪ್ರಿಯ ಓದ್ತಾ ನಿನಗೆ ಅದಕ್ಕೆ ಪ್ರಾತಿಭೇದ ಅವಿಗಣಯನ್ ಮೂಢ ತಮ್ ಗುಣಯ ಪಾಮ ಸುಸು ಲಿಪಿ ಸಂಘಂ ಅಂತ ಹೇಳ್ತಾರೆ. ನೀ ಪ್ರಾಪ್ರಿಪಿನೇ ಬರೋದಿಲ್ಲ ನಿನಗೆ, ಅದಕ್ಕೆ ಇನ್ನ ಪ್ರಾಕ್ಟೀಸ್ ಮಾಡೋ ಅಕ್ಷರ ಅಂತ ಹೇಳಿದ್ರೆ ಇಷ್ಟು ಹೇಳಿ ಆಚಾರ್ಯರು ಆ ಗುಂಪನ್ನೆಲ್ಲ ನೋಡ್ತಾರೆ. ನನಗೆ ಗೊತ್ತು ನೀವೇ ಕೂಡಿಸಿರೋದು ಇವನ್ನ ಅಂತ ಹೇಳಿಬಿಟ್ಟು ಡಬಲ್ ಸೋತ ಅವರಿಗೆ, ಇವನು ಸೋತ ಅವರು ಸೋತಾಗ ಲೆಕ್ಕ. ನೀವೇ ಕೂಡಿಸಿರೋದು ಗೊತ್ತಿದೆ ನನಗೆ ಅಂತ ಹೇಳಿದ್ರೆ ಅಷ್ಟೇ ಎಲ್ಲ ಪರಾರಿ ಎಲ್ಲರೂ ಕೂಡ. ಅಂದ್ರೆ ಎಲ್ಲಿ ಔಟ್ ಆಫ್ ಸಿಲೆಬಸ್ ಆಗಿರೋ ಚಾನ್ಸ್ ಇತ್ತು ಅದನ್ನು ಸರಕ್ಷ ಹಿಡಿದ ಆಚಾರ್ಯ. ಇನ್ನೊಂದು ಕಡೆ ಹೋಗ್ತಾರೆ ಮತ್ತೊಂದು ಕಡೆಗೆ, ಅಲ್ಲಿ ಯಥಾ ಪ್ರಕಾರ ಪಂಡಿತರ ಗುಂಪು ಎಲ್ಲರೂ ಆಚಾರ ಮೇಲ್ಕೊಂಡು ಏನಾರು ಮಾಡಿ ಸೋಲಿಸಬೇಡ ಒಂದ್ಸಲ ಅಂತ ಹೇಳಿಬಿಟ್ಟು. ಎಂತ ವರ್ಲ್ಡ್ ಚಾಂಪಿಯನ್ ಸೋತದ್ದಿದೆ ಆಚಾರ ಮಾತ್ರ ಎಂದೂ ಸೋಲದವರು, ಅದಕ್ಕೆ ಜಯರೂಪಿ ಅಥವಾ ಸೌ ಅಂತ ಕರೀತಾರೆ. ಅವರೊಂದು ಕೊಡ್ತಾರೆ ಒಂದು ಋಗ್ವೇದ ಮತ್ತೊಂದು ಸೂಕ್ತ. ಅಲ್ಲಿ ಅಪಾಲ ಅಂತ ಒಂದು ಪದ ಬರುತ್ತೆ. ಅಪಾಲ ಅಂತಕ್ಕಂಥವಳು ಇಂದ್ರದೇವರನ್ನು ಆರಾಧನೆ ಮಾಡಿ ತನಗಿದ್ದ ಚರ್ಮ ರೋಗವನ್ನು ಕಳ್ಕೊಂಡ್ಳು ಅಂತ ಸೂಕ್ತದ ಅರ್ಥ. ಅವಳೊಂದು ಚರ್ಮ ರೋಗ ಇತ್ತಂತೆ, ಅದು ಪರಿಹಾರ ಮಾಡಲು ಇಂದ್ರದೇವರನ್ನು ಪ್ರಾರ್ಥನೆ ಮಾಡಿದಂತೆ ಅವರು ಅನುಗ್ರಹ ಮಾಡಿದ್ದೆ ಕಡೆ ರೋಗ ಹೋಗಿಬಿಡುತ್ತು ಅಂತ ಹೇಳುತ್ತೆ. ಇಲ್ಲಿ ಅಪಾರ ಅಂದ್ರೆ ಏನು ಅಂತ ಅರ್ಥ. ತಕ್ಷಣ ಆಚಾರ್ಯ ಅವರೆಲ್ಲ ಹೇಳ್ತಾರೆ ಸ್ವಾಮಿ ಚಿತ್ರಿಣಿ ಅಂತ ಅರ್ಥ ಅಂತ ಹೇಳಿದ್ರು. ಚಿತ್ರಿಣಿ ಅಂದ್ರೆ ಏನು? ಬಿಳಿ ತನ್ನ ರೋಗರುಗಳು ಅಂತ ಅರ್ಥ. ಆಚಾರ್ಯ ಹೇಳ್ತಾರೆ ಅರ್ಥ ಅಲ್ಲ ಅದಕ್ಕೆ. ಅಪಾರ ಅಂದ್ರೆ ಅತಿ ತರುಣಿ ಅಂತ ಅರ್ಥ. ಅತಿ ತರುಣಿ ಅಂದ್ರೆ ನವಜೌವನೆ, ಟೀನೇಜ್ ಗರ್ಲ್ ಅಂತೀವಲ್ಲ, ಆ ಅರ್ಥ ಅಂತ ಆಚಾರ್ಯ ಹೇಳ್ತಾರೆ. ಅವ್ರು ನಮ್ಮದೇ ಸರಿ ಅಂತ ಅವರು ಆಚಾರ್ಯ ಹೇಳ್ತಾರೆ. ನಿಮಗೆ ಸರಿ ಅಂತ ಹೇಳ್ತೇವೆ, ತಪ್ಪದು, ನಿಮಗೆ ಗೊತ್ತಿಲ್ಲ, ವೇದದ ಸಂಪ್ರದಾಯ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ವೈದಿಕ ಸಂಪ್ರದಾಯ ನಿಮಗೆ ಗೊತ್ತಿಲ್ಲ, ಅಪಾಲ ಶಬ್ದಕ್ಕೆ ಅರ್ಥ ಅತಿತರುಣಿ ಅಂತಾನೆ. ಹೇಗೆ ತೀರ್ಮಾನ ಆಗಬೇಕು? ಪ್ರಶ್ನೆ ಆಚಾರ ಮತ್ತೆ ತಡೆಯುವ ಪ್ರಾಬ್ಲಮ್ ತಾವೇ ಉತ್ತರ ಕೊಡ್ತಾರೆ. ನೋಡಿ, ಇದೆಲ್ಲ ಯಾರನ್ನ ಕೇಳಬೇಕು ಗೊತ್ತಾ? ಎಕ್ಸ್ರೇ ನೋಡ್ಬೇಕಾದ್ರೆ ಇಂಜಿನಿಯರ್ ತೋರಿಸಿ ಎಕ್ಸ್ರೇ ನೋಡ್ತಾನೆ, ಬೇರೆ ಬ್ಯಾಡ್ ಫೋಟೋ ಅಂತ ಕೊಟ್ಬಿಡ್ಬೋದು, ಅಷ್ಟು ಏನು ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಡಾಕ್ಟ್ರಿ ಕೊಟ್ಟರೆ ಸ್ಟಡಿ ಮಾಡ್ತಾನೆ, ವಿದ್ವಾಂಸರಾಗಬೇಕು, ವೇದ ವಿದ್ವಾಂಸರಾಗಬೇಕು. ಸ್ವಲ್ಪ ಹೊತ್ತಿಗೆ ಈ ದಿಕ್ಕಿನಿಂದ ವಿದ್ವಾಂಸ ಬರ್ತಾನೆ, ಅವನ್ನ ಕೇಳಿ ನಾನು ಹೇಳಿದ ಉತ್ತರ ಹೇಳ್ತಾ ನೀವು ಹೇಳಿದ್ದಲ್ಲ ಅಂತ ಹೇಳಿದ್ರು ಆಚಾರ್ಯ. ಎಂಥ ಅದ್ಭುತವಾದಂತಹ ಹೊಸ ಒಂದು ಆಚಾರ್ಯರ ಜ್ಞಾನ. ವಿದ್ವಾಂಸ ಒಬ್ಬ ಬರ್ತಾನೆ, ಅವನು ವೇದ ಓದಿದವನು, ಅವನಿಗೆ ಅರ್ಥ ಆಗುತ್ತೆ. ನೀವು ಕೇಳಿ ತಕ್ಷಣ ಹೇಳಿದ ಅರ್ಥ ಹೇಳ್ತಾನೆ, ನೀವು ಹೇಳಿದ್ದು ಹೇಳೋದಿಲ್ಲ ಅಂತ ಹೇಳಿದ್ರೆ ತಕ್ಷಣ ಅವ್ರು ಯಾರು ಬರ್ತಾರೆ ಅಂತ ಕೇಳ್ತಾರೆ. ಈ ಕಡೆಯಿಂದ ಬರ್ತಾರೆ, ನೋಡಕ್ಕೆ ಹೀಗಿರ್ತಾನೆ ಅಂತ ಹೇಳ್ತಾರೆ ಆಚಾರ್ಯ. ನೋಡಕ್ಕೆ ಹೀಗಿರ್ತಾನೆ, ಈ ಕಡೆಯಿಂದ ಬರ್ತಾನೆ, ಇಷ್ಟೊಂದು ಸರಿಯಾಗಿ ಬರ್ತಾನೆ. ಸಾಮುದ್ರಿಕ ಹೇಳ್ತಾರೆ, ಟೈಮ್ ಹೇಳ್ತಾರೆ, ಆಚಾರ ಹೊರಟುಬಿಡ್ತಾರೆ. ಇವ್ರಿ ಅವ್ರಿಗೆ ಖುಷಿ, ಅವರಿಗೆ ಅವ್ರ ಅರ್ಥ ಏನಾರು ಹೇಳ್ಕೊಂಡು ಹೋಗ್ಲಿ, ಅವ್ರು ಬರದೇ ಹೋಗ್ಬಿಟ್ಟು ಆಚಾರ ಸೋತಾಗಲಕ್ಕ ಅಲ್ಲ. ಹೊಸ ಪಾಯಿಂಟ್ ಬಂತು, ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ಪ್ರಶ್ನೆ ಬಂತು. ಆಚಾರ ಹೇಳಿದ್ದೆ ಅನ್ನೋ ಸುಳ್ಳಾಗಿಬಿಟ್ರೆ ಅವ್ರೆಲ್ಲ ಹೇಳಿದ್ದು ಸುಳ್ಳು ಅಂತ ಆಗತ್ತಲ್ಲ. ಎಲ್ಲ ತೈಬಿಟ್ಟು ನೋಡ್ಕೊಂಡು ಕುತ್ಕೊಂಡ್ರು, ಆ ಕರೆಕ್ಟ್ ಆ ಟೈಮಿಗೆ ಬರ್ತಾರೆ. ಇದು ಜ್ಯೋತಿಷ್ಯ ಬಹಳ ಜನ ಗೊತ್ತಿಲ್ಲ, ಕರೆಕ್ಟ್ ಜ್ಯೋತಿಷ್ಯರು ಎಷ್ಟು ಕರೆಕ್ಟ್ ಹೇಳ್ತಾರೆ ಅಂದ್ರೆ ಆ ಮೊಮೆಂಟ್ ನಡೀಬೇಕು ಆ ತರ ಹೇಳ್ತಾರೆ. ಒಂದು ಸ್ವಲ್ಪ ಒಂದು ಹಿಂದೆ ನಿಮಿಷ ಸೆಕೆಂಡ್ ನೋಡಿದ್ರೆ ಆಗಿರೋದಿಲ್ಲ, ಆ ಟೈಮ್ ಕರೆಕ್ಟ್ ಆಗಬೇಕು. ಯಾವ್ದು ಸಿಗೋದು ಬಹಳ ಕಡಿಮೆ, ಆ ನಾಲೆಡ್ಜ್ ಇರೋದು ಇದು ಕರೆಕ್ಟ್ ಹೇಳ್ತಾರೆ ಅಷ್ಟೇ. ಆಚಾರ ಕರೆಕ್ಟ್ ಟೈಮ್ ಬಂದ ಸಾದೃಶಾಕೃತಿ ಅದೇ ಟೈಪ್ ಇದ್ದ, ಹೈಟು ಗೀಟು ಎಲ್ಲ ಕಲರ್ ಎಲ್ಲ ಒಂದೇ ರೀತಿ ಇದ್ದ. ಆಯ್ತು, ಎರಡು ಸ್ತೋತ್ರ ಅವರು ಬಂದಿದ್ದು ಆಯ್ತು, ಹಾಗಿದ್ದಿದ್ದು ಆಯ್ತು, ಹೋಗ್ಲಿ ಸರ್ ಅಪಾಲ ಅಂತ ಕೇಳಿದ್ರು. ಅತಿ ತರುಣಿ ಅಂತ ಅಷ್ಟೇ ಹೇಳಿಬಿಟ್ಟು ಟೋಟಲ್ ಡಿಫೀಟ್. ಆಗ ಅನ್ಕೊಂಡಿರಂತವ್ರು ಆಚಾರ್ಯರನ್ನ ನಾವು ವೇದಜ್ಞರು ಶಾಸ್ತ್ರಜ್ಞರು ಅಂತ ಅಷ್ಟೇ ತಿಳ್ಕೊಂಡಿದ್ವಿ. ಅವ್ರು ವೇದಜ್ಞರು ಶಾಸ್ತ್ರಜ್ಞರು ಅಷ್ಟೇ ಅಲ್ಲ, ಸರ್ವವಿತ್ ಯತಿ ರೀತಿ ಪ್ರತಿತೋಹು, ಅವ್ರು ಸರ್ವಜ್ಞರು ಅಂತ ಕರೆದ್ರು, ಸರ್ವಜ್ಞಾಚಾರ್ಯರು. ಅದನ್ನೇ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ. ಈ ಒಂದು ಶ್ಲೋಕ ಇಟ್ಕೊಳ್ಳಿ, ಮಧ್ವವಿಜಯ ಓದಿಬಿಟ್ರೆ ಆ ಶ್ಲೋಕಕ್ಕೆ ವ್ಯಾಖ್ಯಾನ ಹೇಗಿದೆ ಮಧ್ವವಿಜಯ ಆ ಭಾಗ ತೋರಿಸಿದೆ. ಇನ್ನು ಮುಂದೆ ಹೋಗ್ತಾ ಬರ್ತಾರೆ, ಹಾಗೇನೆ ಅನೇಕ ಘಂಟ ಹಂತಗಳಲ್ಲಿ ಇಂಥ ವಾಕ್ಯಾರ್ಥ ನಡೀತಾ ಹೋಗುತ್ತೆ. ಅವ್ರ ವಾಕ್ಯಾರ್ಥ ಸ್ಟೈಲ್ ಹೇಗಿತ್ತು ಅಂದ್ರೆ, ಒನ್ ಬೈ ಒನ್ ಪ್ರಶ್ನೆ ಕೇಳಿ ಇಲ್ಲ, ಒಂದಿಸಕ್ಕೊಂದು ಪ್ರಶ್ನೆ ಕೇಳಿ ಇಲ್ಲ, ಈ ಶಾಸ್ತ್ರದಲ್ಲಿ ಮಾತ್ರ ಕೇಳಿ ಇಲ್ಲ, ಯಾರು ಏನು ಬೇಕಾದ್ರೂ ಎಷ್ಟು ಬೇಕಾದ್ರೂ ಒಟ್ಟಾಗಿ ಬೇಕಾದ್ರೂ ಕೇಳಬಹುದು. ಆಚಾರ್ಯ ಚಾಲೆಂಜ್ ಇದೆ, ಯಾವ ಶಾಸ್ತ್ರದ ಬಗ್ಗೆನೂ ಯಾರು ಬೇಕಾದ್ರೂ ಕೂಡ ಎಷ್ಟು ಬೇಕಾದ್ರೂ ಕೂಡ ಪ್ರಶ್ನೆ ಕೇಳಬಹುದು. ಇಂಥ ಚಾಲೆಂಜ್ ವಿಶ್ವದ ಇತಿಹಾಸದಲ್ಲಿ ಯಾರೂ ಕೊಟ್ಟಿಲ್ಲ. ಒಂದ್ಸತ್ತೆ ಔಟ್ ಆಫ್ ಚಾಪ್ಟರ್ ಸಿಲೆಬಸ್ ಕೊಟ್ಟರೆ ಹುಡುಗರನ್ನ ಕೋರ್ಟ್ಗೆ ಹೋಗ್ತಾರೆ, ಅಲ್ಲೇ ನಮ್ಗೆ ಜಸ್ಟ್ ಇಂಜೆಕ್ಷನ್ ಶುರು ಮಾಡಿಬಿಡ್ತಾರೆ. ಅಲ್ಲಿ ಕೋರ್ಟ್ ಒಪ್ಪುತ್ತಾರೆ, ಹೌದು ಪಾಪ ಪಾಸ್ ಮಾಡಿಬಿಡಿ ಹೋಗಲಿ ಅಂತ ಹೇಳ್ತಾರೆ ಅಷ್ಟೇ, ಹೊರತು ಏನು ಮಾಡೋಕ್ಕಾಗಲಿಲ್ಲ. ಆಚಾರ್ಯ ಔಟ್ ಆಫ್ ಸಿಲೆಬಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ, ಸರ್ವಜ್ಞರಾಗಿದ್ದಕ್ಕೋಸ್ಕರ. ಗೋದಾವರಿ ನದಿಯ ತೀರದ ಸಭೆ, ದೊಡ್ಡ ಸಭೆ, ಆ ಸಭೆಯಲ್ಲಿ ಜನ ಸೇರಿದ್ದಾರೆ, ಸಾವಿರಾರು ಜನಗಳು ವಿದ್ವಾಂಸತ್ ಊಟಕ್ಕೆ ಹ್ಯಾಂಗೆ ಸೇರ್ತಾರೋ ಹಿಂದೆ ಉಪನ್ಯಾಸಕ್ಕೆ ಹ್ಯಾಂಗೆ ಸೇರ್ತಿದ್ರು ಆಗಿನ ಕಾಲಕ್ಕೆ, ವಾಕ್ಯಾರ್ಥ ಸೇರ್ತಿದ್ರು. ಇವತ್ತು ಬ್ರಾಹ್ಮಣ ಸ್ಟ್ರೆಂತ್ ನೋಡಬೇಕು, ಫುಲ್ ಅಂದ್ರೆ ಊಟ ಹೊತ್ತಲ್ಲಿ ನೋಡಬೇಕು, ಎಲ್ಲ ಗಿಜಿಗುಡ್ತಿರ್ತಾರೆ, ಎಲ್ಲ ಜಾಮ್ ಪ್ಯಾಕ್ಡ್. ಅವ್ರು ಎಷ್ಟು ಕಡಿಮೆ ಇರ್ತಾರೆ ಉಪನ್ಯಾಸ ಕಾಲಕ್ಕೆ ನೋಡ್ಬೇಕು, ಎಲ್ಲ ಚೆನ್ನಾಗಿಬಿಟ್ಟಿರ್ತದೆ ಆಗಲಿ. ಅದು ಫ್ರೆಂಡ್ಸ್ ಬಂದಾಗಿರ್ತಾರೆ, ಊಟಕ್ಕೆ ಬಂದ ಫ್ರೆಂಡ್ಸ್ ಬಂದ ಬಂದಿರ್ತಾರೆ, ಆಮೇಲೆ ಬೇಸಿಗೆ ರಜೆ ಇದ್ದಾಗಿರ್ತಾರೆ, ಎಲ್ಲ ಹಿಡಿದಿರ್ಬೇಕಲ್ಲ ಆ ಟೈಪ್. ಹಿಂದಿನ ಕಾಲಕ್ಕೆ ಅಂಥ ಒಂದು ವಾತಾವರಣ ಇದ್ದ ಕಾರಣ ಆಚಾರ್ಯರು ಅಲ್ಲಿಗೆ ಬರ್ತಾರೆ. ಎಲ್ಲ ಪಂಡಿತರು ಆಗ ಎಂಥ ಪಂಡಿತರು ಇದ್ರು ಮನೆ ಸಮುದ್ರದಲ್ಲಿ ಹೇಳ್ತಾರೆ, ತ್ರಿರವ ಚಾಕಿರಿಹಿ ವೃತ ತ್ರಿನವ ಚಾಕಿರಿ. ವೇದಗಳ 18 ಶಾಖೆಗಳಲ್ಲಿ ಎಕ್ಸ್ಪರ್ಟ್ ಇದ್ರಂತೆ, ವೇದಗಳಲ್ಲಿ 18 ಶಾಖೆಗಳಲ್ಲಿ ಎಕ್ಸ್ಪರ್ಟ್ ಆದ ವಿದ್ವಾಂಸರಿದ್ರಂತೆ. ಇವತ್ತು ಎಷ್ಟು ಕಡಿಮೆ ಆಗಿದೆ ವೇದಾಧ್ಯಯನ ಅಂದ್ರೆ, ಹದಿನೆಂಟು ಶಾಖೆಗಳಲ್ಲಿ ಎಕ್ಸ್ಪರ್ಟ್ ಆಗಿರೋ ಸಿಗೋದು ಬೇಡ. ಹದಿನೆಂಟು ಶಾಖೆಗಳು ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಇದು ಜಗತ್ತಿನ ಇತಿಹಾಸದಲ್ಲಿ ಯಾರಿಗೂ ಗೊತ್ತಿಲ್ಲ. ಅಂತ ಒಂದು ಅಜ್ಞಾನ ನಮಗೆ ಬಂದಿದೆ. ಅಂದ್ರೆ ಅವತ್ತಿನ ಕಾಲಕ್ಕೆ ಇವತ್ತಿನ ಕಾಲಕ್ಕೂ ಜ್ಞಾನ ಎಷ್ಟು ಫಾಸ್ಟ್ ಆಗಿ ಡಿಟೇರೇಟ್ ಆಗಿದೆ ನೋಡಿ. ಅಂತವರೆಲ್ಲ ಆಚಾರ ಎಲ್ಲದರಲ್ಲೂ ಕೇಳಿದ್ದು ಕೇಳಿದ್ದೇನೆ. ಆಚಾರ ಬಡ 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 ಉತ್ತರ ಕೊಡ್ತಾ ಇದ್ದೆ. ಯಾರು ಕೇಳಿ ಕೇಳ್ಕೊಂಡಕ್ಕೆ ಉತ್ತರ ಅವರೆಲ್ಲರೂ ಆಮೇಲೆ ಆಚಾರ. ನಾನೊಬ್ಬನೇ ಕೇಳ್ತೀನಿ, ಎಲ್ಲ ಉತ್ತರ ಕೊಡಿ. ನೀವೆಲ್ಲ ಒಬ್ಬೊಬ್ಬರೇ ಕೊಡಿ, ಎಲ್ಲರೂ ಸೇರಿ ಹೇಗಾದ್ರೂ ಕೊಡಿ. ನೀವು ಕೇಳಿದ್ರೆ ಕೊಡ್ತೀನಿ, ನಿಮ್ಮ ಚಾಯ್ಸ್ ಅಷ್ಟೇ. ಇಂಥದ್ರೆ ಕೇಳಿದ್ರೆ ಕೇಳ್ತೇನಂತೆ. ಆಚಾರ ಕೇಳಿದ ಪ್ರಶ್ನೆ ಒಂದಕ್ಕೂ ಉತ್ತರ ಕೊಡಕ್ಕೆ ಅವರಿಗಾಗಲಿಲ್ಲ. ಅವರು ಕೇಳಿದ ಒಂದು ಪ್ರಶ್ನೆ ಉತ್ತರ ಕೊಡದೆ ಆಚಾರ ಬಿಡಲಿಲ್ಲ. ಆಗ ಪುನಃ ಅವರು ಸರ್ವಜ್ಞರು ಅಂತ ಗೊತ್ತಾಯ್ತು. ಆ ವಿದ್ವಾಂಸನ್ನ ಕೇಳಿ ಸುಮ್ಮನೆ ಕೊಡಲಿಲ್ಲ. ದೊಡ್ಡ ವಿದ್ವಾಂಸರೊಬ್ಬರು ಅವರಿಗೆ ಶಿಷ್ಯರಾಗ್ತಾರೆ. ಅವರೇ ಶೋಭನ ಭಟ್ಟರು ಅಂತ, ಅವರೇ ಪದ್ಮನಾಭತೀರ್ಥರು ಅಂತ ಹೆಸರಾಯ್ತು. ಉಳಿದವರು ನೋಡಿ ಓದೋ ಗುಂಪು ಆಗಲಿಲ್ಲ. ನೋಡ್ಕೊತಾ ಸಾಕ್ಷ ಶಿಷ್ಯರಾಗಿ ಲೋಕದ ಜೀವನ ಪೂರ್ತಿ ಅವರನ್ನು ಅನುಸರಿಸಿ ಹತ್ತದ ಮೇಲೆ ಎಲ್ಲ ಮಠಗಳಿಗೆ ಮೂಲ ಪುರುಷರಾದವರು ಪದ್ಮನಾಭತೀರ್ಥರು. ಆಚಾರ್ಯ ವಿದ್ವತ್ತನ್ನು ಗುರುತಿಸಿ ಬಿಟ್ಟು ಶರಣಾದಂಥ ಮಹಾನುಭಾವರೇ ಅವರು. ಈ ರೀತಿ ಎಷ್ಟು ಕಡೆ ಮಾಡ್ತಾರೋ ಲೆಕ್ಕನೇ ಇಲ್ಲ. ಹೋದಲ್ಲೆಲ್ಲ ಜಯ ಜಯ ಜಯ. ಅವು ಯಾವ ಬರೀ ವೇದೋಚ್ಚಾರಣೆ ಮಾಡಬೇಕಾ, ಅವರದ್ದು ವೇದೋಚ್ಚಾರಣೆ ಮಾಡಲಿಕ್ಕೆ ಬರೋದಿಲ್ಲ. ಉಟ್ಕೊಂಡು ವೇದ ಅಂತ ಹೇಳ್ತಾರೆ. ಸಾಕ್ಷಾತ್ ಪದ್ಮಯೋನಿಂ ಅಂತ ಹೇಳಿದ್ರು. ಬ್ರಹ್ಮದೇವರು ವೇದೋಚ್ಚಾರಣೆ ಮಾಡೇ ಮಾಡ್ತಾ ಇದ್ದಾರೆ. ಸಾವಿ ಬ್ರಹ್ಮದೇವರೇ ತಾನೇ ಅವರು ಆ ರೀತಿ ಮಾಡ್ತಾ ಇದ್ರು. ಈ ದೇವರ ಪೂರ್ತಿ ಹೀಗೆ ಮಾಡ್ತಾರೆ. ಬಹಳ ದೊಡ್ಡ ವಿದ್ವಾಂಸರು ಒಬ್ಬರು ಬರ್ತಾರೆ. ಆಮೇಲೆ ಅವರೇ ತ್ರಿವಿಕ್ರಮ ಪಂಡಿತ ಆಚಾರ್ಯರು, ಎಲ್ಲ ಅನೇಕ ಶಾಸ್ತ್ರದಲ್ಲಿ ಪಾರಂಗತರು. ಆಚಾರ್ಯರ ಜೊತೆಗೆ 15 ದಿವಸಗಳ ಕಾಲ ಚರ್ಚೆ ಮಾಡ್ತಾರೆ. 15 ಡೇಸ್ ಯೋಚನೆ ಮಾಡಿ. ಸಪ್ತಾಷ್ಟಾನಿ ದಿನಾನ್ನೇವಂ ವಾದಂ ಕೃತ್ವಾ ಸಹಾಮುನ ನಿರುತ್ತರಂ ತಮ್ ನಿತ್ಯೋದ್ಯಂ ಚಕ್ರೇ ಚಕ್ರಾಯುಧ ಪ್ರಿಯ. 8 ದಿವಸಗಳ ಕಾಲ ಚರ್ಚೆ ಮಾಡಿ ಎಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗ್ತಾರೆ. ಯಾವುದಕ್ಕೂ ಉತ್ತರ ಇಲ್ಲ ಅಂತಲ್ಲ. ಇದೆಲ್ಲ ಕೇಳಿದ್ರೆ ನಿಮಗೇನಿಸುತ್ತೆ, ಏನೋ ಅತಿಶಯೋಕ್ತಿ ಇರಬಹುದೋ ಏನೋ ಅಂತ ಅನಿಸುತ್ತೆ. ಎಲ್ಲದಕ್ಕೂ ಉತ್ತರ ಕೊಡಕ್ಕೆ ಬರುತ್ತಾ ಅಂತ ಕೇಳಿದ್ರೆ ಸರ್ವ ಮೂಲ ಅಂತ ಅದಕ್ಕೆ ಕರೆದಿರು. ಸರ್ವಮೂಲ ಗ್ರಂಥ ಓದಿ ಅನೇಕರ ಬಗ್ಗೆ ನಾವು ಮಹಿಮೆ ಹೇಳ್ಬಿಡ್ತೇವೆ. ಅದು ಪ್ರೂಫ್ ಇರೋದಿಲ್ಲ. ಇವತ್ತು ಎಷ್ಟೋ ಜನ ಇದು ಕೇಳಿದಾಗ ಇರುತ್ತೆ, ನಮ್ಮರು ಹೇಳ್ಕೊಂಡೆ ಬಿಡಿ ಅಂತ ಹೇಳ್ಬಿಡ್ತಾರೆ. ಪ್ರೂಫ್ ತೋರಿಸಿ ಅಂತ ಗೊತ್ತಾಗುತ್ತೆ. ನಾನು ಫಸ್ಟ್ ರ್ಯಾಂಕ್ ಎರಡು ಹೇಳ್ಕೊಂಡು ದೊಡ್ಡ ಫಸ್ಟ್ ರ್ಯಾಂಕ್ ಸರ್ಟಿಫಿಕೇಟ್ ತೋರಿಸ್ಬೇಕಲ್ಲ ಅಲ್ಲಿ ಪಜಿತಿ ಬರುತ್ತೆ. ಸುಮ್ಮನೆ ಹೇಳ್ಕೊಳ್ಳೋ ಹೇಳ್ಕೊಳ್ಳೋ ದೊಡ್ಡದಲ್ಲ, ಪ್ರೂವ್ ಮಾಡ್ಬೇಕಲ್ಲ. ಸರ್ವಮೂಲ ಗ್ರಂಥ ಓದಿ ನಿಮಗೆ ಆಗ ಗೊತ್ತಾಗುತ್ತೆ ಆಚಾರ್ಯರು ಸರ್ವಜ್ಞರು ಪ್ರತಿಯೊಂದು ಬಲ್ಲವರು ಅಂತ. ನಮಗೆ ಯಾತಕ್ಕೆ ಅದು ಗೊತ್ತಾಗ್ತಾರೆ. ಸರ್ವಮೂಲ ಓದೋ ಅಭ್ಯಾಸ ನಮ್ಮಲ್ಲಿಲ್ಲ. ಇವತ್ತು ಸರ್ವಮೂಲ ಗ್ರಂಥಗಳ ಪ್ರಚಾರನೆ ಕಡಿಮೆ ಆಗಿರೋದ್ರಿಂದ ಆಚಾರ್ಯರ ಮಹಿಮೆ ನಿಮಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ರಾಯರ ಮಹಿಮೆ ಎಷ್ಟು ಗೊತ್ತಿದೆ ಜನಕ್ಕೆ ಒಪ್ಪೋಣ. ಆದರೆ ಆ ಮಹಿಮೆ ಎಂಥ ಮಹಿಮೆ ಗೊತ್ತೇನು ಗೊತ್ತಿರೋದು ಇವರಿಗೆ. ಕಣ್ಣು ಕೊಟ್ಟರು, ಕಿವಿ ಕೊಟ್ಟರು, ಅಂಥದ್ದು ಗೊತ್ತಿದೆ ಹೊರತು ಅದು ಪರಿಮಳ ಬರೆದಿದ್ದಾರೆ ಅಂತ ಮಹಿಮೆ ಜನಕ್ಕೆ ಗೊತ್ತಾ? ಅದು ತತ್ವಪ್ರ ಭಾವದೀಪ ಮಹಿಮೆ ಗೊತ್ತಾಗಲ್ಲ. ಆ ಮಹಿಮೆ ಗೊತ್ತಿಲ್ಲ. ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾ ಆಯಾಸ್ಪೆಟ್ ಗೊತ್ತೇ ಇಲ್ಲ. ಒಬ್ಬ ದೊಡ್ಡ ಡಾಕ್ಟರ್ನ ಇವ್ರಿಗೆ ಒಳ್ಳೆ ರನ್ನಿಂಗ್ ರೇಸ್ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದಾಗುತ್ತೆ ಅಷ್ಟೇ. ಅವ್ರು ರಿಯಲ್ ವರ್ಕ್ ಇರೋದ್ರೆ ಇದೆ ಡಾಕ್ಟರ್ ಎಷ್ಟು ಚೆನ್ನಾಗಿ ಓಡ್ತಾರೆ ಡಾಕ್ಟರ್ ಅಂದ್ರೆ ಭಾರಿ ಖುಷಿ ಆಗುತ್ತೆ ಅಂತೆ. ರನ್ನಿಂಗ್ ರೇಸ್ ಮಾಡಕ್ಕೆ ಬಂದಿಲ್ಲ ಅವರು, ಹುಡುಕಿಕೊಂಡಕ್ಕೆ ಬಂದಿದ್ದಾರೆ. ಅವ್ರ ಮಿಕ್ಸರ್ ಮಾಡ್ಕೊಂಡಾಗತ್ತೆ. ರಾಘವೇಂದ್ರ ಸಾಹ್ ಅವ್ರ ಮಹಿಮೆ ಜನಕ್ಕೆ ಗೊತ್ತಿದೆಯಲ್ಲ, ಅದು ಫ್ರಾಕ್ಷನ್ ಅಥವಾ ಫ್ರಾಕ್ಷನ್ ಅಥವಾ ಫ್ರಾಕ್ಷನ್ ಅಷ್ಟೇ ಗೊತ್ತಿರೋದು. ನಿಜವಾದ ಮಹಿಮೆ ಗೊತ್ತಾದ್ರೆ ಅಪ್ಪಣಾಚಾರ್ಯರಂತೆ ಸಮುದ್ರ ಗುರು ಮಾವಗ್ನ ರೂಪಂ ಸದಾ ಅಂತ ಹೋಗ್ತಾರೆ. ಅದು ರಾಯ ಮಹಿಮೆನೇ ಗೊತ್ತಿಲ್ಲ ಅಂದ್ರೆ ಭದ್ರಾಚಾರ ಮಹಿಮೆ ಅವ್ರು ಹೇಳ್ತಾರೆ. ಭದ್ರಾಚಾರ ಮಹಿಮೆ ನಮಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳ್ತಾರೆ ರಾಯ್. ಅಷ್ಟು ದೊಡ್ಡವರು ಆಚಾರ್ಯರು, ಅವರು ಬಿಟ್ಟುಬಿಡಿ. ಟೀಕಾರ ಹೇಳ್ತಾರೆ, ನಮಗೇನು ಗೊತ್ತಾಗೋದಿಲ್ಲ. ಆನಂದ ತೀರ್ಥ ಭಗವದ್ ಧ್ವಜಸಾಂ ವಿಶಿಷ್ಟ ವ್ಯಾಖ್ಯಾನ ಕರ್ಮಣಿ ಸುರ ಅಧಿಕಾರಿಣೋತ್ರ ಯನ್ಮಾತೃಶೋಭಿ ಯತತೆ ತದತೀವ ಹಾಸ್ಯಂ ಇಂ ನಾಮ ಭಕ್ತಿ ವಿವಶಸ್ಯ ವಿಭೂಷಣಂ ತತ್. ಈ ಮಾತನ್ನು ಟೀಕಾರ ಹೇಳ್ತಾರೆ ಅಂದ್ರೆ ಯೋಚನೆ ಮಾಡಿ ಹೇಳ್ತಾರೆ. ಆಚಾರ್ಯಗಂತ ವ್ಯಾಖ್ಯಾನ ಮೇಲೆ ಕೊಟ್ಟಿದ್ದೇನೆ, ನನ್ನ ಕಂಡ ನಗಬೇಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಹಾಸ್ಯಾಸ್ಪದ ಕೆಲಸ ಮಾಡ್ತಿರೋದನ್ನ ನಾನು ಯೋಗ್ಯ ಸೂರ್ಯನ ನೋಡಿ ನಾನು ಅಳೆದು ಬಿಡ್ತೇನೆ ಅಂತ ಕೇಳಿದ್ರೆ ಆಗ ಸೂರ್ಯನ ಟೆಂಪರೇಚರ್ ಥರ್ಮಾಮೀಟರ್ ಇಟ್ಟಾಗುತ್ತೆ ಅಷ್ಟೇ. ಥರ್ಮಾಮೀಟರ್ ಗೊತ್ತಾಗಲಿ ಏನಾಗುತ್ತೆ ಅಂತ. ಜ್ವರ ಜಾಸ್ತಿ ಬಂದ್ರೆ ಬ್ಲಾಸ್ಟ್ ಆಗಬೇಕು. ಅದು ಸೂರ್ಯನ ಟೆಂಪರೇಚರ್ ಥರ್ಮಾಮೀಟರ್ ಹೇಳಕ್ಕಾಗತ್ತಾ? ಅಷ್ಟು ಕಡಿಮೆ ಶಕ್ತಿ ನಂದು. ಆದರೆ ಆಚಾರ ಅನುಗ್ರಹ ಅಂತ ಬರೀತಿದ್ದೇನೆ ಹೊರತು ಗೊತ್ತಿದೆ ಅಂತ ಬರಲಿಕ್ಕೆ ಹೊರಟಿಲ್ಲ. ನಾನು ಸೇವೆ ಮಾಡಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ. ಇದು ಅರ್ಥ ಮಾಡ್ಕೊಂಡು ಬಿಟ್ರೆ ಆಚಾರ್ಯರ ವಿದ್ವತ್ ಎಂಬುದು ಊಹೆ ಮಾಡಲಿಕ್ಕೆ ಅಸಾಧ್ಯವಾದ ವಿದ್ವತ್. ಸರ್ವಮೂಲ ಗ್ರಂಥ ಓದಬೇಕು, ಅವಾಗ ತಿಳ್ಕೋಬೇಕು. ಭಾಗವತ ಪುರಾಣ ಗುರುಗಳು ಪ್ರವಚನ ಮಾಡ್ತಿರ್ತಾರೆ. ಆಗ ಆಚಾರ್ಯರು ಅಲ್ಲೇ ಕೂತಿರ್ತಾರೆ, ರೀಡಿಂಗ್ ಓದ್ತಾ ಇದ್ದಾರೆ. ಜನ್ಮಾದ್ಯತು ಅನ್ವಯಾದಿತರ ತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಷ್ಯಂತಿ ಎಂ ಸೂರಯ. ಒಬ್ಬ ಶಿಷ್ಯ ಓದ್ತಿದ್ದಾನೆ, ಅರ್ಥ ಹೇಳಕ್ಕೆ ಹೋಗ್ತಾರೆ ಅಚ್ಚುತ ಭ್ರಷ್ಟಾಚಾರ್ಯರು. ಮತ್ತೊಬ್ಬ ಶಿಷ್ಯ ಹೇಳ್ತಾನೆ, ಸ್ವಾಮಿ ಸ್ವಲ್ಪ ವ್ಯತ್ಯಾಸ ಇದೆ ನನ್ನಲ್ಲಿ ಅಂತ ಹೇಳ್ತಾರೆ. ಜನ್ಮಾದ್ಯತೋ ಅನ್ವಯಾದಿತರ ತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಪ್ರಾಪ್ನೋತಿ ಯತ್ ಸೂರಯ ಎಂ ಇಲ್ಲ ಯತ್ ಅಂತ. ಅಲ್ಲಿ ಇನ್ನೊಂದು ಪಾಠ ಇದೆ ಯತ್ ಅಂತೆ. ಇನ್ನು ಮತ್ತೊಂದು ಪಾಠ ಇನ್ನೂ ಶುರು ಮಾಡ್ತಾರೆ. ರೀಡಿಂಗೇ ಸೆಟ್ಲ್ ಆಗ್ತಾ ಇಲ್ಲ, ಅರ್ಥ ಹೇಳ್ಬೇಕು ಅವರೀಗ. ಕನ್ಫ್ಯೂಸ್ ಆಗಿ ಕೂತ್ಬಿಡ್ತಾರೆ ಅಚ್ಯುತ ಪ್ರೇಕ್ಷರು. ಆಗ ಆಚಾರ್ಯರು 12 ವರ್ಷ ಆಚಾರ್ಯರಿಗೆ, ಗುರುಗಳೇ ಯೋಚನೆ ಮಾಡಬೇಡಿ, ಆ ಶಿಷ್ಯ ಓದಿದರಲ್ಲ ಸರಿಯಾದ ಪಾಠ ಅಂತ ಹೇಳಿದ್ರು. ಪಾಠ ಡಿಸೈಡ್ ಮಾಡ್ತಾರೆ. ಇವತ್ತು ಕಮಿಟಿಗಳ ಕೆಲಸ ಮಾಡಕ್ಕೆ ಆಗೋದಿಲ್ಲ. ಆ ಪಾಠ ಸರಿಯಾದ ಪಾಠ ಆದರೆ ಅಚ್ಚುತ ಪ್ರಶ್ನೆ ಕೇಳ್ತಾರೆ, ನಿಮಗೆ ಯಾಕೆ ಗೊತ್ತು ಅಂತ. ನಿಮಗೆ ಯಾಕೆ ಗೊತ್ತದು? ಅವ್ರು ಹೇಳ್ತಾರೆ, ಭಾಗವತ ಪೂರ್ತಿ ನನ್ನ ಬಾಯಿ ಬರುತ್ತೆ, ಆ ಕರೆಕ್ಟ್ ಟ್ಯಾಲಿ ಆಗುತ್ತೆ ಅಂತ ಹೇಳಿದ್ರು. ಅಚ್ಚುತ ಪ್ರಶ್ನೆ ಬಿಡೋದಿಲ್ಲ, ನಾವು ಸುಮ್ಮನೆ ತಲೆ ಹಾಕ್ತೇವೆ, ಅವ್ರು ತಲೆ ಹಾಕೋದಿಲ್ಲ. ಅವರು ಸ್ವಾಮಿ ಮಧ್ವಾಚಾರ್ಯರೇ, ನೀವು ಪೂರ್ತಿ ಭಾಗವತ ಬರುತ್ತೆ ಅಂತ ನಮಗೇನ್ ಗೊತ್ತಾಗಬೇಕು ಅಂತ ಕೇಳ್ತಾರೆ. ಸ್ವಾಮಿ ನಿಮ್ಮ ಯೋಚನೆ, ನಿಮ್ಮ ಪರೀಕ್ಷೆ ಮಾಡಿ ಹೇಳ್ತೇನೆ ಅಂತ ಹೇಳ್ತಾರೆ. ಇಮ್ಮಿಡಿಯೇಟ್ ಆಗಿ ಸರ್ಟಿಫಿಕೇಟ್ ತೋರಿಸೋದಿಲ್ಲ ಆಚಾರ್ಯರು, ಪರೀಕ್ಷೆ ಮಾಡಿ ಹೇಳ್ತೇನೆ ಅಂತ ಹೇಳಿದ್ದಾರೆ. ಅಷ್ಟ ಯೋಚನೆ ಮಾಡ್ತಾರೆ. ವಿದ್ಯಾವತಾಂ ಭಾಗವತೆ ಪರೀಕ್ಷಾ, ನಾನು ಬಹಳ ಬುದ್ಧಿವಂತ ವಿದ್ಯಾವಂತ ಅಂತ ಯಾರು ಕರ್ಕೊಂಡ್ರೆ ಭಾಗವತ ಹೇಳಬೇಕು ಅಂತ ಹೇಳ್ಬೇಕಂತವ್ರೆ ಅವತ್ತಿಗೆ ಕರ್ಕೊಂಡ್ಬಿಡ್ತಾನೆ ಅಂತ. ಅದೇ ರೀತಿಯಲ್ಲಿ ನೀವು ಭಾಗವತ ಹೇಳ್ತೀರಾ, ಅದರಲ್ಲೂ ಪಂಚಭಸ್ಕಂದ ಬಹಳ ಡಿಫಿಕಲ್ಟ್. ಗದ್ಯ ಹೇಮಾಶ್ನ ಗಾನಂ ಅಂತ ವಿಜಯದೇವ ಸ್ವಾಮಿಗಳು ಬರೀತಾರೆ, ಅದು ಗದ್ಯ ಪದ್ಯ ಮಿತ್ರವಾದ್ದನ್ನು ಬಯಾಸ್ ಮಾಡೋದು ಭಾರಿ ಕಷ್ಟ ಅದನ್ನು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಅದನ್ನ ಹೇಳಿ ನಿಗದ್ಯತಾಂ ಗದ್ಯ ಮಿಹೈವ ಪಂಚಮೆ. ಕೃಷ್ಣಾಚಾರ್ಯರು ಅದಿಷ್ಟನ್ನು ಹೇಳಿಬಿಡ್ತಾರೆ. ಪ್ರೇವರತೋ ಮಹಾಭಾಗ ಆತ್ಮಾರಾಮ ಕಥಂ ಮುನೆ ಗೃಹೇಶ ಅರಮತ ಯನ್ಮೂಲ ಸಂಸಾರ ಕರ್ಮ ಬಂಧನ ಅಂತ ಶುರು ಮಾಡಿಬಿಟ್ಟು ಪ್ರತಿ ವಾಕ್ಯ ಪ್ರತಿ ಶ್ಲೋಕ ಓದೋದು ಅರ್ಥ ಹೇಳೋದು, ಶ್ಲೋಕ ಹೇಳೋದು ಅರ್ಥ ಹೇಳೋದು, ಪದ್ಯ ಹೇಳೋದು ಅರ್ಥ ಹೇಳೋದು. ಕೊನೆಗೆ ಭೂ ದೀಪ ವರ್ಷ ಸರಿದಂತೆ ನವ ಪಾತಾಳ ನರಕ ಭಾಗಣ ಲೋಕ ಸಂಸ್ಥಂ ಗೀತಂ ಪ್ರವಾಚ್ಯ ನೃಪತೆ ಅದ್ಭುತ ಮೀಶ್ವರಸ್ಯ ಸ್ಥೂಲಂ ವಪುಃ ಸಕಲ ಜೀವ ನಿಕಾಯ ಧಾಮ್ನ. ಕೊನೆಯ ಶ್ಲೋಕ ಅದಿಷ್ಟು ಹೇಳಿದ ಅಚ್ಯುತ ಪ್ರೇಕ್ಷರಿಗೆ ಆಶ್ಚರ್ಯವಾಯ್ತಂತೆ. ಪೂರ್ಣಪ್ರಜ್ಞರೇ, 12 ವರ್ಷ ನಿಮಗೆ ನಾನು ಕಂಡ ಭಾಗವತ ಮುಟ್ಟಿದ್ದೇ ನೋಡಿಲ್ಲ ನಾನು, ನೀವು ಇಷ್ಟೆಲ್ಲ ಯಾವಾಗ ಕಲ್ತ್ರಿ ಅಂತ ಹೇಳ್ತಾರೆ. ಆಚಾರ್ಯ ಹೇಳ್ತಾರೆ, ಸ್ವಾಮಿ ಎಲ್ಲ ಹಿಂದಿನ ದಿನದಲ್ಲಿ ಓದಿಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಹಿಂದಿನ ಓದಿ ಹಾಕ್ಬಿಟ್ಟಿದ್ದೇನೆ. ನಮ್ಮಲ್ಲಿ ಕೆಲವು ಹೇಳ್ತಾರೆ, ಈಗ ಶಾಸ್ತ್ರ ಓದಿರೋದಿಲ್ಲ, ಬೇರೆ ಕಡೆ ಎಲ್ಲ ಹಿಂದಿನ ಜನ್ಮ ಆಗಿದೆ ಅಂತ ಹೇಳ್ಬಿಡ್ತಾರೆ. ಹೇಳಿ ಅಂತ ಗೊತ್ತು, ಹಿಂದಿನ ಜನಕ್ಕೆ ಕೇಳಿ ಬಂದು ಕೇಳಬೇಕು, ಹಿಂದಿನ ಜನ್ಮಕ್ಕೆ ಹೋಗ್ಬೇಕು ಬರ್ತೇವೆ. ಈಗ ಹೇಳಬೇಕು ಯಾತಕ್ಕೇ ಹಿಂದಿನ ಜನ್ಮ, ಅದನ್ನು ಒಪ್ಪೋಣ ನಾವು. ಅದಕ್ಕೆ ಬರೀ ಹಿಂದಿನ ಜನ್ಮ ಅಂತ ಏನರ್ಥ? ಡಿಸ್ಕ್ರೈಡ್ ಮಾಡ್ತಾರೆ, ತಮ್ಮ ಶಿಷ್ಯರ ಮೋಸ ಮಾಡಿಬಿಡ್ತಾರೆ, ಹಾಗೆಲ್ಲ ಮಾಡಬಾರ್ದು. ವಿಜಯದಾಸರಿಗೆ ಎಲ್ಲ ಜ್ಞಾನ ಇತ್ತು, ಓದೇ ಇಲ್ಲ, ಏನು ಓದಿಲ್ಲ ವಿಜಯದಾಸರು. ಮಾತೆತ್ತಿದ್ರೆ ಅವ್ರು ಹ್ಯಾಂಗ ಚರ್ಚರ ಹೇಳ್ತಾರೆ ಅಂದ್ರೆ ಅವರಂದ ವಚನಗಳೆಲ್ಲ ವೇದಾರ್ಥವಾಗಿ ಅವರೇಳು ಮತರಿಸಿದವು. ಆ ಪ್ರೂಫ್ ಅದು, ವಿದ್ವಾಂಸರ ಹೇಳೋದಕ್ಕೆ ಬರೋದಿಲ್ಲ ಅಂತ ವಾಕ್ಯ ಹೇಳ್ತಾರೆ. ಅದು ಗ್ರೇಟ್ನೆಸ್. ಅದು ಬಿಟ್ಟು ನಾ ಹಿಂದಿನ ಓದಿದ್ದೇನೆ ಅಂತ ಕೇಳಿದ್ರೆ, ಅಷ್ಟ ಎಲ್ಲ ಓದಿದ್ದೇನೆ, ಇಡೀ ಭಾಗವತ ಓದಿದ್ದೀರಾ ಅಂತ ಕೇಳ್ತಾರೆ. ನೀವು ಭಾಗವತ ಕೇಳಿದ್ದಕ್ಕೆ ಭಾಗವತ ಹೇಳಿದೆ ಅಷ್ಟೇ, ಭಾಗವತ ಒಂದೇ ಅಲ್ಲ. ಅವ್ರು ಹೇಳ್ತಾರೆ, ಅತ್ರ ಜನ್ಮನಿ ನಯತ್ ಪಠಿತಂತೆ ಜೈತ್ರಭಾತಿ ಕಥಮಿತ್ಯ ಮುನೋಕ್ತೆ ಪೂರ್ವಜನ್ಮ ವೇದ ಕಿಲೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ಇದ ಎಲ್ಲ ಓದಿದ್ದೇನೆ ಅಂತ ಹೇಳಿದ್ರಂತೆ. ಸರ್ವ ಮೂಲ ಅಂತ ಅದಕ್ಕೆ ಕರೆಯೋದು. ಈಗ ಭಾಗವತ ಪುರಾಣ ಓದಿ ಉಳಿದವರು ಎಲ್ಲೆಲ್ಲೂ ಏನೇನೂ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಚಕ್ಕಂತ ಅರ್ಥ ಬರೀತ. ಅಂತ ಅರ್ಥವನ್ನು ಮಾತೆತ್ತಿದ್ರೆ ಬರೆಯೋದಂತ ವಿಚಾರಗಳೇ. ಅದು ನಮ್ಮ ಜನಕ್ಕೆ ಅದು ಯೋಚನೆ ಬಂದಿಲ್ಲ. ಇವತ್ತು ಆಚಾರ್ಯರು ನಮ್ಗೆ ಏನಾಗಿದೆ, ವಿದ್ವತ್ತಿನ ಪರಂಪರೆನೇ ಕಡಿಮೆ ಆಗ್ತಾ ಇದೆ. ವಿದ್ವಾಂಸರು ನಾವು ಕಥೆಗಳ ಬಗ್ಗೆ ಯೋಚನೆ ಮಾಡ್ತಾ ವಿದ್ವತ್ತನ್ನು ಮೆರಿತಾ ಇದ್ದೇವೆ. ಡೀಪ್ ಸ್ಟಡಿ ಬಿಟ್ಟು ಹೋಗ್ತಾ ಇದೆ ನಮ್ಮನ್ನು. ಇವತ್ತು ಬಹಳಷ್ಟು ಜನ ಅರ್ಥ ಮಾಡಿಕೊಳ್ಳೋ ಜನಗಳ್ಯಾರು ಶಾಸ್ತ್ರ ಓದ್ತಾ ಇಲ್ಲ, ಅವರೆಲ್ಲ ಐ ಟಿ ಬಿ ಟಿ ಅಂತ ಹೋಗ್ಬಿಡ್ತಾರೆ. ಕಡೆಗೆ ಸಾಮಾನ್ಯ ಓದೋ ಜನಗಳಲ್ಲಿ ಅರ್ಥ ಮಾಡೋ ಕೆಪಾಸಿಟಿ ಇರೋದಿಲ್ಲ, ಎಕ್ಸೆಪ್ಟೆನ್ಸ್ ಇದ್ದಾರೆ ಇಲ್ಲ ಅಂತಲ್ಲ, ಬಟ್ ತುಂಬಾ ಜನಗಳು ಆ ಕ್ಯಾನಿ ಬರೋರು ಬರೋದಿಲ್ಲ. ಅದಕ್ಕೆ ಅಪ್ರಿಷಿಯೇಟ್ ಮಾಡಕ್ ಆಗೋದಿಲ್ಲ ಅವ್ರಿಗೆ. ಅಪ್ರಿಷಿಯೇಟ್ ಮಾಡಬೇಕಾದ್ರೆ ಆ ಒಂದು ಡಿಸ್ಟನೆಸ್ ಆಫ್ ಥಾಟ್ ಬೇಕು, ಮೆಚ್ಯೂರಿಟಿ ಆಫ್ ಥಿಂಕಿಂಗ್ ಬೇಕು. ಬಟ್ ಭದ್ರಾಚಾರ ಗ್ರಂಥಗಳು ಅಂದ್ರೆ ದೇತೀರ್ಥರಂಥವ್ರಿಗೆ ಅರ್ಥ ಆಗುತ್ತೆ, ರಾಯರಂಥವರಿಗೆ, ಉತ್ತಮ ಸ್ವಾಮಿಗಳಿಗೆ, ವ್ಯಾಸರಾಜರಿಗೆ, ವಾದಿರಾಜರಿಗೆ ಅಂಥವ್ರು ಓದಿದಾಗ ಆಗ ಅವ್ರು ಎಷ್ಟು ದೊಡ್ಡವರು ಅಂತ ತಿಳ್ಕೊತಾರೆ. ನಮ್ಮಲ್ಲಿ ಲ್ಯಾಪ್ಸ್ ಇನ್ಮೇಲಾದ್ರೂ ಕೂಡ ಜನಗಳನ್ನು ಅಧ್ಯಯನ ಮಾಡೋ ಒಂದು ಅಭ್ಯಾಸ ಬೆಳೆಸಿಕೊಡ್ಬೇಕು. ಮಧ್ವಾಚಾರ್ಯರ ಗ್ರಂಥಗಳನ್ನು ಬಿಡಿ, ಸುಮದ್ವಿಜಾದ್ರೂ ಓದಬಾರ್ದೆ ಕೊನೆ ಪಕ್ಷ. ಅವ್ರಿಗೆ ಅವ್ರು ಸುಮದ್ವಿಜಯ ಕೇಳಿಬಿಟ್ರೆ ಅಪ್ಪ ಹೌ ಗ್ರೇಟ್ ಹೇಗಿತ್ತು ಅಂತ ಗೊತ್ತಾಗುತ್ತೆ. ಅವಾಗ ಅವ್ರು ಮಾತು ಓದಬೇಕು ಅನ್ಸುತ್ತೆ ನಮಗಾಗ. ತುಂಬಾ ದೊಡ್ಡವರು ಅಂದ್ರೆ ಏನ್ ಮಾತಾಡ್ತಾ ಕೇಳೋಣ ಅಂತೀವಲ್ಲ, ಅದು ದೊಡ್ಡವರು ಅಂತ ಗೊತ್ತಾಗ್ಬಿಟ್ಟು ಸುಮದ್ವಿಜಯ ಸರಿಯಾಗಿ ಯಾರಾದ್ರು ಓದಿಬಿಟ್ರೆ ಸರ್ವನು ಓದಬೇಕು ಅಂತ ಅನಿಸೇ ಅನಿಸುತ್ತೆ. ಅಂತ ಒಂದು ವಿಚಿತ್ರವಾದ ವ್ಯಕ್ತಿತ್ವ ಆಚಾರ್ಯರು. ಇಂಥ ಮಹಿಮೆಯನ್ನು ಎಷ್ಟು ತೋರಿಸ್ತಾರೋ ಸಾಧ್ಯವೇ ಇಲ್ಲ. ಮತ್ತೊಂದು ಕಡೆ ಬರ್ತಾರೆ ಆಚಾರ್ಯರು, ಉಜಿರೆ ಧರ್ಮಸ್ಥಳ ಇದೆಯಲ್ಲ ಉಜಿರೆಗೆ ಬರ್ತಾರೆ. ಉಜಿರೆಗೆ ಬಂದ ಕಾಲಕ್ಕೆ ಪಂಡಿತರ ಗುಂಪು ಎಲ್ಲ ಮೊದಲೇ ಪ್ಲಾನ್ ಮಾಡಿರ್ತಾರೆ, ಒಂದೇ ಗುರಿ ಏನು ಮಾಡಿ ಆಚಾರ ಸೋರಿಸ್ಬೇಕಷ್ಟೆ. ಆ ಜನ್ಮ ಅನ್ಕೊಂಡೇ ಸಾಯ್ತಾರೆ ಹೊರತು ಯಾರು ಸೋರ್ಸಕ್ಕಾಗೋದಿಲ್ಲ ಅವ್ರಿಗೆ. ಎಲ್ಲ ಪ್ಲಾನ್ ಮಾಡಿಬಿಟ್ಟು ಯತಿಗಳಿಗೆ ಕರ್ಮದ ಬಗ್ಗೆ ಗೊತ್ತಿರೋದಿಲ್ಲ. ಯಾತಕ್ಕೆ? ಭೂ ಸದ್ಯ ಸಾಮಯ ಎಲ್ಲ ಸನ್ಯಾಸ ಮಾಡಿ ಬಂದಿರ್ತಾರೆ, ಏನು ಗೊತ್ತಿರೋದಿಲ್ಲ ಅವರಿಗೆ. ಅದಕ್ಕೆ ಕರ್ಮ ವಾಚಕವಾದಂತಹ ಕರ್ಮ ಪ್ರತಿಪಾದಕವಾದಂತಹ ಶ್ರುತಿ ಅರ್ಥವನ್ನು ಕೇಳೋಣ ಅಂತ ಹೇಳಿಬಿಟ್ಟು ವೇದದ ಭಾಗವನ್ನು ಶುಲ್ಪಷ್ಟೇ ಮಾಡಿದರಂತೆ ಪಂಡಿತರ ಗುಂಪು. ಕೃಷ್ಣ ಆಚಾರ್ಯ ಹೇಳ್ತಾರೆ ಎಲ್ಲ ಅರ್ಥ ಹೇಳಿದ್ರಂತೆ. ಅವ್ರಿಗೆ ಆಶ್ಚರ್ಯ ಆಯ್ತು, ಏನ್ ಮಾಡ್ಬೇಕಾದ್ರೆ ಉತ್ತರ ಕೊಂಡಕ್ಕೆ ಬರ್ತಾ ಇಲ್ಲ. ಸ್ವಾಮಿ ಸರಿಯಲ್ಲ ಅನ್ಬಿಟ್ಟಿರ್ತ ಅವರೆಲ್ಲ ಕೂಡ. ಆಚಾರ ಕಾಮನ್ ಕ್ವೈಟ್ ಅವರು ಸರಿಯಲ್ಲ, ಸರಿ ನೀನ್ ಹೇಳಪ್ಪ ಅಂತ ನೀನ್ ಹೇಳತ್ತೇನೆ ಗೊತ್ತಿದ್ದಿರ್ತಾನೆ. ಅದ್ರವದ್ರ ಎಲ್ಲ ಓಟ ನಾಪತ್ತೆ ಓಡೋಗ್ಬಿಟ್ಟಂತಿರಲೇ ಇಲ್ವಂತೆ. ಆಮೇಲೆ ಮತ್ತೆ ಬರ್ತಾನೆ, ಮತ್ತೆ ಮಹಾನಾಮಿನಿ ಸೃತ್ಯರ್ಥ ನಡೆಯುತ್ತೆ, ಅದನ್ನ ಆಚಾರ ದಾಖಲೆ ಮಾಡ್ತಾರೆ. ಕರ್ಮ ನಿರ್ಣಯ ಅಂತ ಹೇಳ್ತಾರೆ, ಕರ್ಮ ನಿರ್ಣಯ ನಾಮಾನಂ ಗ್ರಂಥಂ ನ್ಯಾಯಾರ್ಥ ಬೃಂಭಿತಂ ಅದನ್ನು ಬರೀತಾರೆ. ಮಹಾಭಾರತ ಜಟಿಲ, ಬ್ರಹ್ಮಸೂತ್ರಗಳು ಜಟಿಲ, ಬ್ರಹ್ಮಸೂತ್ರಗಳ ಪ್ರತಿ ಸೂತ್ರಕ್ಕೂ ಭಾಷ್ಯ ಬರೀತಾರೆ. ವಿಶ್ವದ ಅತ್ಯದ್ಭುತ ಅದ್ಭುತವಾದ ಸಾಧನೆ ಅಂದರೆ ಬ್ರಹ್ಮಸೂತ್ರ ಭಾಷ್ಯ. ಆಜ್ಞಾ ಮನ್ಯೈರ ಧಾರ್ಯಾಂ ಶಿರಸಿ ಪರಿಸರ ದ್ರಕ್ಷಿ ಕುಟೀರ ಕೋಟೌ ಕೃಷ್ಣ ಕೃಷ್ಣ ಕರ್ಮ ದಧದನುಸರಣಾದರ್ಥಿತೋ ದೇವಸಂಘೈ ಭೂಮಾವಾಗತ್ಯ ಭೂಮನ್ನ ಸುಕರ ಮಕರೋ ಬ್ರಹ್ಮಸೂತ್ರಸ್ಯ ಭಾಷ್ಯಂ ದುರ್ಭಾಷ್ಯಂ ವ್ಯಸ್ಯ ದಶ್ಯೋ ಮಣಿಮತ ಉದಿತಂ ವೇದ ಸದ್ಯುಕ್ತಿ ವಿಸ್ವಂ. ಪ್ರತಿನಿತ್ಯ ಸ್ತೋತ್ರ ಮಾಡತಕ್ಕಂಥದ್ದು ವಾಯುಸ್ಥಿತಿಯಲ್ಲಿ ಬ್ರಹ್ಮಸೂತ್ರ ಭಾಷ್ಯವನ್ನು ಪೂರ್ಣವಾದಂಥ ಭಾಷ್ಯವನ್ನ ಹೇಗೆ ಬರೆದ್ರು ಗೊತ್ತ? ಆಚಾರ್ಯರು ಪುಸ್ತಕ ಇಟ್ಕೊಂಡು ರೆಫರೆನ್ಸ್ ಮಾಡಿ ಅಲ್ಲ, ಬದರಿ ಬಂದಿದ್ದೆ, ಬದರಿಯಲ್ಲಿ ಹೋದರೆ ಪುಸ್ತಕ ಅಂತೆ. ಇವರು ಸ್ಟವ್ ಇರೋದೇ ಕಷ್ಟ ಅಂತ ಕಾಲ. ಪಟಪಟ ಪಟಪಟ ಇಡೀ ಸೂತ್ರ ನಾರಾಯಣಂ ಗುಣ ಎತ್ತರವೇ ಹೃದಯಣಂ ದೋಷವರ್ಜಿತಂ ಗೇಯಂ ಗಮ್ಯಂ ಗುರುಂ ಶಾಪಿ ಅಥವಾ ಸೂತ್ರಾರ್ಥ ಉಚ್ಚತೆ ಅಂತ ಸ್ಟ್ರೆಚ್ ಹೇಳಿ ಬರುತ್ತಾರೆ. ಸತ್ಯತೀರ್ಥರಿಗೆ ಅವ್ರು ಹೇಳೋದು ಬರೆಯೋದು, ಹೇಳೋದು ಬರೆಯೋದು. ಗಾಂಗ ಮಂಗರ ತರಂಗ ಭಂಗದ ಪ್ರಾಂತ ಸುಶ್ರೀಹರಿ ವೇಷ ಕೃತ್ತವ ಯದ್ಗದೈಕತಮ ವರ್ಣ ಲೇಖಕ ಸತ್ಯತೀರ್ಥ ಯ ಭಾಷ್ಯ ಮಾಲೀಕತ್. ಈ ಬ್ರಹ್ಮಸೂತ್ರ ಭಾಷ್ಯವನ್ನ ನಾನ್ ಸ್ಟಾಪ್ ಆ ರೀತಿ ನಾನ್ ಸ್ಟಾಪ್ ಬರೆಸಿದ್ದು ವೇದವ್ಯಾಸದವರು ಮಹಾಭಾರತವನ್ನ ಗಣೇಶನ ಕೈಯಲ್ಲಿ, ಮಹಾಭಾರತವನ್ನ ಗಣೇಶನ ಕೈಯಲ್ಲಿ ನಾನ್ ಸ್ಟಾಪ್ ವೇದವ್ಯಾಸರು ಬರೆಸಿದ್ರಂತೆ. ನಾನ್ ಸ್ಟಾಪ್ ಬ್ರಹ್ಮಸೂತ್ರ ಭಾಷ್ಯ ಬರೆಸ್ತಾರೆ ಅವರು. ಸರ್ವೋತ್ತಮರಾಗಿ ಮಹಾಭಾರತ ಬರುತ್ತಾರೆ, ಜೀವೋತ್ತಮರಾಗಿ ಬ್ರಹ್ಮಸೂತ್ರ ಭಾಷ್ಯ ಬರುತ್ತಾರೆ ಆಚಾರ್ಯರು. ಇಬ್ಬರು ಗುರು ಶಿಷ್ಯರು ಹೇಗಿದ್ದಾರೆ ಲೆಕ್ಕ ಹಾಕಿ. ಅದಕ್ಕೆ ಅವರು ವೇದವ್ಯಾಸರು, ರಘುನವ ವೇದವ್ಯಾಸರು ಅಂದ್ರೆ ಶ್ರೀಮದ್ ಆಚಾರ್ಯರು. ಅದಿಷ್ಟನ್ನು ಬರೆಸಿ ಒಬ್ಬ ಜಗತ್ತಿ ಪ್ರಕಾಶನ ಮಾಡ್ತಾ ಇದ್ದಾರೆ. ಆಗ ನಮ್ಗೆ ಅರ್ಥ, ಎಷ್ಟೋ ಜನ ಆಫೀಸಲ್ಲಿ ಲೆಟರ್ ಬರೀತಾರಲ್ಲ, ಆ ಟೈಪಲ್ಲಿ ದಿಲೀಸಕ್ಕೆ ಒಂದೇ ಲೆಟರ್ ಹೊಡೆಯೋದು ಅವನು ಒಂದೇ ದಿವಸ. ಆ ಸಾರ್ ಕೈ ನೋಯಿತು ಅಂತ ಬಂದ್ಬಿಡ್ತಾರೆ, ಅಷ್ಟು ದಿವಸ ಕೈ ನೋಯಿತ ತಲೆ ಕೆಟ್ಟೋಗಿದೆ ಅಂತ ಬರ್ತಾರೆ. ಇನ್ನೊಬ್ರು ತಲೆ ಕೆಡಿಸ್ತಾರೆ, ಅಷ್ಟು ತಪ್ಪಿರ್ತಾರೆ ಮಧ್ಯದಲ್ಲಿ. ಅದು ಓದಿಬಿಟ್ಟು ಫುಲ್ ಆಫ್ ಮಿಸ್ಟೇಕ್ ಮತ್ತೆ ಇದ್ದಿದ್ದು ಕೂಡ ಹೊತ್ತಿಗೆ ಇವನು ಇವನು ಲ್ಯಾಂಗ್ವೇಜ್ ಮರ್ತು ಹೋಗ್ಬೇಕಲ್ಲ, ಅದು ತಪ್ಪು ಪಡೆದಿರ್ತಾರೆ. ಇಡೀ ದಿವಸ ಮತ್ತೆ ಆ ಪ್ರಿನ್ಸಿಪಾಲ್ ಇದ್ದ ನೋಡ್ತಿದ್ದೆ ತಲೆ ಕೆಟ್ಟೋಗೋದು ನಡೆಯುತ್ತೆ. ಏನಾದ್ರೂ ಒಂದು ಯಾರೋ ಲೆಟರ್ ಕೊಟ್ಟ ಅಂದ್ರೆ ಹೋಲ್ ಡೇ ಫಂಕ್ಷನ್. ಅವನಿಗೆ ಬೆಳಿಗ್ಗೆ 10 ವರೆಗೆ 5 ವರೆಗೂ ಹೊಡಿತಾರೆ, ಹೊಡಿತಾರೆ, ಏನು ಹೊಡಿತಾರೆ ದೇವರಿಗೆ ಗೊತ್ತು. ಮನೆ ಸಾರ್ ಭಾರಿ ಕೆಲಸ ಇರ್ತಾರೆ ಅಂತ ಅದ್ರ ಜೊತೆಗೆ ತುಂಬಾ ಟೈರ್ ಹಿಡಿಯುವತ್ತೆ, ನಾಳೆ ನೀವು ಕೊಡಿ ಅಂತ ಕೇಳಬೇಕಂತ ಜನಗಳು. ಬ್ರಹ್ಮಸೂತ್ರ ಭಾಷೆ ಎಷ್ಟೇ ತಿಳ್ಕೊಂಡಿದ್ದೀರಿ, ನಾನ್ ಸ್ಟಾಪ್ ಹೇಳಬೇಕಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ. ಅದನ್ನು ಇವತ್ತು ಪಾರಾಯಣ ಮಾಡಕ್ ನಾನ್ ಸ್ಟ್ರೆಚ್ ಮಾಡಕ್ ಆಗೋದಿಲ್ಲ, ಸುಸ್ತಾನೆ ಮನುಷ್ಯ. ಅಂಥದ್ದನ್ನು ಬರೆಸಿದರಲ್ಲ, ಅದಕ್ಕಿಂತ ದೊಡ್ಡಷ್ಟಿಗೆ ಬೇಕು ಆಚಾರ್ಯ ಸಾಕ್ಷಾತ್ ವಾಯುದೇವರು ಅಂತ ಹೇಳೋದಕ್ಕೆ ಯೋಚನೆ ಮಾಡಿ. ಮಹಾಭಾರತ ತಾತ್ಪರ್ಯ ನಿರ್ಣಯ ವೇದವ್ಯಾಸ ಹೇಳ್ತಾರೆ, ಸೂತ್ರಕ್ಕೆ ಭಾಷ್ಯ ಬರೆದಿದ್ದೀರಿ, ಮಹಾಭಾರತಕ್ಕೆ ತಾತ್ಪರ್ಯ ನಿರ್ಣಯ ಬರೀರಿ ಅಂತ ಹೇಳಿದ್ರು. ಪರಾಚರ್ಯ ಪರತತ್ವ ಪ್ರತಿಜ್ಞೆ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತು ಮತ್ತು ನಿವರ್ತಿಸುವ ಸಾಕ್ಷಾತ್ ಏನಂ ಧನ್ಯಂ ಭುವನೆ ಮನ್ಯಮಾನ. ನೀವೊಬ್ಬರೇ ಸಾಧ್ಯ ಬರಲಿಕ್ಕೆ ಅಂತ ಹೇಳಿದ ತಕ್ಷಣ ಆಚಾರ್ಯ ಬರೀತಾರೆ. ಎಷ್ಟು ಗೊತ್ತ, ಮಹಾಭಾರತವನ್ನ ಪೂನಾ ಭಂಡಾರಕರ ಸಂಶೋಧನಾ ಸಂಸ್ಥೆಯವರು 40 ವರ್ಷಗಳ ಕಾಲ ಸಂಶೋಧನೆ ಮಾಡಿ ಕೊನೆಗೆ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಹೇಳ್ಬಿಡ್ತಾರೆ. ನಮ್ಮ ಕೈಯಲ್ಲಿ ಮಾಡಲಿಕ್ಕಾಗಲಿಲ್ಲ, ಸುಮಾರೇ ಮಾಡಿದ್ದೇವೆ ಅಂತ ಹೇಳಿದ್ರು. 40 ವರ್ಷಗಳ ಕಾಲ ಅದೇ ಅರ್ಥ ಬರಲಿಕ್ಕಲ್ಲ, ಟೆಕ್ಸ್ಟ್ ಎಡಿಟ್ ಮಾಡಲಿಕ್ಕೆ. 8 ದಿವಸ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಏನೇ ಕೆಲಸ ಆಗದೇನೆ ಒಂದು ಸ್ಟೇಜ್ ತಂದ್ರೆ ಅಷ್ಟೇ ಆಚಾರ್ಯ. ಇಡೀ ಮಹಾಭಾರತದ ಎಲ್ಲಾ ಪಾಠಗಳನ್ನು ಅನುಗುಣವಾಗಿ ಅರ್ಥ ಬರೀಬೇಕು. ದೇಶೇ ದೇಶೇ ಕಥಾ ದಂತ ದೃಷ್ಟ ದೈವ ಪೃಥಗ್ವಧ ಆ ರೀತಿ ಬರೀಬೇಕು. 5108 ಶ್ಲೋಕ ಬರೀತಾರೆ ಆಚಾರ್ಯ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನೇತಿ ಪ್ರದಾಯ ಜ್ಞಾನಪ್ರದಾಯ ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಆ ಗ್ರಂಥ ನೋಡಬೇಕಾಗ ಇಡೀ ಮಹಾಭಾರತ ಜಗತ್ತಿನ ಎಲ್ಲ ವಿಚಾರಗಳ ಕ್ರೋಢೀಕರಣ, ಇಡೀ ಪುರಾಣ ಪ್ರಪಂಚದ ಅರ್ಥ, ಮಹಾಭಾರತ ಹರಿವಂಶ ಎಲ್ಲದರ ಅರ್ಥ ಒಂದೇ ಕಡೆ ಕಾಣಬೇಕು ಅಂದ್ರೆ ಮಹಾಭಾರತ ಅರ್ಥನೆ ಒಂದು. ಅವರೇ ಹೇಳ್ತಾರೆ, ಸಮಸ್ತ ಶಾಸ್ತ್ರಾರ್ಥ ವಿರಣಯೋಯಂ ವಿಶೇಷತೋ ಭಾರತ ವರ್ತ್ಮಚಾರಿ ನಾರಾಯಣೇ ಆನಂದ ತೀರ್ಥಾಖ್ಯ ಮುನಿ ಸುಪೂರ್ಣ ಪ್ರಜ್ಞಾಭಿದೋ ಗ್ರಂಥಮಿಮಂ ಚಕಾರ ನಾರಾಯಣೇ ನಾದಯಿತೋ ಬದರಿಯಾಂ ತಶ್ಚೈವ ಶಿಷ್ಯೋ ಜಗದೇಕ ಭರ್ತು. ಅವರ ಶಿಷ್ಯರಾದ ನಾವು ಬರೀತೇವೆ ಎಂದು ಬರುತ್ತೆ ಸಾಧ. ನಮ್ಮ ಜನ ಓದಬೇಕು ಅದನ್ನ. ಎಷ್ಟು ಅಪೂರ ಶ್ಲೋಕಗಳು, ಎಷ್ಟು ಅರ್ಥಗಳು, ಎಷ್ಟು ವೈಭವ, ಎಷ್ಟು ಶುದ್ಧವಾದ ರೀತಿ. ವ್ಯಾಸರಾದ್ರೆ ಹೇಳ್ತಾರೆ, ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯ ಛಿದಂ. ಅದು ಓದಿದ್ರೆ ಸಾಕು, ಎಲ್ಲ ಸಂಶಯ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಡ್ತಾರೆ. ಶಾಸ್ತ್ರದ ಸಂಶಯ ಅಲ್ಲ, ನಿಮ್ಮ ಮನೆ ತಾಪತ್ರ ಏನೇ ಇರುತ್ತೆ ಸೊಲ್ಯೂಷನ್ ಬೇಕಾ, ನಿರ್ಣಯ ಓದಿ ನಿರ್ಣಯ ಪ್ರಶ್ನೆ ಸಿಗುತ್ತೆ ಅಂತ ಹೇಳ್ತಾರೆ. ವೈಯಕ್ತಿಕ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಆಚಾರ್ಯರು. ಇದು ಎಲ್ಲೆಲ್ಲ ಹೋಗಿ ಜ್ಯೋತಿಷಿಗಳ ಹತ್ರ ಹೋಗಿ ಅವರ ಹತ್ರ ಇದ್ದು ಅವರು ಪೂರ್ತಿ ಸಾಲ್ವ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಿಲ್ಲ, ಆಸ್ತಿ ಖಾಲಿ ಮಾಡ್ತಾರೆ ಅಷ್ಟೇ. ಆಸ್ತಿ ಪೂರ್ತಿ ಕೃಷ್ಣಾರ್ಪಣೆ ಮಾಡಿ ಬೇರೆ ಹತ್ರವ್ರು ಕಳಿಸ್ತಾರೆ. ನೋ ಪೇಮೆಂಟ್ ಆಸರ್ ಇಸ್ ರೆಡಿ. ಇದೆಲ್ಲ ನಮ್ಮ ಜನ ಕಳ್ಕೊಂಡ್ಬಿಟ್ಟಿದ್ದಾರೆ, ದೊಡ್ಡ ಆಸ್ತಿಯನ್ನು ಕಳ್ಕೊಂಡಿದ್ದಾರೆ. ಮಧ್ಯಾಹ್ನ ಮಾಡೋದು ಯಾತಕ್ಕೂ ಅಲ್ಲ, ಮಧ್ಯಾಚಾರ ಊಟ ಬಡಿಸಿದ್ದಾರೆ, ಊಟ ಮಾಡಲಿಕ್ಕೆ ಹೊರಟು ನೋಡಿ ಹೋಗ್ಲಕ್ಕಲ್ಲ. ಅದನ್ನ ಬಡಿಸಿದ ಊಟ ಹೇಗೆ ಊಟ ಮಾಡಬೇಕು, ಆಚಾರ ಬರೆದ ಗ್ರಂಥ ಓದಬೇಕು ನಾವು, ಅದನ್ನ ಅರ್ಥ ಮಾಡ್ಕೋಬೇಕು. ಆಗ ನಿಜವಾದ ಅರ್ಥದಲ್ಲಿ ಆಚಾರ್ಯ ಎಷ್ಟು ದೊಡ್ಡವರು. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಳ ದೇವತಾ ಅನ್ನ ವಾಜರಾಜ ಸ್ವತಗಳ ಮಾತು ಹೃದಯಪೂರ್ವಕ ಬರುತ್ತೆ. ಮಧ್ವಮತವೇ ಮತವು ಸಕಲ ಶುದ್ಧಿ ಸಮ್ಮತವು ಮಧ್ವರಾಯರ ಧ್ಯಾನ ಅಮೃತ ಅಪಾನ್ ಮಧ್ವರಾಯರ ಲೀಲೆ ನವರತ್ನದ ಮಾಲೆ ಮಧ್ವರಾಯರ ಬಂಟ ಜಗಕ್ಕೆ ನೆಂಟ. ಶ್ರೀದಾಸರು ಹೇಳ್ತಾರೆ, ಮಧ್ವರಾಯರ ಬಂಟ ಜಗಕ್ಕೆ ನೆಂಟ. ಆಚಾರ ಸಿದ್ಧಾಂತ ಓದಿದರೆ ಎಂದೂ ಟೆರರಿಸ್ಟ್ ಆಗೋದಿಲ್ಲ ಅವನು, ಎಲ್ಲರಿಗೂ ಹಿತ ಮಾಡ್ತಾನೆ ಹೊರತು ಅಹಿತ ಮಾಡಕ್ ಸಾಧ್ಯ ಇಲ್ಲ. ಬಾಂಧವ ವಿಷ್ಣು ಭಕ್ತ ಅಷ್ಟಾಂತ ಬದುಕ್ತಾನೆ ಎಂಬ ಅರ್ಥವನ್ನ ಅವರು ಹೇಳ್ತಾರೆ. ಮಧ್ವರಾಯರ ಕರುಣ ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು, ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಣಬೇಡಿ. ಗುರುಮತ್ವ ಶಾಸ್ತ್ರವನ್ನು ಓದುವುದೇ ಮಾಂಗಲ್ಯ. ಇದೆಲ್ಲ ಮಾತು ಅರ್ಥ ಮಾಡಿಕೊಂಡ್ರೆ ದಾಸರು ಯಾತಕ್ಕೆ ಕಳಕಡೆಯಿಂದ ಅವತಾರ ಮಾಡಿ ಬಂದು ಇದೆಲ್ಲ ಹೇಳ್ತಾರೆ ಅಂತ ತಿಳಿಯುತ್ತೆ. ಇಷ್ಟೆಲ್ಲ ಮಾಡಿದ ಆಚಾರ್ಯರು ಮುಂದೆ ಇವತ್ತಿನ ದಿವಸ ಮಧ್ವನ ದಿವಸ ಉಡುಪಿಯ ಅನಂತೇಶ್ವರ ಸನ್ನಿಧಾನದಲ್ಲಿ ಕೂತಿದ್ದಾರೆ. ಒಳ್ಳೆ ಮಧ್ಯಾಹ್ನದ ಸಮಯ, ಎಲ್ಲ ಶಿಷ್ಯವೃಂದ ಅವರೆಲ್ಲ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಆಚಾರ್ಯರು ಮುಂದೆ ಕೂಡಬೇಕಾದ್ರೆ ಯಾವ ಕ್ಯಾಲಿಬರ್ ಜನ ಇರಬೇಕು ಅವರೆಲ್ಲ ಕೂಡ. ಆಚಾರ್ಯ ಐತರಿಯ ಕೃತಿ ಅರ್ಥವನ್ನು ಹೇಳ್ತಾ ಇದ್ದಾರೆ, ದೇವತೆಗಳೆಲ್ಲ ಮೇಲೆ ನಿಂತು ಸ್ತೋತ್ರ ಮಾಡ್ತಾ ಇದ್ದಾರೆ. ಆರೋ ದುರಾಗಮ ತಮಸ್ವಗೋಗಣೈ ಅಕರೋಹೋ ಮುಕುಂದ ಗುಣ ವೃಂದ ದರ್ಶನಂ ಅಜಯ ಚತುರ್ದಶ ಜಗಂತ್ಯ ಸದ್ಗುರು ಶರಣಂ ಗುರು ಕರುಣಯಾಪಿ ನೋ ಭವೇ ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾವ ನಿಮಗಾಹ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ ಅಂತ ಹೇಳ್ತಾ ಇತಿ ನಿಗದಿತವಂತಹ ತತ್ರ ವೃಂದಾರ ಕೇಂದ್ರಾಹ ಗುರು ವಿಜಯ ಮಹಂತಂ ನಾರಯಂತೋ ಮಹಾಂತಂ ಪುರುಷುರಕಿರ ದೃಶ್ಯಂ ಪುರುಷ ವಾರಂ ಪುಷ್ಪವಾರಂ ಸುಗಂಧಂ ಹರಿದಯಿತ ವರಿಷ್ಠೇ ಶ್ರೀಮದ್ ಆನಂದ ತೀರ್ಥೆ. ಮಂದಾರ ಪಾರಿಜಾತಾದಿ ಪುಷ್ಪವನ್ನು ಆಚಾರ್ಯ ಮೇಲೆ ಹಾಕ್ತಾ ಇದ್ದಾರೆ. ಈ ಹುಮಾನ ಹಾಗೆ ಗೌರವಿಸುವ ಪದ್ಧತಿ ಇದೆಯಲ್ಲ, ಹೂಗಳ ಮಳೆ ಕಡಿತಾ ಇದ್ದಾರಂತೆ. ಆ ಕ್ಷಣಕ್ಕೆ ಹೂಗಳ ರಾಶಿಯಲ್ಲಿ ಆಚಾರ್ಯ ಮುಚ್ಚೋಗಿಬಿಡ್ತಾರೆ, ಅಷ್ಟು ಹೂ ಸುರಿಸಿದರೆ. ಶಿಷ್ಯರಿಗೆ ಪರಮಾನಂದ, ನಮ್ಮ ಗುರುಗಳು ಮೂರು ಲೋಕದ ಆಚಾರ್ಯರು ಅಂತ ಹೆಮ್ಮೆಯಿಂದ ಬಂದು ಆಮೇಲೆ ಹೂ ತೆಗೆಸಿ ನೋಡ್ತಾರೆ, ಆಚಾರ್ಯ ಕಾಣ್ತಾನೆ ಇಲ್ಲ. ಹೂಗಳ ರಾಶಿ ಹೊರತು ಆಚಾರ್ಯ ಕಾಣ್ತಾ ಇಲ್ಲ. ಎಲ್ಲರಿಗೂ ಮೊದಲು ಎಷ್ಟು ಖುಷಿ ಬಂದು ಅಷ್ಟು ದುಃಖ ಆಯ್ತು ಅವರಿಗೆಲ್ಲ. ಯಾವಾಗ ಹನುಮಂತ ದೇವರು ಸಮುದ್ರ ಹಾಕಡೆ ಹೋದಾಗ ಕಪಿಗಳಿಗೆ ಏನಿಸ್ತಲ್ಲ, ಓ ನಮ್ಮ ಗತಿ ಏನು ಅಂತ ಅಂತ ಭಾವನೆ ಬಂತಂತೆ. ಆ ಕ್ಷಣಕ್ಕೆ ಆಚಾರ್ಯರು ಮಾತಾಡ್ತಾರೆ, ನಾವು ಕಡೆ ಕಾಣೋದಿಲ್ಲ, ಅದೃಶ್ಯೋ ರೂಪ ಪೀಠೋಸ್ತಿ ದೃಶ್ಯಷ್ಟು ಬದಲಿ ಇದ್ದಾನೆ, ಇನ್ಮೇಲೆ ನಾವು ಇಲ್ಲಿರ್ತೇವೆ, ಕಣ್ಣಿಗೆ ಕಾಣಿಸೋದಿಲ್ಲ, ಕಣ್ಣಿಗೆ ಕಾಣಿಸ್ಬೇಕು ಅಂದ್ರೆ ದೊಡ್ಡ ಬದಲಿಯಲ್ಲಿ ಇರ್ತೇವೆ, ವೇದವ್ಯಾಸ ಸನ್ನಿಧಾನ ಇರ್ತೇವೆ ಅಂತ ಹೇಳಿ ಅದೃಶ್ಯರಾಗ್ತಾರಂತೆ. ವಿಶ್ವದ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿ ಎನ್ನೊಂದೇ ಅಪಸ್ಕಾಂಡಿಂಗ್ ಬೇಕಾದ್ರೆ ಸಿಗ್ತಾರೆ, ಹೋದ್ರೆ ಬಾಡಿ ನಾಟ್ರೇಸರು ಬೇಕಾದ್ರೆ ಸಿಗ್ತಾರೆ. ಆದರೆ ಆಚಾರ್ಯರು ಇಡೀ ಜಗತ್ತಿನ ಗುರುಗಳು ಅವರ ಬಗ್ಗೆ ಅದೃಶ್ಯರಾಗಿ ಇವತ್ತಿಗೂ ಮಧ್ವಾಚಾರ್ಯರಲ್ಲಿದ್ದಾರೆ ಅಂದ್ರೆ ಇದನ್ನು ಯಾರು ಹೇಳಿದ್ರೆ ಸರಿ, ಅವರು ಸಾಕ್ಷಾತ್ ಶಿಷ್ಯರು ವಾದಿರಾಜಸ್ವಾಮಿಗಳಂತವ್ರು ಹೇಳ್ತಾರೆ ಅಂದಮೇಲೆ ಯಾರು ಏನು ಮಾತಾಡಕ್ಕೆ ಸಾಧ್ಯ ಇಲ್ಲ. ಅಂತ ಪವಿತ್ರವಾದ ದಿವಸ ಇದು ಬಂದನು ಅಂದ್ರೆ ಅರ್ಥ ಏನು ಗೊತ್ತಾ, ನಮ್ಮ ಗುರುಗಳು ಇದ್ದೋದ್ರು ಗುರುಗಳಲ್ಲ, ಇರುವ ಗುರುಗಳು ಅಂತ ತಿಳ್ಕೊಳ್ಳೋದೇ ಮಧ್ವನೋಮಿಯ. ಇವತ್ತಿಗೂ ಇರತಕ್ಕಂಥ ಗುರುಗಳು ಮಧ್ವಾಚಾರ್ಯರು. ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಡೆತ್ ಕೊಟ್ರೆ ಅವರಿಂದ ನಾವು ಡೆತ್ ಗೆಲ್ಲಕ್ಕಾಗೋದಿಲ್ಲ. ಇವತ್ತು ಆಚೆ ಇರತಕ್ಕಂಥ ಗುರುಗಳಾದ್ದರಿಂದ ಅವರನ್ನು ನಾವು ಆರಾಧನೆ ಮಾಡಿದರೆ ಈಗ ಬಂದು ನಮ್ಮನ್ನು ಕಾಪಾಡ್ತಾರೆ, ಈಗಲೇ ರಕ್ಷಣೆ ಮಾಡ್ತಾರೆ, ಆ ಥರ ಇರಬೇಕು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಲ್ಲ ಅಂತ ಕೇಳಿದರೆ ಕಾಂಟ್ಯಾಕ್ಟ್ ನಂಬರೇ ವಾಯುಸ್ಥಿತಿ ಇದೆ, ಏನಿಲ್ಲ ವಾಯುಸ್ಥಿತಿ ಅಂದರೆ ಮಾತಾಡಮೇ ಮಾತಾಡಿ ಸರ್ ಹೇಳ್ತಾರೆ, ಇಮ್ಮಿಡಿಯೇಟ್ ಅದೇ ಇದಾಗಿರುತ್ತೆ, ಇಮ್ಮಿಡಿಯೇಟ್ ಆನ್ಸರ್ ಕೊಡ್ತಾರೆ ಆಚಾರ್ಯ. ಇದು ಹೆಂಗೆ ಸರ್ ಮಾಡಬೇಕಾದ್ರೆ ಜಯ ಜಯ ಜಗತ್ರಾಣ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಬ್ಬರಿಗೂ ಎರಡು ಕೊಟ್ಟಿದ್ದಾರೆ, ಅವ್ರು ಕನ್ಸ್ಯೂರ್ ಮಾಡ್ಕೋಬೇಡಿ ಅಂತ ಹೇಳಿಬಿಟ್ಟು ಗಂಡಸರಿಗೆ ವಾಯುಸ್ಥಿತಿ ಹೆಂಗಸರಿಗೆ ಮಧ್ವನಾಮ ಅದು ಹೇಳಿದರೆ ವಿತ್ ಇನ್ ನೋ ಮೂಮೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಅದು ಅನುಭವಿಸಿ ನೋಡಬೇಕು, ಪ್ರಯತ್ನ ಮಾಡಿ ನೋಡಿ, ಖಂಡಿತವಾಗಿ ಸರಿಯಾಗಿ ಕಲ್ತ್ಕೋಬೇಕಂತ ಮಾಡ್ತು. ಉತ್ಕಂಠ ಕುಂಠ ಕೋಲಾಹಲ ಆಗಲ್ಲ ಹೇಳಬೇಡಿ, ಸರಿಯಾಗಿ ಹೇಳಿಕೊಂಡ್ರೆ ಖಂಡಿತ ರಾಂಗ್ ನಂಬರ್ ಮಾಡಿ ಹೇಗೆ ಕಳ್ಕೊತಾರೆ, ಕೊಡೋದಿಲ್ಲ. ರಾಮ ಕನೆಕ್ಟ್ ಮಾಡಿಬಿಟ್ಟು ಕೊಡೋದೇ ಇರೋ ಹತ್ತು ನಂಬರ್ನಲ್ಲಿ ಒಂದು ಹೆಚ್ಚು ಕಡಿಮೆ ಆದ್ರೆ ಸಿಗೋದಿಲ್ಲ. ಸರ್ 9 ಕನೆಕ್ಟ್ ಮಾಡಿದ್ದೀವಿ ಅಂದರೆ 7 10 ಕನೆಕ್ಟ್ ಆದರೆ ಮಾತ್ರ ಕಾಂಟ್ಯಾಕ್ಟ್ ಆಗ್ತದೆ ಹೊರತು ಮೊಬೈಲಿಗೆ ಒಂದು ಕನೆಕ್ಟ್ ಆದರೂ ಆಗೋದಿಲ್ಲ. ಅದೇ ರೀತಿಯಲ್ಲಿ ದಶಪ್ರಮತಿಗಳ ಶಾಸ್ತ್ರ 10 ನಂಬರ್ ಹಾಕಿರೋ ಚೆನ್ನಾಗಿದೆ ನಮಗೆ. 10 ಅಂದ್ರೆ 10 ಅಲ್ಲ, ದಶಪ್ರಮತಿಗಳ ಆಚಾರ್ಯರಾದ್ರಿಂದ 10 ನಂಬರ್ ಆಚಾರ್ಯರು. ಯಾವಾಗಲೂ ದಶಪ್ರಮತಿ ಯಾವ್ಯಾವುದು, ಭಕ್ತಿರ್ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲಂಚೈವ ವೃಕೋದರ ಇತಿ ಸ್ಮೃತ ಏತದ್ ದಶಾತ್ಮಕೋ ವಾಯು ಆಚಾರ್ಯರ ಮಾತು. 10 ಗುಣಗಳ ಪ್ರತಿನಿಧಿಗಳು ವಾಯುದೇವರಾದ್ದರಿಂದ ಅವರು ಸರಿಯಾಗಿ ವಾಯುಸ್ಥಿತಿ ಹೇಳಿದರೆ ಪ್ರಾಬ್ಲಮ್ ಸಾಲ್ವ್ ಆಗೇ ಆಗುತ್ತೆ ಎಂಬುದನ್ನ ದಾಸರ ಘಂಟಾಘೋಷವಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಅವರೇ ಹೇಳ್ತಾರೆ ಮುಟ್ಟಿ ಮೇತೇ ವ್ರಜಂತಿ, ವಾಯುಸ್ಥಿತಿ ಕೊನೆ ಮಾತಿದ್ರೆ ಹೇಳಿಬಿಟ್ರೆ ಮುಕ್ತಿಗೆ ಹೋಗ್ತಾರೆ ಅಂತ ಹೇಳಿದ ಮೇಲೆ ಉಡುಗ್ ಸಿಗುತ್ತೆ ಅಂತ ಹೇಳೋ ಕಾರಣನೇ ಇಲ್ಲ. ನೆನಪು ಮಾಡ್ಕೊಳ್ಳೋಕ್ಕಿಂತ ಮಧ್ವನವನ್ನು ಉತ್ಸವ ಆಚರಣೆ ಮಾಡೋದು ಅಂತ ಹೇಳ್ತಾ ನಮ್ಮ ಶ್ರೀರಾತ ಮತ್ತು ಸಂಶೋಧನಾ ಪ್ರತಿಷ್ಠಾನದಿಂದ ಪ್ರತಿ ವರ್ಷದ ದೇವರ್ಷವೂ ಕೂಡ ಈ ಮಧ್ವನವಿ ಉತ್ಸವ ಆಚಾರ್ಯರ ಬಗ್ಗೆ ಪ್ರವಚನ ಮಾಡಲಿಕ್ಕೆ ಸಾಧ್ಯವಾಗಿದೆ. ಇದರ ಪ್ರಾಯೋಜಕರಾಗಿ ಶ್ರೀ ಎಂದಿನಂತೆ ಹೆಚ್ ವಾಸುದೇವ ಮೂರ್ತಿಗಳು, ಶ್ರೀ ಡಿ ಎನ್ ಗುರುರಾಜರಾಯರು, ಶ್ರೀ ಸತ್ಯನಾರಾಯಣ ಅವರು ಮತ್ತೊಬ್ಬ ಅಂತರಂಗ ಭಕ್ತರು ಪ್ರಾಯೋಜಕರಾಗಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಪ್ರತಿಷ್ಠಾನ ಎಲ್ಲ ವಿಧವಾದಂತಹ ಕಲ್ಯಾಣವನ್ನ ಪ್ರಾರ್ಥನೆ ಮಾಡ್ತಾ ಇದೆ. ನಮ್ಮ ಮುಂದಿನ ಕಾರ್ಯಕ್ರಮ ಮಹಾಶಿವರಾತ್ರಿ ಎಷ್ಟು ತಾರೀಕಾಗಿ ನೆನಪಿದೆಯಾ? ಇನ್ನೇ ತಾರೀಕು 25 ಅವತ್ತಾಗೋದಿಲ್ಲ, ಅವತ್ತು ಬೇರೆ ಕಾರ್ಯಕ್ರಮ ಇದೆ. ಹಾಗಿದ್ರೆ ವ್ಯಾಸರಾಜರ ಆರಾಧನೆ, ವ್ಯಾಸರಾಜ ಆರಾಧನೆ ದಿವಸ ಕಾರ್ಯಕ್ರಮ ಇರುತ್ತೆ. ವಜರಾಜ ಸ್ವಾಮಿಗಳ ಆರಾಧನೆ ದಿವಸ ಬೇರೆ ಊರಲ್ಲಿರುತ್ತೆ, ಅಲ್ಲಿರೋದಿಲ್ಲ. ವ್ಯಾಸರಾಜರ ಆರಾಧನೆ ದಿವಸ ಇಲ್ಲಿ ಕಾರ್ಯಕ್ರಮ ಇರುತ್ತೆ. ಅವತ್ತಿನ ದಿವಸ ಪುಸ್ತಕ ಬಿಡುಗಡೆ ಆಗುತ್ತೆ. ವಿಜಯದಾಸರ ಬಗ್ಗೆ ಒಂದು ಪುಸ್ತಕ ತಯಾರಾಗ್ತಾ ಇದೆ. ಒಂದು ಸುಮಾರು ಒಂದು 150-200 ಪುಟದಲ್ಲಿ ವಿಜಯದಾಸರ ಬಗ್ಗೆ ಇವರಿಗೆ ಪುಸ್ತಕ ಆಗಿರಬೇಕು, ಆಗಿರಲಿಲ್ಲ. ಒಂದು ಪುಸ್ತಕನೂ ಒಂದು ಬಿಡುಗಡೆ ಆಗುತ್ತೆ. ಅವತ್ತಿನ ದಿವಸ ಬಂದರೆ ಆಯ್ತು, ಡೇಟ್ ಎಷ್ಟು ನೋಡ್ಕೊಂಡು ಬಂದರೆ ಸಾಕು. ಡೇಟನ್ನು ವ್ಯಾಸರ ಆರಾಧನೆ ಹೇಗೋ ಗೊತ್ತಿರುತ್ತೆ, ಆದ್ದರಿಂದ ವ್ಯಾಸರ ಆರಾಧನೆ ದಿವಸ ಪ್ರವಚನ ಇರುತ್ತೆ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೃಷ್ಣಾರ್ಪಣ ಮತ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ.